ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம். ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வதுக்தாப்தவே நம. குருமுகில குணஜம் சத்குணைகாதிவாசம் ஷமதமபரிநிஷ்டம் சத்பநிஷ்டம் வரிஷ்டம் சகலசுதனசிஷ்டம் நித்ய நித்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதாம் வித்யா பயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணா இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த வாரிஜாசக்த மானசாம் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாததா சர்வே காமா பவந்தேவ சபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யவேஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் யாக்ய குரும் பஜே. ஸ்ரீ குருப்போ நம. ஹரி ஓம். ಧ್ಯಾನೋಪಾಸನಾ ಕ್ರಮದಲ್ಲಿ ಉಪಾಸನಾ ಭಾಗ ಶುರುವಾದರು. ಅದರಲ್ಲಿ ಧ್ಯಾನವ ಮಾಡುವ ಮನವೇ ದೈನ್ಯ ವೃತ್ತಿಯರಿಂದ ಅಂತ ಆ ವಿಶೇಷವಾಗಿರ್ತಕ್ಕಂಥ ಸುರಾದಿಯಲ್ಲಿ ಈ ಪರಿ ನಿನ್ನ ಮೂರ್ತಿಯೊಳಗೆ ಸರ್ವರೂಪಾತ್ಮಕ ಹರಿ ಮೂರ್ತಿಯ ಸುಂದರ ಅಪಾದ ಮೌಳಿ ಮಸ್ತಕ ಪರ್ಯಂತರ ಅಪಾರ ಮಹಿಮ ಅದ್ಭುತ ಶಕ್ತ ಬಲು ಶ್ವೇತ ದ್ವೀಪ ನಿವಾಸ ನಿತ್ಯ ಕಲ್ಯಾಣ ಗುಣ ನಿರ್ಲೇಪಾಭಿಮಾನಿಯು ಸುಪ್ತಿ ಪ್ರೇರಕ ಕರುಣಾ ಪಯೋನಿಧಿ ಎಂದು ಸ್ತುತಿಸಿ ಎಂದಿಗೆ ನಿನ್ನ ಆಪನ್ನ ನಾನೆಂದು ಭಗವಂತನನ್ನ ಚಿಂತನೆ ಮಾಡುವ ಕ್ರಮವನ್ನ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ರೂಪ ಗುಣಕ್ರಿಯವ ಚಿಂತನೆ ಮಾಡುವಂತ ಹಿಂದಿನ ಇದರಲ್ಲಿ ತಿಳಿಸಿಕೊಟ್ಟು ತದನಂತರ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಈ ಪರಿ ನಿನ್ನ ಮೂರ್ತಿಯೊಳಗೆ ಸರ್ವರೂಪಾತ್ಮಕ ಹರಿಮೂರ್ತಿಯ, ನಿನ್ನ ಮೂರ್ತಿಯೊಳಗೆ ಅಂದರೆ ನಮ್ಮ ಒಳಗಿರುವ ಬಿಂಬಮೂರ್ತಿ, ನಮ್ಮ ಒಳಗಿರುವ ಭಗವಂತನ ಮೂರ್ತಿ. ಮತ್ತೂ ಅಲ್ಲಿ ಪ್ರಶ್ನೆ ಅಲ್ಲ, ಬಿಂಬಮೂರ್ತಿ ಅಂತ ನೀವು ಶಬ್ದಗಳೇನೋ ಹೇಳ್ತೀರಿ, ಆ ರೂಪ ಏನೋ ಕಾಣಿಸಲ್ಲ, ಬಹಳ ಚಿಕ್ಕ ರೂಪ ಅದು, ಜೀವನೊಳಗಿರುತ್ತೆ, ಮತ್ತೆ ಅಂತಹ ರೂಪವನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಆಗಲ್ಲಲ್ಲ, ಸುಮ್ಮನೆ ಬರೇ ಬಾಯಿಯಿಂದ ಹೇಳೋದಷ್ಟೇ ಹೊರತು ಇನ್ನೊಂದಲ್ಲ ಇವೆಲ್ಲ ಅಂದ್ರೆ ಹಾಗಲ್ಲ. ಜೀವನ ಸ್ವರೂಪ ದೇಹದೊಳಗಿರತಕ್ಕಂಥ ಪರಮ ಸೂಕ್ಷ್ಮವಾದ ಭಗವದ್ ರೂಪ ಏನಿದೆ ಅದನ್ನ ಕಾಣಲಿಕ್ಕೆ ಈ ಪ್ರಯತ್ನ. ಅದು ಹೇಗೆ? ಅಂಥದ್ದೇ ಮೂರ್ತಿ, ಅದಕ್ಕೆ ಪ್ರಮಾಣ ಕೊಡುತ್ತಾರೆ. ಜೀವನಲ್ಲಿ ಜೀವಾಂಗುಷ್ಟಮಿತನಾಗಿರತಕ್ಕಂಥ ಶ್ರೀಹರಿ ಜೀವನ ಅಂಗುಷ್ಟ ಪರ್ಯಂತ ಅಗ್ರೇಶ ಜೀವನಂಗುಟ ಮಾತ್ರ ಮೂರುತಿ ಜೀವನ ಅಂಗುಷ್ಠಾಗ್ರ ಮೂರುತಿ ಜೀವನ ಪ್ರಾದೇಶ ಮೂರುತಿ ಜೀವಾಕಾರ ಮೂರ್ತಿಗಳು ಅಂತ. ಜೀವನ ಅಂಗುಷ್ಠಾಗ್ರ ಮೂರುತಿ ಅಂದ್ರೆ ಮೂಲೇಶ ಅಂಗುಷ್ಠದ ಅಗ್ರ, ಜೀವನ ಅಂಗುಟ ಮಾತ್ರ ಮೂರುತಿ ಅಂದ್ರೆ ಮಾತ್ರ ಅಂದ್ರೆ ಪೂರ್ಣ ಇಡೀ ಅಂಗುಷ್ಠ ಪೂರ್ಣವಾಗಿರತಕ್ಕಂಥ ಇದೆಲ್ಲ ಯಾವುದು ಅಗ್ರೇಶ ಮೂಲೇಶ ಅಗ್ರ ಅಂಗುಷ್ಠ ಅಗ್ರ ಅಂಗುಷ್ಠದ ಅಗ್ರ ಇದು ಅಂಗುಷ್ಠ ಪೂರ್ತಿ ಇದು ಪ್ರಾದೇಶ ಚೌಟದ ಪರಿಮಿತ. ಅದರಲ್ಲಿ ಅಂಗುಷ್ಠ ಮಾತ್ರ ಮೂರ್ತಿ ಯಾರು ಅಗ್ರೇಶ ಇದ್ದಾನಲ್ಲ ಎಲ್ಲವೂ ಕೂಡ ಹೇಗೆ ಅಂದ್ರೆ ಜೀವನೊಳಗೆ ಆ ಜೀವನ ಅಂಗುಷ್ಠ ಮಾತ್ರ ಮೂರ್ತಿ ಇರ್ತಾನೆ. ಅದೀಗ ನಮ್ಗೆ ಕಾಣಿಸಲ್ಲ, ಅದು ಕಾಣಿಸಬೇಕಾದರೆ ಈ ಹೃದಯ ಕಮಲದಲ್ಲಿ ದೇಹೇ ದೇಹಾಂಗುಷ್ಟಮಿತ ಹರಿ, ಈ ದೇಹದಲ್ಲಿ ದೇಹಾಂಗುಷ್ಟ ಈ ರೂಪ ಚಿಂತನೆ ಮಾಡ್ಲಿಕ್ಕಾಗುತ್ತೆ. ಈ ಬೆರಳು ಬೆಳೆಸಿದ ಮಡಚಿದರೆ ಸರಿಯಾಗಿ ಇಲ್ಲಿಂದ ಇಲ್ಲಿ ಪರ್ಯಂತ ಈ ಬೆರಳೆಷ್ಟಿರುತ್ತೋ ಈ ಮುಷ್ಟಿ ಒಳಗೆ, ಅದಕ್ಕೆ ಮುಷ್ಟಿ ಒಳಗೆ ಹಿಡಿಯುವ ಮೂರ್ತಿಯನ್ನ ಪೂಜೆ ಮಾಡಿ ಮಾಡಿ ಅಂತ ಹೇಳ್ತಾರಲ್ಲ, ಯಾಕೆ ಅಂದ್ರೆ ಈ ಹೃದಯದಲ್ಲಿರುವ ಮೂರ್ತಿ ಸೈಜು ಅಷ್ಟೇ ಮುಷ್ಟಿ ಒಳಗೆ ಹಿಡಿಯುವ ಮೂರ್ತಿ ಸೈಜು ಅಷ್ಟೇ ಅಂತ. ಅದರಿಂದ ಆ ಮೂರ್ತಿಯ ಚಿಂತನೆ ಬರಲಿಕ್ಕೆ. ಈಗ ನಾವು ನಮ್ಮ ಹೃದಯ ಕಮಲದಲ್ಲಿ ಈ ಸ್ಥೂಲ ಶರೀರದ ಹೃದಯ ಕಮಲದಲ್ಲಿ ಕಮಲ ಚಿಂತನೆ ಮಾಡಲಿಕ್ಕಾಗುತ್ತೆ, ಕಮಲ ಕಲ್ಪನೆ ಮಾಡಿಕೊಳ್ಳಿಕ್ಕಾಗುತ್ತೆ. ಇಲ್ಲಿ ಚಿಂತನಾ ಕಲ್ಪನಾ ಇವೆಲ್ಲ ಶಬ್ದಗಳು ಗೊಂದಲಕ್ಕೆ ತರುತ್ತೆ. ಇದ್ದದ್ದನ್ನ ನೋಡತಾ ಅಲ್ಲಿರುವ ಭಗವಂತನ ರೂಪವನ್ನ ನೋಡತಾ ಬರುವುದು ಧ್ಯಾನ. ಆ ರೂಪ ಕಾಣೋದು ಹೇಗೆ ನಮಗೆ ಈ ಜನ್ಮಕ್ಕೆ ಕಾಣುತ್ತಾ ನಮಗೆ? ಇಲ್ಲದ್ದೆಲ್ಲ ಸುಮ್ಮನೆ ಅದ್ರ ಟೈಮ್ ವೇಸ್ಟ್ ಮಾಡೋದು ಯಾಕೆ? ಬಹಳ ಜನ ಅದಕ್ಕೆ ಬಿಟ್ಬಿಟ್ಟಿದ್ವಿ. ಎಲ್ಲ ಅನವಸರ, ಇವೆಲ್ಲ ಬಹಳ ದೊಡ್ಡವರಿಗೆಲ್ಲ ಇದು ನಮ್ಮಂಥವ್ರಿಗೆಲ್ಲ ವೇಸ್ಟ್ ಇದು. ಯಾಕೆ ಅವರೇನೋ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ರೆ ಆಯ್ತಷ್ಟೇ ನಮ್ಮ ಪಾಡಿ ನಾವು ಇರೋಣ ಅಂತ ಕೆಲವರು ತಲೆಯಲ್ಲಿ ಬಂದಿತ್ತು. ಅದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ ಅನೇಕ ಜನ ಈ ನಮ್ಮ ಸಿದ್ಧಾಂತದ ಪರಿಚಯವೇ ಇಲ್ಲದ ವ್ಯಕ್ತಿಗಳು ಈ ಧ್ಯಾನ ಕೇಂದ್ರಗಳು ಅಂತೇಳಿ ಹೋಗ್ತಾರೆ. ಅವರವರು ಹೇಳುವ ಅನುಭವಗಳು ಕೇಳಿದಾಗ ಆಶ್ಚರ್ಯ ಆಗಿಬಿಡುತ್ತೆ. ಅವರು ಯಾವ ಒಳಗೆ ಮೂಲೇಶನ ಚಿಂತನೆ ಮಾಡಲ್ಲ, ಪ್ರಾದೇಶನ ಚಿಂತನೆ ಮಾಡಲ್ಲ, ಅಗ್ರೇಶ ಇಲ್ಲ, ಯಾವುದೂ ಇಲ್ಲ. ಕೇವಲ ಅವರಿಗೆ ಮೊದಲು ಹೇಗೆ ಹೇಳಿಕೊಡುತ್ತಾರೆ, ಹೃದಯದಲ್ಲಿ ಎಲ್ಲ ಕಡೆ ಸಪ್ತ ಕಮಲಗಳ ಚಿಂತನೆ, ಅಲ್ಲಿ ಏನು ಸೆಂಟರ್ಸ್ ಅಂತ ಅವ್ರು ಹೇಳಿಕೊಂಡ್ಬಿಡ್ತಾರೆ, ಬಾಡಿ ಸೆಂಟರ್ಸ್ ಅಂತ ಹೇಳಿಕೊಟ್ಟು ಅಲ್ಲಿ ಇರತಕ್ಕಂತ ಅವರಿಗೆ ಲೋಟಸ್ ಇದೆ ಅಲ್ಲಿ, ಅದು ಓಪನ್ ಆಗುತ್ತೆ. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ರೆ ಅವ್ರ ಪ್ರಮಾಣ ಇಲ್ಲ ಅದಕ್ಕೆ, ಅದು ಇಂಗ್ಲಿಷ್ ಹೇಳ್ಬೇಕಲ್ಲ, ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅವರು ಲೋಟಸ್ ಇದೆ ಇಟ್ ವಿಲ್ ಓಪನ್ ಹೀಗೆ ಅಂತ ಹೇಳಿದ್ರೆ ಅವರು ಎಲ್ಲಿ ಕಾಣಬೇಕು? ಮೊದಲನೇ ದಿವಸ ಲೋಟಸ್ ಎಲ್ಲಿ ಕಾಣುತ್ತೆ ಅವರಿಗೆ? ಲೋಟಸ್ ಇಲ್ಲ, ಲೋಟ ಕಾಣಲ್ಲ, ಯಾವುದು ಕಾಣಲ್ಲ, ಎಲ್ಲಿ ಕಾಣುತ್ತೆ ಅವರಿಗೆ? ಯಾವುದು ಕಾಣಲ್ಲ. ಆದರೆ ಅವ್ರು ಹೇಳಿಕೊಡೋದು ಹೇಗೆ ಹೇಳ್ಕೊಡ್ತಾರೆ? ನೋಡಯ್ಯ ಅಲ್ಲಿ ಇದೆ, ಈಗ ಕಾಣ್ತಾ ಇಲ್ಲ, ಬಿ ಸೀರಿಯಸ್ ಅಂತ ಹೇಳ್ತಾರೆ ಅವರಿಗೆ. ಬಿ ಸೀರಿಯಸ್, ಇದೆ, ನಾವು ಕಾಣ್ತಾ ಇದ್ದೇವೆ, ನೀವು ಕಾಣ್ತೀಯ. ಈಗ ಅಲ್ಲ ನನಗೆ ಇವಾಗ ಕಾಣ್ತಾ ಇಲ್ಲಲ್ಲ, ಇದೆ ಅಂತ ಚಿಂತನೆ ಮಾಡ್ತಾ ಆ ಕಮಲವನ್ನ ಹೊರಗಿನ ಕಮಲ ನೋಡು, ಅಂತಹ ಕಮಲವನ್ನೇ ಮನಸ್ಸಿಂದ ಕಲ್ಪನೆ ಮಾಡಿ ಚಿಂತನೆ ಮಾಡ್ತಾವಾ. ಹಾಗೆ ಹಾಗೆ ಅವರು ನಾಡಿಗಳನ್ನ ಒಳಗೆ ಕಮಲಗಳನ್ನ ಅವರಿಗೆ ಕಾಣದದ್ದು ಇರುವತ್ತು ಮನಸ್ಸಿಗೆ ಕಲ್ಪನೆ ಮಾಡಿಕೊಂಡು ಚಿಂತನೆ ಮಾಡ್ತಾ ಬಂದ್ಮೇಲೆ ಮಾಡ್ತಾ ಬಂದ್ರು ಮನಸ್ಸಲ್ಲಿ ಅನ್ಕೊಂತ ಇದಾರೆ. ಆದ್ರೆ ಕಣ್ಣು ಮುಚ್ಚಿದ್ರೆ ಒಳಗಣ್ಣಿಗೆ ಏನಿಲ್ಲ, ಬ್ಯಾಕ ಕಾಣಿಸ್ತಾ ಇದೆ ಒಳಗೆ. ಶುಡ್ ಬಿ ಪ್ರಾಕ್ಟಿಕಲ್, ಕಣ್ಣು ಮುಚ್ಚಿ ಕೂತ್ರೆ ಒಳಗೆ ಏನು ಮನಸ್ಸಿನ ಅಂದುಕೊಂಡ್ರು ಕೂಡ ಒಳಗಣ್ಣಿ ಕಾಣಿಸುತ್ತಾ ಏನದು, ಕಣ್ಣು ಮುಚ್ಚಿದ್ರೆ ಬ್ಲ್ಯಾಕ್ ಆಗಿರುತ್ತೆ. ಅಂತಹದ್ದು ಅವರಿಗೆ ಆ ಬ್ಲ್ಯಾಕ್ನೆಸ್ ಎಲ್ಲ ಹೋಗ್ತಾ ಹೋಗಿ ಒಳಗೆ ಅವರ ಕಣ್ಣಿಗೆ ಒಳಗೊಳಗೆ ಕಲರ್ಫುಲ್ ಅಂದ್ರೆ ಪ್ರಕಾಶ, ಒಳಗೆ ಏನು ಬಣ್ಣ ಬಣ್ಣದ ತಂತಿಗಳಂತೆ ಒಳಗೆಲ್ಲ ಅದರೊಳಗೆ ಕಮಲ ಕೂಡ ಕಾಣಿಸ್ತಾ ಇದೆ ಅವರಿಗೆ. ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಬಂದವರಿಗೆ ಇಡೀ ಟೋಟಲ್ ಬಾಡಿಯಲ್ಲಿರತಕ್ಕಂಥ ಎಲ್ಲ ನಾಡಿಗಳೇನಿವೆ ಅವೆಲ್ಲ ಏನು ಬಟ್ಟೆ ನೆಟ್ಟೆ ಏನಿರುತ್ತಲ್ಲ ಆ ತರ ಎಲ್ಲ ಕಾಣಿಸ್ತಾ ಬರ್ತಾ ಇವೆ. ಅದನ್ನ ಚಿಂತನೆ ಮಾಡುವ ವ್ಯಕ್ತಿಗಳು ಹರಿಕಥಾಮೃತ ಸಾರದ ನಾಡಿ ಪ್ರಕರಣವನ್ನು ನೋಡಿ ಅಲ್ಲ ಇದೇ ತರ ನಾವು ನೋಡ್ತಾ ಇದೀವಲ್ಲ ದಿನಾಗ್ಲೂ ಎಷ್ಟು ಜನ ಹೇಳ್ತಾ ಇದ್ದಾರೆ ಇವರು. ಅವರಿಗೇನು ಗೊತ್ತಿಲ್ಲ ನಾಡಿಗಳು ಅಂದ್ರೆ ಸುಮ್ಮನೆ ನೋಡ್ತಾ ಇದ್ದಾರೆ ಅಂದ್ರೆ ಕಾನ್ಸಂಟ್ರೇಷನ್ ಮಾಡ್ತಾ 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 ಅದನ್ನು ನೋಡಬೇಕೆಂಬ ಹಂಬಲದಿಂದ ಚಿಂತನೆ ಮಾಡ್ತಾ ಇದ್ರೆ ಹೊರಗಿರುವಂತಹ ನಾಡಿಗಳು ಅವರಿಗೆ ಕಾಣಲಿಕ್ಕೆ ಶುರುವಾದರೆ ಭಗವಂತನ ಚಿಂತನೆ ಮಾಡ್ತಾ ಇರುವ ನಮಗ್ ಕಾಣಲ್ವಾ? ಈ ಜನ್ಮದಲ್ಲಿ ಕಾಣಲ್ವಾ? ಪ್ರಯತ್ನ ಮಾಡಿದರೆ ಆಗಲ್ವಾ? ಮತ್ತೆ ಅವ್ರಿಗೆ ಕಾಣೋದೇನು? ಅವ್ರ ಮಾತು ಏನೋ ಅವ್ರಿಗೇನು ಕಾಣಿಸ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕು, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕು. ಒಬ್ಬ ಹೆಣ್ಮಗಳು ಎಲ್ಲಿ ಜ್ಯೋತಿಷ್ಯಕ್ಕೆ ಕರ್ನಲ್ಲಿ ಬಂದ ಹುಡುಗಿ ಇದೇ ಧ್ಯಾನಕ್ಕೆ ಹೋಗ್ತಾ ಹೋಗ್ತಾ ಇದ್ದವರು ಹೀಗೆ ಒಳಗೆಲ್ಲ ಚೂರು ಚೂರು ಈ ಹೃದಯ ಪ್ರಾಂತ ನಾಭಿ ಪ್ರಾಂತ ಏನು ಚಕ್ರ ಅಂತೀವಿ ಅಲ್ಲೆಲ್ಲ ಬೆಳಕು ಕಾಣತಾ ಇರುತ್ತೆ, ಧ್ಯಾನದಲ್ಲಿ ನಮಗೆಲ್ಲ ಬೆಳಕು ಕಾಣತಾ ಇರುತ್ತೆ ಅಂತ ಹೇಳ್ತಾ ಆ ಹುಡುಗಿ ಹೇಳಿದ್ದು, ನಾನು ಮಂತ್ರಾಲಯಕ್ಕೆ ಹೋದಾಗ ಆ ಪ್ರಾಕಾರದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ರಾಯರು ಅಂದ್ರೆ ಆ ವೃಂದಾವನ ಕಲ್ಲೇನಿದೆ ಅಲ್ಲೇ ಒಳಗೆ ಕೂತಿರ್ತಾರೆ ಅಂತ ನಾನು ಚಿಂತನೆ ಮಾಡ್ತಾ ಇದ್ದೆ. ರಾಯರ ಚಿಂತನೆ ಮಾಡ್ತಾ ಇದ್ರೆ ನನಗೆ ಧ್ಯಾನದಲ್ಲಿ ಅದೇನೋ ಮಾತು ಕೇಳಿಸಿದಂತೆ ಆಗ್ತಾ ಇದೆ ವೃಂದಾವನದಿಂದ, ಆದರೆ ಅದು ಆ ವೃಂದಾವನ ಕಲ್ಲೇನಿದಲ್ಲ ಅಲ್ಲಿಂದ ಕೇಳಿಸ್ತಾ ಇಲ್ಲ, ಆ ಕಲ್ಲಿನೊಳಗೆ 10-12 ಅಡಿ ಒಳಗೆ ಯಾರಾದರೂ ಕೂತಿದ್ರೆ ಏನ್ ಕೇಳಿಸಬೇಕು ಅಲ್ಲಿಂದ ಕೇಳಿಸ್ತಾ ಇದೆ ನನಗೆ. ಅವಾಗ ನನ್ನ ಕೇಳಿದ್ದಾಗೆ ಅದು ಕೇಳಲಿಕ್ಕೆ ಬಂದಿದ್ದು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಅವರನ್ನ ಒಳಗೆ ಇಡೋದು ಅಂದ್ರೆ ಅಲ್ಲಿಡಲ್ವಾ ಒಳಗೋ ಎಲ್ಲ ಇಟ್ಟಿರ್ತಾರೆ, ನಂಗೆ ಡೌಟ್ ಬರ್ತಾ ಇದೆ ಅಂತ ಕೇಳ. ಅದೆಂತ ಇದು ಫ್ಯಾಕ್ಟ್, ಅದು ಶರೀರ ವೃಂದಾವನ ಅಂದ್ರೆ ಒಳಗೆ 10 ಅಡಿ ಒಳಗೆ ಇಟ್ಟು ನಂತರ ಕಟ್ಟೋದು. ಮತ್ತೆ ಇದೆಲ್ಲ ಅನುಭವಗಳು ಸುಳ್ಳ? ಮತ್ತೆ ಅವರೇನು ಎಂತ ಏನು 60-70 ವರ್ಷದ ಸಾಧನೆ ಮಾಡಿದವರಲ್ಲ. ಆ ಹುಡುಗಿ ಹೇಳೋದು, ನಾವು 5-6 ವರ್ಷದಿಂದ ದಿನಾಗೂ 1-2 ಗಂಟೆ ಮನಸ್ಸಿನಲ್ಲಿ ಏನು ಏಕಾಂತ ಕೂತ್ಕೊಂಡು ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ನನ್ನೊಳಗೆ ಇಂತ ನಾಡಿಗಳು ಇವೆ ಅಂತ ಹೇಳಿದ್ರು, ಅದನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಬಂದ್ರೆ ನಂಗೆ ಹೀಗೆಲ್ಲ ಒಳಗೆಲ್ಲ ಕಾಣಿಸ್ಲಿಕ್ಕೆ ಶುರು ಆಯಿತು ಅಂತ ಹೇಳ್ತಾರಲ್ಲ, ಮತ್ತೆ ಕಾಣ್ತಾ ಇದೆ ಅವರಿಗೆ. ಮತ್ತೆ ನಮಗ್ ಕಾಣಲ್ವಾ? ಮತ್ತೆ ನಾವೇನೋ ಈ ನಾಡಿಗಳು ಕಮಲಗಳು ಇವೆಲ್ಲ ಯೋಗಿಗಳಿಗೆ, ನಮ್ಗೆಲ್ಲ ಅಲ್ಲ, ನಾವಂಥವರಲ್ಲ, ನಾವೆಲ್ಲ ಏನು ಬಹಳ ಚಿಕ್ಕವರು, ಇದೆಲ್ಲ ಜ್ಞಾನಿಗಳು ಕಂಡ್ರು ಅಂತ ನಾವು ಹೇಳಿಕೊಂಡ್ರೆ ಸಾಕು ಅಂತ ನಾವು ಹೋಗ್ತೀವಲ್ಲ, ಇದೇನು ಗತಿ ನಮ್ದು? ಅಂದ್ರೆ ಅರ್ಥ ಏನು, ನಾವು ನಿತ್ಯ ಧ್ಯಾನ ಮಾಡ್ತಾ 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 ಬಂದರೆ ಅದು ಯಾಕೆ ಹಾಗಾಗ್ತಾ ಇದೆ, ಮೊದಲು ಯಾಕೆ ಕಾಣಲ್ಲ, ನಂತರ ನಂತರ ಒಳಗೆ ಕಮಲ ನಾಡಿಗಳು ಮನಸ್ಸಿಗೆ ಒಳ ಮನಸ್ಸಿಗೆ ಕಾಣ್ತಾ ಬರುತ್ತೆ, ಮನೋನೇತ್ರ ಅಂತಾರಲ್ಲ ಒಳಗೆ ಕಾಣ್ತಾ ಬರುತ್ತಲ್ಲ, ಅದು ಹೇಗೆ ಅಂದ್ರೆ ಮೊದಲು ಕಾಣಲಿಕ್ಕೆ ಪಾಪ ಅಡ್ಡಿ ಕೂತಿರುತ್ತೆ. ಆ ನಾಡಿಗಳನ್ನ ಕಮಲಗಳನ್ನ ಅಲ್ಲಿರೋ ಭಗವದ್ ರೂಪಗಳನ್ನ ವ್ಯಾಸರಾಜರ ಉಪಾಸನಾತ್ರಮದಲ್ಲಿ ಚೆನ್ನಾಗಿ ಹೇಳ್ತಾರೆ, ಅಲ್ಲೆಲ್ಲ ಚಿಂತನೆ ಮಾಡ್ತಾ ಬನ್ನಿ, ಮೊದಲು ಕಾಣಿಸಲ್ಲ, ಆ ಪಾಪ ಕರಗಿ ಹೋದ ಕೂಡಲೇ ಆ ನಾಡಿಗಳು ಕಮಲ ಕಾಣಿಸುತ್ತೆ, ಅವಾಗೆ ನಮಸ್ಕಾರ ಸಲ್ಲಿಸಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡುತ್ತಾ ಮತ್ತಾ ಚಿಂತನೆಗೆ ಕೂತಾಗ ಕಮಲ ಅರಳೋದು ಕಾಣಿಸುತ್ತೆ. ನಂತರ ಒಳಗೆ ಅಲ್ಲೂ ಕೂಡ ದೇವರು ಕಾಣಿಸಿಬಿಡಲ್ಲ, ಕಮಲ ಮಾತ್ರ ಸ್ಥೂಲವಾದ ಕಮಲ ಏನಿರುತ್ತ ಅರಳೋದು ಕಾಣಿಸುತ್ತೆ. ಆ ಕಮಲ ಅರಳೋದರೊಳಗೆ ಅದರೊಳಗೆ ಮತ್ತು ನಾವು ವಾಸನಾಮಯ ಪ್ರತಿಮಾ ಹೊರಗಿನ ಪ್ರತಿಮೆಯನ್ನು ನೋಡಿ 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 ಅದರ ಪ್ರಿಂಟ್ ಅನ್ನು ಹೃದಯದಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಪಕ್ವ ಆದಾಗ ಏನಾಗುತ್ತೆ, ಹಿಂದೆ ನಾವೇನಾದರೂ ಸಾಧನೆ ಮಾಡಿದ್ದಿದ್ರೆ ಅವಾಗ ಯಾವ ಮೂರ್ತಿಯನ್ನು ಚಿಂತನೆ ಮಾಡಿರ್ತೀವೋ ಅಂಥ ಮೂರ್ತಿ ನಮಗೆ ದರ್ಶನ ಕೊಡುತ್ತೆ, ಮತ್ತ ಅಂಥ ಮೂರ್ತಿಯಲ್ಲಿ ಭಗವಂತನ ಗುಣಗಳನ್ನ ಸ್ಮರಣೆ ನಾವು ಉಪಾಸನೆ ನಮಗೆ ಮಾಡ್ಲಿಕ್ಕಾಗಲ್ಲ, ಭಗವಂತನ ಎಡವಿ ಚೂರು 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 ಗುಣಗಳು ಇಂಥವನಯ್ಯ ಇಂಥವನಯ್ಯ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಆವಾಗ ಸ್ವಾಮಿ ಎಂದಾದರೂ ನಮಗೆ ತಕ್ಕ ರೂಪದಿಂದ ದರ್ಶನ ಕೊಟ್ಟಾನು. ಆ ಹಂತಕ್ಕೆ ನಾವು ಚೂರು 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 ಎದ್ದು ಬಿದ್ದು ಬರೋದ್ರೊಳಗೆ ಗುರುಗಳು ಬರ್ತಾರೆ, ಬಂದು ಬಾರಯ್ಯ ಬಹಳ ಕಷ್ಟಪಡ್ತಾ ಇದೆಯಾ ಹೇಳು ಅಂತ ಹೇಳಿ ಒಳಗಿದ್ದ ರೂಪವನ್ನು ದರ್ಶನ ಮಾಡಿಸಲಿಕ್ಕೆ ಪ್ರಯತ್ನ ಅವರು ಮಾಡಿಸ್ತಾರೆ. ಹೌದು ತಾನೆ, ಹಾಗಾದರೆ ಬ್ರೇನ್ ಮೇಲೇ ಟ್ರೈನಿಂಗ್ ಆಗ್ಬೇಕಲ್ವಾ, ಅದನ್ನ ಹೇಳಿಕೊಡ್ತಾ ಇದ್ದ. ಈ ಪರಿ ಅಲ್ಲಿ ಹೇಳ್ತಾರೆ ಧ್ಯಾನ ಅಂದ್ರೆ ಏನು ಹೇಳ್ತಾರೆ, ಮನ್ಯು ವಿನಾಶ ನಮ್ಮ ವಿಜಯ ವಿಠಲ ಕಾರುಣ್ಯ ಮೂರ್ತಿಯ ಗುರೂಪ ಗುಣ ಕ್ರಿಯ ಯೋಚಿಸು. ದೇವರ ರೂಪವನ್ನ ಯೋಚಿಸು, ಹೇಗಿರ್ತಾನೆ ಹೇಗಿರ್ತಾನೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಯೋಚಿಸು. ಕ್ರಿಯ, ಹಿಂದಿಂತ ಕ್ರಿಯೆ ಮಾಡತಾ ಇರ್ತಾನೆ, ಹೇಗ್ ಮಾಡತಾನೆ ಹೇಗ್ ಮಾಡತಾನೆ ಅದು ಯೋಚಿಸು. ಗುಣ, ಇಂತಿಂಥ ಒಳ್ಳೆ ಗುಣಗಳು ತೋರತಾ ಇರ್ತಾನೆ ಅದನ್ನ ಯೋಚಿಸು, ಅದೇ ಧ್ಯಾನ. ಅದಕ್ಕಂತೇನೇ ಇಲ್ಲ, ದೇವರು ನನ್ನೊಳಗೆ ಹೇಗಿದ್ದಾನೆ ಹೇಗ್ ಮಾಡುತ್ತಾನೆ ಆತನ ಗುಣ ಏನ್ ತೋರತಾ ಇರ್ತಾನೆ ಏನು ಮಾಡುತ್ತಾನೆ ಅವೆಲ್ಲ ಯೋಚನೆ ಮಾಡಬೇಕು. ಆ ಹೇಳ್ತಾರೆ ಹಿಂದಿನದ್ದು ಒಂದು ಮಾತು ಹೇಳ್ತಾರೆ, ಭಗವಂತ ಹೇಗಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಾ ಆ ಹಿಂದಿನದ್ದು ಹೇಳಿಬಿಟ್ರೆ ಮುಂದಿನ ಮತ್ತೊಂದ್ಸಲ ಹೇಳಿ ಸರಿ ಹೋಗುತ್ತೆ, ಇಲ್ಲದಿದ್ರೆ ಅಷ್ಟು ಚೆನ್ನಾಗಿ ಕೊಡಲ್ಲ. ಮುಂದೆ ಹೇಳ್ತಾರೆ ಜಡ ಜೀವ ವಿಧಿ ಸಿರಿ ರೂಪಗಳು ಅನಂತ ಬಿಡದೆ ಇಪ್ಪದು ನೋಡಿ ಬರುಪರಿಯಿಂದಲೀ. ಇದು ಹೇಳುತ್ತಾರೆ ಎಲ್ಲಿ ನಮ್ಮ ಶರೀರದಲ್ಲಿ ಅನೇಕ ವಿಶೇಷವಾದ, ಹಿಂದೆ ಹೇಳಿದ್ರು ನಮ್ಮ ಕೈಯಲ್ಲಿ ರೇಖೆಗಳು, ಕಾಲಲ್ಲಿ ರೇಖೆಗಳು, ಕಾಲಲ್ಲಿ ಕೈಯಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಏನ್ ಹೇಳಿದ್ರು, ಅಥವಾ ಇನ್ನೊಂದು ಪ್ರಕರಣ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಬನ್ನಿ ಮಾಧವಮೂರ್ತಿಗಳು ಮುಂದಕ್ಕೆ ಬನ್ನಿ ಮುಂದಕ್ಕೆ. ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಏನ್ ಹೇಳಿದ್ರು, ಈ ಜೀವನ ಶರೀರ ಹೇಗಿರುತ್ತೆ ಅದೇ ಆಕಾರದಲ್ಲಿ ಜೀವನ ಸುತ್ತು ಭಗವಂತ ಅನೇಕ ರೂಪಗಳಿಂದ ಒಳಗೂ ಹೊರಗೂ ಎಲ್ಲ ಕಡೆ ಇದ್ದಾನೆ ಅಂತ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದಂತಹ ಭಗವದ್ ರೂಪಗಳನ್ನೇ ಅಲ್ಲೇ ಹೇಳ್ತಾ ಬಂದ್ರು. ಅದನ್ನೆಲ್ಲ ಹಿಂದಿನ ಚೆನ್ನಾಗಿ ಹೇಳಿ ಮುಂದೆ ಹೇಳ್ತಾರೆ ಈ ರೀತಿಯಲ್ಲಿ ಜಡ ಜೀವ ವಿಧಿ ಸಿರಿ ರೂಪಗಳನಂತ ಬಿಡದೆ ಇಪ್ಪದು ನೋಡಿ ಬರುಪರಿಯಿಂದಲಿ ಕಡಲ ಶಯನ ಹರಿಯ ರೂಪಗಳನಂತ ಅಡಿಗಡಿಗೆ ಉಂಟು ದ್ರವ್ಯ ಪೂರ್ತಿಯಾಗಿ. ಇಡೀ ಜಗತ್ತಿನಲ್ಲಿ ನಮ್ಮ ಶರೀರದಲ್ಲೂ ಕೂಡ ನಮ್ಮ ಶರೀರವು ಜಡದಿಂದಲೇ ತಯಾರಾದದು, ಹೊರಗಿನ ಎಲ್ಲ ಜಗತ್ತು ಜಡದಿಂದಲೇ. ಅಲ್ಲಿ ಜಡ ಜೀವ ವಿಧಿ ಸಿರಿ ರೂಪಗಳು ಅನಂತ, ಜಡ ಜೀವ ಅಂದ್ರೆ ಅನೇಕ ತತ್ವಾಭಿಮಾನಿಗಳು ಎಲ್ಲರೂ ಇದ್ದಾರೆ, ಹಾಗೆ ಸಿರಿ ವಿಧಿ ಬ್ರಹ್ಮ ವಾಯು ಆದ ಮೇಲೆ ಲಕ್ಷ್ಮೀದೇವಿ, ಹಾಗೆ ದೇವರ ರೂಪಗಳು ವಿಶೇಷವಾಗಿ ಅನಂತ ಅಡಿಗಡಿಗೆ ಉಂಟು ಜಗತ್ತಿನಲ್ಲಿ ಇದೆ. ಅಲ್ಲ ಜಗತ್ತಿನಲ್ಲಿ ಇರೋದು ಅಂದ್ರೆ ನಮ್ಮ ಹೃದಯದಲ್ಲಿರೋ ಭಗವಂತನಲ್ಲಿ ಈ ತರ ಚಿಂತನೆ ಮಾಡಿ, ಇವನೇ ಈ ಜಗತ್ತಿನಲ್ಲಿ ಈ ತರ ವ್ಯಾಪಿಸಿದ್ದಾನೆ, ಎಂಥ ಎಲ್ಲಾ ದೇವರ ರೂಪಗಳು ನಿಂತಿವೆ ಅಂತ ಹೇಳ್ತಾ, ಪಡಿ ಇಲ್ಲದೆ ಜಗದೊಳು ತುಂಬಿಕೊಂಡಿ ಹವಯ್ಯ ತಡಿಯದೆ ದೇವನ್ನ ಮಹಿಮೆಯನ್ನು ತಿಳಿ ಕೊಡುವನು ಪದದಿಂದ ನೋಡುವ ಕರದಿಂದ. ಇಲ್ಲಿ ಹೇಳ್ತಾ ಇದ್ದಾನೆ ಆತ ದೇವನ ಮಹಿಮೆಯನ್ನು ತಿಳಿ ಅಂತ ದೇವರ ಮಹಿಮೆಯನ್ನ ತಿಳಿಸಿಕೊಡ್ತಾರೆ. ಸರ್ವತಃ ಪಾಣಿಪಾದಾಭ್ಯಾಮ್ ಅಂತ ಆತನ ಒಂದೊಂದು ಅವಯವ ಎಲ್ಲ ಅವಯವದ ಕೆಲಸ ಮಾಡುತ್ತೆ, ಅದಕ್ಕೆ ಭೇದವಿಲ್ಲ ಅಂದ್ರು. ಕೊಡುವನು ಪದದಿಂದ, ಕಾಲಿಂದ ಕೊಡ್ತಾನೆ, ನೋಡುವ ಕರದಿಂದ ಕೈಯಿಂದ ನೋಡುತ್ತಾನೆ, ಹಿಡಿಯುವನು ಕಿವಿಯಿಂದ ಹಿಡಿತಾನಂತೆ, ಪೇಳುವ ಕೇಳುವ ಕಣ್ಣಿಂದ ಕೇಳುತ್ತಾನೆ, ನಡಿವನು ಮೂಗಿನಿಂದ. ಇದು ಇಂಪಾಸಿಬಲ್ ನಮಗೆ ಅಲ್ವಾ, ಬೇಕಾದ್ರೆ ಕಾಲಿಂದ ನಡೆಯೋದು ಕೈಯಿಂದ ಮಾಡಿಕೊಂಡು ಹೋಗ್ಬೋದು, ಮೂಗಿಂದ ಯಾರು ನಡೀತಾರೆ ಅವ್ನು ನಡೀತಾನೆ ಅಂತ. ನಡಿವನು ಮೂಗಿನಿಂದ ಓಡುವ ಜಿಹ್ವೆಯಿಂದ, ನುಡಿವನು ಬೆನ್ನಿಂದ ಹಾರುವ ಮುಖದಿಂದ. ಬಿಡು ಬಿಡು ಇದು ಯಾತರ ಮಾತೆ ಪೇಳಲಿ ಸಲ್ಲ, ಇದ್ಯಾವ ಮಾತು ಸುಮ್ಮನೆ ಯಾಕೆ. ನುಡಿ ಮೊದಲಾದ ವ್ಯಾಪಾರಂಗಳ ಸಡಗರದಲ್ಲಿ ಸ್ವಾಮಿ ಯುಗಪದಿ ಮಾಡುವನು. ಈ ನುಡಿಯೋದು ಮೊದಲಾದ ವ್ಯಾಪಾರಗಳನ್ನ ಏಕಪ್ರಕಾರ ಏಕಕಾಲದಲ್ಲಿ ಮಾಡಿಬಿಡ್ತಾನೆ ಸಡಗರದಿಂದ. ಹೇಗ್ರಿ ಮಾಡುತ್ತಾನೆ ಅಂದ್ರೆ ಏಕಕಾಲದಲ್ಲಿ ಎಲ್ಲಾ ಅವಯವಗಳಿಂದ ನುಡಿಯುತ್ತಾನೆ, ಎಲ್ಲಾ ಅವಯವಗಳಿಂದ ಪಿಡಿಯುತ್ತಾನೆ, ಕೊಡುತ್ತಾನೆ, ನೋಡುತ್ತಾನೆ, ಏನಬೇಕಾದ್ರೂ ಮಾಡುತ್ತಾನೆ. ಕಡೆಗೆ ಅಣುವಾಗಿ ಅನಂತ ಬ್ರಹ್ಮಾಂಡ ಒಡಲೊಳಿಟ್ಟುಕೊಂಬ ಪ್ರಯಾಸವಿಲ್ಲದಲೇ. ತಾನೇ ಅಣುವಾಗಿ ಎಲ್ಲ ಬ್ರಹ್ಮಾಂಡವನ್ನು ಒಂದು ಪ್ಯಾಕ್ ಮಾಡಿ ಒಳಗಿಟ್ಕೊಂಡ್ಬಿಡ್ತಾನೆ. ಏನು ಬೇಕಾದ್ರೂ ಮಾಡಬಲ್ಲ. ಡೌಟ್ ಇದೆಯಾ ಅಂತ ಕೇಳ್ತಾರೆ. ನಮಗೆ ತುಂಬಾ ಡೌಟ್. ಹೇಳ್ರಿ, ಇಷ್ಟು ದೊಡ್ಡ ಬ್ರಹ್ಮಾಂಡ ತಾನೇ ಅಣುವಾಗಿ ಬ್ರಹ್ಮಾಂಡ ಒಳಗೆ ಹೇಗಿಟ್ಕೊಳ್ತಾನೆ? ಅದು ಮಾಡಿದ ಕಾಲಕ್ಕೆ ಕಾಣಿಸುತ್ತೆ, ಇವು ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲಲ್ಲ. ಇದನ್ನ ಚಿಂತನೆ ಮಾಡಿದರೆ ಅದನ್ನ ಮನಸ್ಸಿಗೆ ಎಟಕಲಿಕ್ಕೆ ಅಡ್ಡಿಯಾದ ಪಾಪ ಎಲ್ಲ ಹೋದುಕೊಳ್ಳೆ ಕಾಣಲಿಕ್ಕೆ ಶುರು ಆಗುತ್ತೆ. ಜಡಜ ಸಂಭವ ಮಿಕ್ಕ ಸರ್ವ ಜೀವಿಗಳ ಒಂದೆಡೆಯಲಿ ಮೇರುವಿಗೆ ಸಣ್ಣ ಇರುವಿನಂತೆ ಉಡಿದು ಬೀಳದೆ ನೋಡಿ ಕಡು ಸಾಹಸಮಲ್ಲ. ಹೇಳುತ್ತಾರೆ, ಎಲ್ಲಾ ಬ್ರಹ್ಮಾದಿ ಸರ್ವ ಜೀವಿಗಳನ್ನ ಒಂದೇ ಸಲ ಹೊಟ್ಟೆಯಲ್ಲಿ ಇಟ್ಕೊಂಡು ಹೇಗಿರುತ್ತೆ ಅಂದ್ರೆ ಒಂದೆಡೆಯಲ್ಲಿ ದೇವರ ಹೊಟ್ಟೆಯಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಬಿದ್ದಿರ್ತಾರೆ ಎಲ್ಲಾ ಸೇರಿಕೊಂಡು. ಎಷ್ಟು ಅಂದ್ರೆ ಮೇರುವಿಗೆ ಸಣ್ಣ ಇರುವೆಯಂತೆ, ಇರುವಿನಂತೆ, ಮೇರು ಪರ್ವತದ ಮುಂದೆ ಸಣ್ಣ ಇರುವಿನಂತೆ ಆತನ ಹೊಟ್ಟೆಯಲ್ಲಿ ಇವರೆಲ್ಲ ಈ ಒಂದು ಕಾಳಾಗ್ಬಿತ್ತಾರ. ನಾವೇನು ದೇವ್ರ ಹೊಟ್ಟೆ ಎಲ್ಲ ಜಾಂಪಾಕಿಯಾಗಿ ಎಲ್ಲ ದೇವ ಹೊಟ್ಟೆ ಎಲ್ಲ ಮುಂದೆ ಬಂದ್ಬಿಟ್ಟಿರ್ತೇನೆ, ಬ್ರಹ್ಮಾಂಡ ತುಂಬಿದ್ರೆ ಏನಿರಲ್ಲ, ಹೊಟ್ಟೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇರುವಿನಂತೆ ಬಿದ್ದಿರುತ್ತಾರೆ. ಅಡಿಶಿಲ ಮೇಲಾಗಿ ನಾನಾ ಪರಿ ಸಂಗಡಲೆ ದೇಶ ಕಾಲ ವ್ಯವಧಾನಗಳು ಆಗ ನೋಡದಲೇ ಪೂರ್ಣವಾಗಿ ಸರ್ವ ಸ್ವತಂತ್ರದಲ್ಲಿ ಒಡನೊಡನಿರುತ್ತಿಪ್ಪ ಕಾಣಿಸಿಕೊಳ್ಳದಿಪ್ಪ. ಅದಕ್ಕೆ ಹೇಳ್ತಾರೆ, ಅಡಿಶಿರ ಮೇಲಾಗಿ ನಾನಾಪರಿ ಎಂದ್ರು. ದೇವ್ರ ರೂಪಗಳು ಹೇಗಿವೆ ನಾವು ನೋಡ್ಲಿಕ್ಕೆ ಅಭ್ಯಾಸ ಪಟ್ಟದ್ದು ಸ್ಟ್ರೈಟ್ ಆಗಿ ದೇವರ ರೂಪ ಸ್ಟ್ರೈಟ್ ಆಗಿರುತ್ತೆ. ಶಂಖಚಕ್ರ ಮೇಲೆ ಇರಬೇಕು, ಕಾಲ್ ಕೆಳಗಿರಬೇಕು, ಇದೇ ತಾನೆ? ಎಂದಾದ್ರೂ ಕಾಲ್ ಮೇಲೆ ಕಿಟ್ಟು ತಲೆ ಕೆಳಗಿದ್ದು ಕೆಳಗೆ ಶಂಖಚಕ್ರ ಹಿಡ್ಕೊಂಡಿದ್ದ ರೂಪ ಚಿಂತನೆ ಮಾಡಿದಿರಾ? ಇಲ್ಲ, ಜನ್ಮದಲ್ಲಿ ಮಾಡಿಲ್ಲ, ಮಾಡಬೇಕೆಂಬ ಐಡಿಯಾನೂ ಬಂದಿಲ್ಲ. ಹೇಳುತ್ತಾರೆ, ದೇವರ ರೂಪಗಳು ಹೇಗಿದೆ? ಅಡಿಶಿರ ಮೇಲಾಗಿ ನಾನಾ ಪರಿ ಬಗ್ಗೆ ನಾನಾ ಆಕಾರಗಳಿಂದ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ನೋಡಿದರೆ ತಲೆ ಕೆಟ್ಟ ಹೋಗುತ್ತೆ. ಆ ನೋಡುವ ಪ್ರಯತ್ನ ನಾವು ಮಾಡಿಕೊಡುತ್ತೇವೆ. ಹೇಳು, ಹೇಗಿದ್ದಾನೆ ಅಂತ ಹೇಳ್ತಾರೆ. ದೇಶ ಕಾಲ ವ್ಯವಧಾನಗಳಾಗ ನೋಡದೆ ಪೂರ್ಣವಾಗಿ ಎಲ್ಲ ಕಡೆ ಭಗವಂತ ತಾನು ಪ್ರತಿಯೊಂದು ಕಡೆಯಲ್ಲೂ ಕೂಡ ದೇಶ ಕಾಲ ಹೀಗ ಹಾಗ. ಅದು ನಮಗೆಷ್ಟೇ ಅಲ್ರಿ. ನಿನ್ನೆ ನಾವು ಇದ್ದು ಇವಾಗ ಇದ್ದೇವೆ, ಮುಂದೆ ಇರುತ್ತೇವೆ. ನಮಗದು ದೇವರು ಹಿಂದೆ ಇದ್ದೀನಿ ಅಂತ ಹೇಳ್ತಾನೆ. ಅದೇ ಹಾಗೆ ಕಾಲ ನಿಂಗೆ ಹಿಂದೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರು ನಿಂಗೇನಿಲ್ವಾ? ನಂಗೆ ಯಾವುದಿಲ್ಲ, ಎಲ್ಲಾ ಕಡೆ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅವನ ಕಾಲದ ವ್ಯವಧಾನ, ಈ ಕಾಲದ ಬೈಂಡಿಂಗ್ ಎಲ್ಲ ಅವನಿಗಿಲ್ಲ. ಅವನನ್ನು ನಮ್ಮ ಸ್ಕೇಲಿಂದ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಈಸ್ ವೆರಿ ಡಿಫರೆಂಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾನೆ. ಒಡನೊಡನೆ ಇರುತ್ತಿಪ್ಪ, ನಮ್ ಜೊತೆಗೆ ಇರ್ತಾನೆ. ಯಾವಾಗಿಂದ ಶುರು ಮಾಡಿದ ಇರ್ಲಿಕ್ಕೆ ನಮ್ ಜೊತೆಗೆ? ಅನಾಧಿಕಾರದಿಂದ ಅನಂತ ಜನ್ಮಗಳಲ್ಲಿ, ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನ ಎಡಬಿಡದೆ ಅಂಟಿಕೊಂಡೇ ಕೂತಿದ್ದಾನೆ ಭಗವಂತ. ನಮ್ಮನ್ನ ಬಿಟ್ಟಿದ್ದ ಕ್ಷಣ ಒಂದಿಲ್ಲ ಆತನ ರೆಕಾರ್ಡಲ್ಲಿ. ನಾವು ಆತನ ಬಿಟ್ಟಿಲ್ಲ, ತಲೆಯಲ್ಲಿಲ್ಲ ಅಷ್ಟೇ. ಬಿಟ್ಟಿರೋದು ಅಂದ್ರೆ ಏನು? ಒಂದು ಹತ್ತಿರ ಇರೋದಲ್ಲ, ತಲೆಯಲ್ಲಿರೋದೇ. ದೇವರು ನಮ್ ಜೊತೆಗೂ ಇದ್ದಾನೆ, ತಲೆಯಲ್ಲೂ ನಾವಿದ್ದೇವೆ. ಆತನ ತಲೆಯಲ್ಲೂ ನಾವಿದ್ದೇವೆ. ನಮ್ ಕುರ್ತೇ ಆಲೋಚನೆ ಮಾಡ್ತಾನೆ, ನಮ್ ಜೊತೆಗಿರ್ತಾನೆ. ನಾವು ಅವನ ಜೊತೆಗೆ ಇದ್ದೀವಿ, ಗೊತ್ತಿಲ್ಲದೆ ಇದ್ದೀವಿ. ಅವನನ್ನ ಹಿಡಿಸ್ಕೊಳ್ತಾನೇ ಇಲ್ಲ, ಅವನ ತಲೆಯಲ್ಲಿಲ್ಲೇ ಇಲ್ಲ. ಮತ್ತೆ ನಾವು ಅವನ ಜೊತೆಗೆ ಇದ್ದಂತ ಆಯ್ತಾ? ಮೈಂಡ್ ಆಬ್ಸೆಂಟ್, ಬಾಡಿ ಪ್ರೆಸೆಂಟ್ ಅಂತ ಅದು ನಾವು ಅಭ್ಯಾಸ ಆಗಿರುತ್ತೆ ನಮಗೆಲ್ಲ. ಪ್ರವಚನಕ್ಕೆ ಬಂದುಕೊಳ್ಳೇ ಅದು ಅಲ್ವಾ? ನಾರ್ಮಲ್ ಆಗಿ ಎಲ್ಲೋ ಹೊರಟೋಗ್ತಾ ಇರತ್ತೆ. ಯಾಕೆ ಪ್ರವಚನದಲ್ಲಿ ಒಬ್ಬರೇ ಮಾತಾಡೋದು, ಎಲ್ಲ ಮಾತಾಡೋದು ಸ್ವಲ್ಪ ಅಲರ್ಟ್ ಆಗ್ತೀವಿ, ಒಬ್ಬರೇ ಮಾತಾಡಿದ್ರೆ ಏನಾಗ್ತಾ ಇರೋದು ಕೇಳಿ ಕೇಳಿ, ನಾನಲ್ಲಿ ಕೂತ್ರೆ ನನಗೂ ಹಾಗೆ ಆಗುತ್ತೆ, ಎಲ್ಲೋ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಈ ಹುಡುಗರನ್ನೆಲ್ಲ ಯಾವುದೋ ಬಟ್ಟೆ ಜೋಳಿಗೆಯಲ್ಲಿ ಹಾಕಿ ತೂಗಿದಂತೆ ಇರುತ್ತೆ, ಮಾತುಗಳೆಲ್ಲ ಬರ್ತಾ ಇರೋದು ಸ್ಲೋ ಹಂಗಿದ್ದೆ ಬರ್ತಾ ಇರುತ್ತೆ. ಅಂದಿಲ್ಲ, ಓಡ ನೋಡ ನಿರುತಿಪ್ಪ ಕಾಣಿಸಿಕೊಳ್ಳದಿಪ್ಪ ಜಡದನ್ ಹೇಗಿರ್ತಾನತ ಹೇಳ್ತಾರೆ, ಜಡದಂತೆ ಇಪ್ಪ, ಯಾವ ಜಡ ಹೇಗಿರುತ್ತೋ ಅದೇ ಆಕಾರದಲ್ಲಿ ಹಾಗೆ ಇರ್ತಾನೆ. ಚೇತನದಂತಿಪ್ಪ, ಯಾರ್ಯಾರು ಯಾವ್ಯಾವ ಶೇಪ್ ಅಲ್ಲಿ ಇದ್ದಾರೋ ಅದೇ ಶೇಪ್ ಅಲ್ಲಿ ದೇವರು ಇರ್ತಾರೆ. ಒಂದು ಸಲ ಕಣ್ಣು ತೆಗೆದು ನೋಡಿದ್ರೆ ಇಲ್ಲಿ ಎಷ್ಟು ಪ್ರತಿಮೆಗಳು ದೇವರು ತಕ್ಕೋತೀವೋ ಅಲ್ವಾ. ಇಂಥ ಪ್ರತಿಮೆ ಶಾಸ್ತ್ರದಲ್ಲಿ ನಮ್ಮನ್ನ ವರ್ಣಿಸಿಲ್ಲ. ಸ್ಪೆಟ್ಸ್ ಇಟ್ಕೊಂಡು ಕೈಗೆಲ್ಲ ವಾಜಿ ಕಟ್ಕೊಂಡು ಇರುವ ದೇವರ ಪ್ರತಿಮೆ ಎಲ್ಲ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ? ಇಲ್ಲ, ಎಲ್ಲೂ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆ ಅದ್ಭುತವಾಗಿ, ಎಲ್ಲರನ್ನ ಹೊತ್ತುಕೊಂಡು ತಿರುಗಾಡುವಾಗ ಅದ್ಭುತ ರೂಪ ಕಾಣಿಸ್ತಾ ಇದೆ. ಅದನ್ನು ನೋಡಿ ಅಂದ್ರೆ ವಿಜಯರಾಯರ ಮಾತು ಮಕ್ಕಳಿಗೆ, ನಮ್ಗೆ ಯಾರಾದ್ರೂ ಕಾಣಿಸ್ತಾ ಇಲ್ಲ ಅಂದ್ರೆ ನೋಡ್ ನೋಡಿ ಹೀಗಿದ್ದಾನೆ ನೋಡು ಅಂತ ನೋಡಿಸ್ತಾರಲ್ಲ, ಆ ತರ ನಮಗೆ ಭಗವಂತನನ್ನ ಅದನ್ನ ಎಕ್ಸಿಸ್ಟೆನ್ಸ್ ಫೀಲ್ ಆಗುವಂತೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಡದಂತೆ ಇಪ್ಪ, ಚೇತನದಂತೆ ಇಪ್ಪ, ತೊಡರು ಇಲ್ಲದೆ ಮಹಾ ಮಹಾಚೇತನವಾಗಿಪ್ಪ. ಅದ್ಭುತವಾಗಿ ಯಾವ ತೊಂದರೆ ಇಲ್ಲದೆ ಮಹಾಚೇತನ, ಇಡೀ ಬ್ರಹ್ಮಾಂಡ ಸುತ್ತು ತಾನೇ ಆಗಿ ಕೂತ್ಕೊಂಡ್ಬಿಡ್ತಾನೆ, ಬ್ರಹ್ಮಾಂಡದ ಆಕಾರದಲ್ಲಿ ಇದ್ಬಿಡ್ತಾನೆ. ಕುಡಿ ವ್ಯಾಳೆಗೆ ಅಂದ್ರೆ ಕಡೆ ವ್ಯಾಳೆಗೆ ನಿತ್ಯ ಮಹಾ ಮಹತ್ತಾಗಿ ಅಡಗಿಪ್ಪನು ಬಹು ದೇವತೆಗಳ ಸಹಿತ, ಎಲ್ಲ ದೇವತೆಗಳ ಸಹಿತ ಒಳಗೆ ಇಟ್ಟುಕೊಂಡ್ಬಿಡ್ತಾನೆ, ಹೊರಗೆ ಎಲ್ಲ ಜೊತೆಗೆ ತಾನು ಕೂಡಿರ್ತಾನೆ. ಗಿಡ ಫಲ ಮರ ಬಳ್ಳಿ ನಾನಾ ವೇಷವ ಧರಿಸಿ ಮಡದಿಯರ ಬೆರಸಿ ಸರಸವಾಡುವ ಮೂರ್ತಿ. ಇದವ್ರಿಗೆ ಕಂಡದ್ದ ಅದಕ್ಕೆ ಹೇಳ್ತಾರೆ, ಇಲ್ಲರೆ ಆಗುತ್ತಾ, ಸಾಧ್ಯ ಇಲ್ಲ ಈ ತರ ವರ್ಣನೆ ಮಾಡೋದು. ಗಿಡ ಫಲ ಮರ ಬಳ್ಳಿ ಅಲ್ಲಿ ನಾನಾ ವೇಷಗಳು ಧಾರಣೆ ಮಾಡಿಕೊಂಡು ಮಾಡದಿಯರ ಬೆರಸಿ, ಆ ಲಕ್ಷ್ಮೀದೇವಿಯ ರೂಪಗಳನ್ನ ಎಲ್ಲವನ್ನ ಬೆರೆಸಿ ಅವರು ಕೂಡ ಇದೇ ತರ ಕೂತ್ಕೊಳ್ಳಿ ಅಂತ ಹೇಳಿ ಅವರ ಜೊತೆಗೆ ಸರಸವ ಆಡುವ ಮೂರ್ತಿ. ನಮಗೆ ಅಲ್ರಿ, ಒಬ್ಬನೇ ದೇವರು ಅಲ್ಲಿ ಆಕಾರದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇರ್ತಾನೆ ಅಂತ ಅನ್ನಿಸ್ತಾರೆ. ನಾವೊಬ್ಬರೇ ಕೂತ್ರೆ ಲೋನ್ಲಿನೆಸ್ ಇರುತ್ತೆ, ಯಾರಾದ್ರೂ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಯಾರು ಬೇಡ, ಸೆಲ್ಫೋನ್ ಆದ್ರೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀವಲ್ಲ, ನಮ್ಗೆ ಯಾರು ಬೇಕಾಗಿ ಸೆಲ್ಫೋನ್ ಇದ್ದು ಸಾಕಾಗುತ್ತೆ, ಎಲ್ಲ ಅಲ್ಲೇ ಪ್ರಪಂಚ ಎಲ್ಲ ಕಾಣಿಸ್ತಾ ಇರುತ್ತೆ, ಅದಿಟ್ಕೊಂಡೇ ಆನಂದ ಪಡ್ತಾ ಇರ್ತೀವಿ. ಆದ್ರೆ ಆಗಲ್ಲ, ಭಗವಂತನಿಗೆ ಮತ್ತೆ ಆದಿದೆ ಅಂದ್ರೆ ತನ್ನವರನ್ನೆಲ್ಲ ಕೂಡಿಸ್ಬಿಟ್ಟಿರ್ತಾನಂತೆ. ಅಥವಾ ಒಬ್ಬನೇ ಏನ್ ಮಾಡ್ತಾನೆ, ಅವ್ರ ಜೊತೆ ಕೂತ್ಕೊಂಡು ಸರಸವಾಡುವ ಮೂರ್ತಿ, ಆ ಸರಸ ಏನಾಡ್ತಾನೋ, ಅವ್ರು ಏನ್ ಕಾಣಿಸಿದ್ದೋ ಏನ್ ಮಾಡಿದೋ ಅವ್ರಿಗೆ ಗೊತ್ತು. ಹೇಳ್ತಾರೆ, ಬಡ ಬಡವನಲ್ಲವ ಬಡವನಲ್ಲ ಅವ ಕಾಣೋ ಮಾಡಿದದೆ ಮಾಟ ಬಳಿರೆ ಬಳಿರೆ ರಾಯ. ಏನು ಮಾಡುತ್ತಾನೋ ಅದೇ ಮಾಟ ಅಂದ್ರೆ, ಮಾಟ ಅಂದ್ರೆ ಆ ಶಬ್ದ, ಯಾರಾದರೂ ಒಬ್ರು ಹಿಂದೆ ಹಾಗೇ ಹೋಗ್ಬಿಡ್ತಾ ಇದ್ರೆ, ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ರೆ ಏನೋ ಮಾಟ ಮಾಡಿದ್ದಾರೆ ಅಂದ್ರೆ, ಏನೋ ಮಾಟ ಮಾಡಿಬಿಟ್ಟಿದ್ದಾರೆ, ಅವರೆಲ್ಲ ಹಿಡಿದಂತೆ ಕಾಡ್ಬಿಡ್ತಾರೆ. ದೇವ್ರು ಮಾಡಿದ್ದೇ ಮಾಟ, ಏನ್ ಮಾಡ್ತಾನಂದ್ರೆ ಏನು ಮಾಡಿದ್ರು ಕೂಡ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಎಲ್ಲರ ಬಾಯಿಂದ ಬರೋದಿದೆ. ಅವನು ಏನು ಮಾಡಿದ್ ಚೆನ್ನಾಗಿರುತ್ತೆ, ಅವನು ಮಾಡಿದಂದು ಗೊತ್ತಾಗಲ್ಲ ಅಷ್ಟೇ. ಜಗತ್ತಿನಲ್ಲಿ ನಿಮ್ಗೆ ಬೇಕಾದ್ರೆ ಏನೋ ಎಲ್ಲರಿಗೆ ಫೇಮಸ್ ಆಗಿದೆ ಅದೇನಂತಾರೆ, ಫೋನ್ ಮಾಡಿದ ಕೂಡ ತರ್ತಾನಲ್ಲ ಅದನ್ನ, ಪಿಜ್ಜಾನ ಅಲ್ವಾ, ಅದು ಯಾರು ಕಂಡುಹಿಡಿದಿದ್ದು? ಇಟಲಿಯಲ್ಲಿ. ನೈಸ್, ಓಕೆ, ಲೆಟ್ ಇಟ್ ಬಿ ಇಟಾಲಿಯನ್ ಆರ್ ಸ್ಪ್ಯಾನಿಶ್, ವಾಟ್ ಎವರ್ ಇಟ್ ಮೇ ಬಿ, ಅವನ ತಲೆಯಲ್ಲಿ ಕೂತದ್ದು ಮಾಡಿಸಿದ್ದವತ್ತು ಯಾರು? ದೇವರೇ ಅಲ್ಲ ಅವನು. ಏನು ಅವ್ರಿಗೇನಿರುತ್ತೆ, ಎಲ್ಲ ಫ್ರಿಡ್ಜೇ ಗತಿ ಅವರಿಗೆ, ಆ ಫ್ರಿಡ್ಜ್ ಅಲ್ಲಿ ಹಳಸೋಗಿದ್ದೆಲ್ಲ ಇಟ್ಕೊಂಡಿರ್ತಾರೆ. ಹೌದೌದು ಪಾಪ, ಕೆಲವರು ಆ ಸಂಪ್ರದಾಯ ಮನೇಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಅದನ್ನ ಅದೇ ಎರಡು ವಾರಕ್ಕೊಂದ್ಸಾರ ಅನ್ನ ಸಾರು ಎಲ್ಲ ಮಾಡ್ತಾರೆ, ಹುಳಿ ಎಲ್ಲ ಅಲ್ಲ ರೀ, ಸುಮ್ಮನೆ ಜೋಕಿಂಗ್, ಫ್ಯಾಕ್ಟ್ ಇಟ್ ಈಸ್, ಇಟ್ ಇಸ್ ಅ ಫ್ಯಾಕ್ಟ್. ಹುಳಿ ಸಾರು ಎಲ್ಲ ಮಾಡಿಟ್ಬಿಟ್ಟು ಇಡ್ತಾರೆ, ಅದನ್ನು ಹೇಗೆ ನಾವು ಅಪರೂಪ ಸಾಲಿಗ್ರಾಮ ತೆಗೆದು ತೊಳೆದು ಇಮ್ಮಿಡಿಯೇಟ್ ಆಗಿ ಪೆಟ್ಟಿಗೆ ಇಡ್ತೀವಲ್ಲ ಅದೇ ತರ ದಿನ ಆಗೂ ಹೌದ್ರಿ. ಆ ಹುಳಿ ಚೂರು ಬಟ್ಟಲಿ ಫ್ರಿಡ್ಜ್ ಒಳಗೆ ಹಾಕೋಬೇಕು, ಹೊರಗೆ ತೆಗೆದು ಹಳಸೋಗುತ್ತೆ. ಫ್ರಿಡ್ಜ್ ಒಳಗೆ ಹಾಕೊಂಡು ಕ್ಲೋಸ್ ಮಾಡಿ ಪಕ್ಕದಲ್ಲಿ ಓವನ್ ಇರುತ್ತೆ, ಓವನ್ ಅಲ್ಲಿ ಹಾಕೊಂಡು ಎಲೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಊಟ ಮಾಡಬೇಕು, ಮತ್ತೆ ಸ್ವಲ್ಪ ತಿಟ್ಟೆ ಹಳಸೋಗುತ್ತೆ. ಅದಕ್ಕೆ ಈ ತರ 15 ದಿವಸಕ್ಕೊಮ್ಮೆ ಅಡಿಗೆ ಮಾಡಿ ವಿ ಆರ್ ಹ್ಯಾಪಿ ಎಂದು ಚೆನ್ನಾಗಿರ್ತಾರೆ. ಅಂತ ಹಳಸೋದು ಪದಾರ್ಥಗಳೆಲ್ಲ ಹಾಕಿ ಅವನಿಗೇನು ಐಡಿಯಾ ಮಾಡಿ ಅದು ಏನೋ ಮಾಡಿದ ಪಿಜ್ಜಾ ಅಂತ ಮಾಡಿದವ. ಅವನ ತಲೆಯಲ್ಲಿ ಬಂದದ್ದು ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗಿ ಬಂತದು. ಇಲ್ಲಿ ನಮ್ಮವರೆಲ್ಲ ಆಟ ಆಟಾಗಿ ಮಾಡ್ಕೊಂಡು ತಿಂತ ಇದ್ದಾರೆ ಅದನ್ನ. ಅದನ್ನ ಅವನ ಸ್ಟೈಲ್ ಅಲ್ಲಿ ಹಳಸಿ ಮಾಡ್ಲಿಕ್ಕೆ ನಮ್ಗಾಗಲ್ಲ, ಆ ತರ ಮಾಡುತ್ತಾ ಇದೆ. ಇರಲಿ ಬಿಡಿ, ಯಾವುದೇ ಪದಾರ್ಥ ಇರಲಿ ಏನೇ ಇರಲಿ, ಅವರವರ ತಲೆಯಲ್ಲಿ ಹೊಕ್ಕೋದು ಮಾಡಿಸಿದ್ದು ನಮ್ಮವನ ಸ್ವಾಮಿಯೋ ಅವರೇ ಮಾಡಿದ್ರು, ಇವನೇ ತಾನೇ ಎಲ್ಲದಕ್ಕೂ ಹುಟ್ಟು ಕೊಡೋನು, ಇವನೇ ತಾನೇ ನಾನಾ ಆಲೋಚನೆ ಮಾಡಿಸಿದ್ದು ಇವನೇ ತಾನೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಡಿದ ದೇಮಾಟ ಅವನು ಯಾರ ತಲೆಯಲ್ಲಿದ್ದು ಅದು ಯಾವುದೋ ಪದಾರ್ಥ ಹಾಕಿ ಏನೋ ಮಾಡಿಸ್ತಾನೆ, ಎಲ್ಲರೂ ಅಪ್ಪಪ್ಪ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಅಡ್ರೆಸ್ ಮಾಡಿ ತಗೊಂತಾರಲ್ಲ. ಮಾಡಿದ್ದು ಮಾಟ ಸ್ವಾಮಿ ಅಲ್ವೇ, ಆಯಾ ದೇಶದಲ್ಲಿ ಆಯಾ ಜನಗಳಿಗೆ ತಕ್ಕಂತಹ ಅನ್ನ ಪಾನಾದಿಗಳನ್ನು ಕೊಟ್ಟು ಆಹಾ ಓಹೋ ಅಂತ ಅನ್ನುವಕ್ಕೆ ಮಾಡುವ ಮಾಟ ನಮ್ಮ ಸ್ವಾಮಿದು. ಮಾಡಿದ ದೇಮಾಟ ಭಳಿರೆ ಭಳಿರೆ ರಾಯ ಪೋತುರೆ ಪೋತುರೆ ಜಯ ಜಯ ಜಗಜ್ಯೋತಿ ನಮೋ ನಮೋ ಅನಿಮಿತ್ಯ ತ್ರಾಹಿ ತ್ರಾಹಿ ಕರುಣಾ ಪಾಹಿ ಪಾಹಿ ಫಲದ. ಏನವರ ಭಗವಂತನ ರೂಪಗಳು ಎಲ್ಲ ಕಡೆ ನೋಡ್ತಾ ಇದ್ರೆ ತಲೆ ಸುತ್ತಿ ಬರುವಂತೆ ಆಗ್ತಾ ಇದೆ, ಅವ್ರ ಮಾತುಗಳಿಗೆ ನಮ್ಮ ತಲೆ ಸುತ್ತಿ ಬರ್ತಾ ಇದೆ. ಆ ದೇವರ ನೋಡ್ತಾ ಇದ್ರೆ ಹೇಗಿರಬೇಕು ಅವರಿಗೆ, ಎಲ್ಲಿ ಎಲ್ಲಿ ನೋಡಿದ್ರು ಕೂಡ ಜ್ಯೋತಿ. ಅವರವರಿಗೆ ಆಯಾ ಕಾಲಕ್ಕೆ ತಕ್ಕಂತ ಆಹಾರ ಪದಾರ್ಥಗಳು ತಯಾರು ಮಾಡಿಕೊಂಬುದರಲ್ಲಿ ಅವನೇ ಕೊಡ್ತಾನೆ, ತಲೆಯಲ್ಲಿ ಕೊಡ್ತಾನೆ, ಕೂತು ಹೀಗ್ ಮಾಡು ಹಾಗ್ ಮಾಡು ಹೀಗ್ ಮಾಡು ಎಲ್ಲ ಮಾಡಿಸ್ತಾನೆ. ಯಾರ್ಯಾರೋ ಎಲ್ಲೆಲ್ಲಿ ಏನೇನು ಬೇಯಿಸಿ ತಿಂತಾ ಇದ್ದಾರೋ ಎಲ್ಲ ಇವನೇ ಮಾಡಿಸ್ತಾನೆ, ಅವ್ರಿಗೆ ತಕ್ಕಂತ ರುಚಿ ಕೊಡ್ತಾನೆ, ಅವ್ರವ್ರ ತಕ್ಕಂತ ತಿರುಗಾಟ ಮಾಡಿಸ್ತಾನೆ, ತಿರುಗಾಡಿಸ್ತಾನೆ, ಸುಖ ಕೊಡ್ತಾನೆ, ಎಡ ಬಿಡದೆ ಎಲ್ಲರ ಸುತ್ತು ಇದ್ದಾನೆ. ಅದಕ್ಕೆ ನಮೋ ನಮೋ ಅನಿಮಿತ್ಯ. ಯಾರಿಂದ ನಿನ್ಗೆ ಏನಾಗ್ಬೇಕಯ್ಯ, ಯಾರಿಂದ ಏನು ಆಗ್ಬೇಕಾಗಿಲ್ಲ. ತ್ರಾಹಿ ತ್ರಾಹಿ ಕರುಣ ಪಾಹಿ ಪಾಹಿ ಫಲದ. ತ್ರಾಹಿ ತ್ರಾಹಿ ಕರುಣ ಅಂದ್ರು ಅಲ್ಲ, ಕರುಣ ಅಂದ್ರೆ ಆ ಕರುಣೆಯಲ್ಲಿ ನಿಂತ ಭಗವತ್ ರೂಪ ನೀನು. ಎಲ್ಲೆಲ್ಲಿ ಯಾರ್ಯಾರಲ್ಲಿ ನಿಂತು ಯಾರ್ಯಾರ ಮೇಲೆ ಯಾವ್ಯಾವ ತರ ಕರುಣೆ ತೋರಿಸ್ತೀಯೋ ಯಾರಿಗ ಗೊತ್ತಯ್ಯ. ನೀನು ಎದುರಿಗೆ ನಿಂತ ನೋಡಿಸಲ್ಲ ಕರುಣೆ, ಯಾರೋ ಬಿದ್ದೋಗ್ತಾ ಇದ್ರೆ ಯಾರೊಳಗೂ ನಿಲ್ತೀಯಾ, ಹೋಗ್ ಹೋಗು ಅಂತ ಪ್ರೇರಣೆ ಮಾಡಿ ಹಿಡಿದು ಅಯ್ಯೋ ಬಾ ಅಂತ ಕರೆಸಿ ಥ್ಯಾಂಕ್ಸ್ ಅದು ಹೇಳಿ ಕಳಿಸಿಬಿಡ್ತೀಯ. ಮಾಡಿಸಿದ್ಯಾರು ನೀನೇನು, ಎಲ್ಲೆಲ್ಲಿ ಹೋದ್ರೂ ಕೂಡ ಯಾರ್ಯಾರಲ್ಲೋ ನಿಂತು, ಅದು ಫಾರಿನ್ ಆಗಿರ್ಬೋದು ಇಲ್ಲ ಆಗಿರ್ಬೋದು ಇನ್ನೊಂದಾಗಿರ್ಬೋದು, ಅವರೊಳಗೆ ಪ್ರೇರಕನಾಗಿ ನಿಂತು ಕರುಣ ತೋರುವ ವ್ಯಕ್ತಿ ನೀನೇ. ಪಾಹಿ ಪಾಹಿ ಫಲದ. ಆಯಾ ಜೀವರಾಶಿಗಳಿಗೆ ಸಕಾಲಕ್ಕೆ ಅವರವರು ಮಾಡಿಕೊಂಡ ಏನು ಫಲಗಳಿವೆ ಅದನ್ನೆಲ್ಲ ದಾ ಕೊಡತಕ್ಕಂಥವ, ಅವರವರಿಗೆ ಆಯಾ ಕಾಲಕ್ಕೆ ಮುಟ್ಟಬೇಕು ಎಲ್ಲವನ್ನ ಕೊಡುವಂತ ನೀನೆ. ಅಹೋ ಅದ್ಭುತನೇ ಅತಿ ವೈಚಿತ್ರಕನೇ ಅರೆ ಪರಮ ಸುಹೃತ್. ಆಶ್ಚರ್ಯ, ಅತಿ ವಿಚಿತ್ರ ವೈಚಿತ್ರಕನೇ. ವಿಚಿತ್ರ ವಿಚಿತ್ರದ ಸಂಬಂಧಿ ವಿಚಿತ್ರಕ, ಅದಕ್ಕೆ ವೈಚಿತ್ರಕ ಅಂದ್ರು. ಅಂದ್ರೆ ವಿಚಿತ್ರ ಭಗವಂತನ ವಿಶೇಷವಾದ ಪ್ರತಿಯೊಂದು ವ್ಯಾಪಾರ ಅಂತ ಹೇಳ್ತಾರೆ. ಅಲ್ಲಿ ವೈಚಿತ್ರಕನೇ ಅಂತ ಹೇಳಿದರೆ ಹೊರಗಿನ ಜಗತ್ತೇ ವಿಚಿತ್ರ, ಆ ವಿಚಿತ್ರವಾದ ಜಗತ್ತಿನೊಳಗೆ ನೀನು ಅತಿ ವಿಚಿತ್ರನಾಗಿರ್ತೀಯ, ಅದೇ ನೀನಲ್ಲ ಅದೇ ವಿಚಿತ್ರ, ಅದಕ್ಕೆ ವಿಲಕ್ಷಣವಾದ ವಿಚಿತ್ರ ವೈಚಿತ್ರಕ ಅಂತ ಹೇಳ್ತಾರೆ. ಅದರೊಳಗೆ ನಿಂತು ಆಯಾ ಲಕ್ಷಣಗಳನ್ನ ಹೊರಗಾಕಿ ಆಯಾ ಕಾಲದಲ್ಲಿ ಅವರವರಿಂದ ಅಂತಂತ ಕೆಲಸ ಮಾಡಿಸ್ತಾ ಇದೀಯ. ಇಷ್ಟು ಮಾಡಿಸಿದ್ರೂ ಕೂಡ ಏನಾದ್ರೂ ನಿನಗೆ ಬೇಕಾಗಿತ್ತ ಏನೂ ಬೇಡದೆ ಮಾಡ್ತೀಯ. ಅದಕ್ಕೆ ಅರರೆ ಪರಮ ಸುಹೃತ್. ಸುಹೃತ್ ಒಂದು ಶಬ್ದಕ್ಕರ್ಥ ಯಾರಿಂದ ಯಾವ ಕಾಲದಲ್ಲೂ ಏನೂ ಅಪೇಕ್ಷಾ ಪಡದೆ ಅವರಿಗೆ ಉಪಕಾರ ಮಾಡುವ ವ್ಯಕ್ತಿಯನ್ನ ಸುಹೃತ್ ಅಂತ ಕರೀತಾರೆ. ಆಶ್ಚರ್ಯ ಕಾರ್ಯ, ಅವನೇ ಆಶ್ಚರ್ಯ ಅವನ ಕಾರ್ಯವೂ ಆಶ್ಚರ್ಯ. ಅಲೌಕಿಕ ವಸ್ತು ಬಹುವೈಲಕ್ಷಣ್ಯ, ಅದ್ಭುತವಾದಂತಹ ವಸ್ತು, ಅಲೌಕಿಕವಾದ ವಸ್ತು. ಅಷ್ಟೇ ಅಲ್ಲ, ಬಹುವಿಲಕ್ಷಣನಾಗಿರ್ತಾನೆ, ಎಲ್ಲರಲ್ಲಿ ನಿಂತಿರ್ತಾನೆ, ನಾನಾ ಕಾಲಕ್ಕೆ ನಾನಾ ಆಲೋಚನೆ. ಏನು ಏನು ಒಬ್ಬ ವ್ಯಕ್ತಿಯಲ್ಲಿ ಕೂತರೆ ಸಾಕು, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಷ್ಟು ಆಲೋಚನೆ ಬರ್ತಾ ಇರುತ್ತೆ. ಅದು ಇದು ಅದು ಇದು ಏನು ನೋಡ್ತೀವಲ್ಲ, ನಾವು ಬಿಡೋಣಪ್ಪ, ಬಹಳ ಮೆಚೂರ್ ಹುಡುಗ. ಚಿಕ್ಕ ಹುಡುಗರು ಇರುತ್ತಾರೆ, ಚಿಕ್ಕ ಹುಡುಗರು ನೋಡ್ತಾ ಇರ್ತೀವಿ, ಎಡಬಿಡದೆ ಅಪ್ಪ ಅಮ್ಮ ಸುಖ ಅಯ್ಯ ಹಾಯ್ ಊಯಿ ಅಂತ ಅವನು ಏನ್ ಹೆದರಿಸ್ತಾ ಇದ್ರು ಹೆದರದೆ ಅವನು ಹೋಗಿ ಅವಾಗೆ ಬರ್ತಾನೆ. ಅದು ತಪಟಪಟಪ ಹೊಡಿತಾ ಇರ್ತಾನೆ, ಹೊಡೆದ ಕಾರಣಕ್ಕೆ ಸೆಳೆದು ಪಕ್ಕಕ್ಕೆ ಹಾಕಿ ಅದು ತೆಕ್ಕೊಂಡ್ವಿ ಎಂಬುದೇ ಮತ ತೂರ್ಕೊಂಡು ಹೋಗಿ ಇನ್ನೊಂದು ಬಿಡಿತಾನೆ. ಇವರು ಬಂದು ಹೇಯ್ ಅಂತ ಮಾಡಿದರೆ ಅವರನ್ನೇ ನಮ್ಮ ಶಿಷ್ಯನ ಮಗನೇ ಬರ್ತಾನೆ ಮನೆಗೆ, ಅವನನ್ನ ಹಿಡಿಯಲಾರದೆ ಎಲ್ಲರೂ ಯುದ್ಧ ಮಾಡ್ತಾ ಇರ್ತಾರೆ. ನಾನೇ ಅಂದೆ ಹೇ ಸುಮ್ಮನೆ ಇರೋ ಅಂತ ಗದರಿಸಿದ್ರೆ ಹೀಗೆ ನೋಡಿ ನನ್ನ ಜೋಕ್ ಮಾಡಿದಂತೆ ಹಾಗೆ ಹುಬ್ಬು ಹಾರಿಸಿ ಮೂಗು ಹಾರಿಸಿ ಬಾಯಿ ಹಾರಿಸಿ ನನ್ನೇ ಕೂಲ್ ಮಾಡಲಿಕ್ಕೆ ನೋಡ್ತಾನೆ. ಸಿಟ್ಟನ್ನ ಲೆಕ್ಕ ಮಾಡಲ್ಲ, ಸಿಟ್ಟು ಮಾಡಿದ್ರೆ ಲೆಕ್ಕ ಮಾಡಲ್ಲ, ಅದು ಮಾಡಿಸೋದು ಯಾರು, ಅವನೇ ಅಲ್ವಾ. ಹೇಗ್ ಮಾಡಿಸ್ತಾನೆ, ಹೇಗೆ ಹೇಗೆ, ಯಾರಲ್ಲಿ ಅಲ್ಲ ಆ ಜೀವಿಯಲ್ಲಿ ಅಷ್ಟು ಆಲೋಚನೆ ಕೊಟ್ಟು ಏನು ಯಾರ್ಯಾರು ಯಾರ ಪಾಡಿಗೆ ಅವ್ರು ಸೈಲೆಂಟ್ ಆಗಿದ್ರೆ ಎಲ್ಲೋ ಹೋಗ್ತಾನೆ, ಆ ಸೆಲ್ ಫೋನ್ ತೆಗಿತಾನೆ, ಹೊಡಿತಾ ಇರ್ತಾನೆ, ಅದರನ್ನ ಓಪನ್ ಮಾಡಿ ಅದರೊಳಗಿರೋ ಎಲ್ಲ ನೋಡ್ತಾ ಅವನಿಗೆ ಬೇಕಾದ ಕಾಮಿಕ್ಸ್ ನೋಡೋ ಪರ್ಯಂತ ಅವನ ತಲೆ ಓಡ್ತಾ ಇರುತ್ತೆ. ಏನು ಚಿಕ್ಕ ಹುಡು 2 ವರ್ಷದ ಕೂಸು, ನಾನು ಅದು ಹೇಳ್ತಾ ಇಲ್ಲ, ಆ ಚಿಕ್ಕ ಕೂಸಲ್ಲಿ ಕೂತ್ಕೊಂಡು ನನಗೆ ಬೇಕಾಗಿದ್ದು ಬೇಡದ್ದು ಅದು ಇದು ಅಂತ 24 ಗಂಟೆ ತಿರುಗುವಾಡುವಂತೆ ಮಾಡಿದ್ದು. ಇಡೀ ಜಗತ್ತಿನಲ್ಲಿ ಯಾರಲ್ಲಿ ಎಷ್ಟೆಷ್ಟು ಆಲೋಚನೆ ಕೊಟ್ಟು ಅವರವರು ತಕ್ಕಂತೆ ಏಕಕಾಲದಲ್ಲಿ ಮಾಡಿಸ್ತಾ ಇರ್ತಾನಲ್ಲ, ಅವನ ಕುರಿತು ಆಲೋಚನೆ ಯಾರು ಮಾಡಲ್ಲ. ಎಲ್ಲರೂ ತಲೆಯಲ್ಲಿ ಫುಲ್ ಜಾಮ್ ಪ್ಯಾಕ್ ಆಲೋಚನೆಗಳಿರುತ್ತೆ, ಆ ಆಲೋಚನೆಗಳ ಮತ್ತೆ ಎಷ್ಟು ಹುಡುಕಾಡಿದ್ರು ಅವನ ಕುರಿತು ಒಂದು ಆಲೋಚನೆ ಬರಲ್ಲ, ಕೊಡಲ್ಲ ಅವ. ಎಲ್ಲ ಬೇರೆ ಆಲೋಚನೆಗಳು ಕೊಟ್ಟು ಎಲ್ಲರನ್ನ ಸುತ್ತಾಡಿಸ್ತಾ ಇರ್ತಾನೆ ನಾನ್ ಸ್ಟಾಪ್ ಆಗಿ, ಒಬ್ಬರನ್ನ ಬಿಡಲ್ಲ. ಇವು ದೊಡ್ಡವ ಇವು ಚಿಕ್ಕವ ಹೇಗೆ ಎಲ್ಲರಿಗೂ ಏನು ಬೇಕೋ ಅದು ಕೊಡ್ತಾನೆ. ಸುಸ್ತಾಗ್ತದಲ್ಲ, ಕೇಳಲಿಕ್ಕೂ ಸುಸ್ತಾಗ್ತದೆ, ಹೇಳಲಿಕ್ಕೂ ಸುಸ್ತಾಗ್ತದೆ. ಮತ್ತೆ ಅಂದ್ರೆ ನಾವು ಪ್ರಯತ್ನ ಪಡಬೇಕಂತ ದೇವರದ್ದು ಚಿಂತನೆ ಮಾಡ್ಲಿಕ್ಕೆ 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 ನೋಡಿ ಸುಸ್ತಾಗಿ ಕೂತಾಗ ಅವಾಗ ಅನುಭವ ಬರುತ್ತೆ. ಏನದು ದೇವಾನ ದೇವತೆಗಳೆಲ್ಲ ಇನ್ನೆಷ್ಟು ಸ್ತೋತ್ರ ಮಾಡಿ ಸುಸ್ತಾಗಿ ಕೂಡ್ತಾರೆ ಎಂಬುದು ನಾವು ಸುಸ್ತಾಗಿ ಕೂತಾಗ ಅನುಭವಕ್ಕೆ ಬರುತ್ತೆ. ನಾವು ಪ್ರವಚನ ಕೂತಾಗ ದೇವತೆಗಳು ಸುಸ್ತಾಗುತ್ತೆ, ದೇವರ ಗುರುಗಳು ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಹೌದಲ್ಲ, ನಾವು ಯಾಕೆ ಮಾಡ್ಬೇಕು, ಅವರೇ ಸುಸ್ತಾಯಿತು. ಆ ದೇವರ ಗುಣಗಳನ್ನ ಚೆನ್ನಾಗಿ ಚಿಂತನೆ ಮಾಡಿದಾಗ ಸುಸ್ತಾಗಿ ಬಿದ್ದಾಗ ಅದೊಂದು ವಿಚಿತ್ರ ಆನಂದ ಬರುತ್ತೆ. ಅದಕ್ಕಾಗಿ ಎಲ್ಲರೂ ಸುಸ್ತಾಗಿ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ನೋಡಿ ಆ ಸುಳಾದಿ ಸ್ವರ ಸರ ಸರ ಸರಣೆ ಹೇಗೆ ಬರ್ತಾ ಇದೆ ಅದು ನೋಡಿ ಹೇಳಿದ್ದು, ನಾವು ನೋಡದೆ ಹೇಳಲಿಕ್ಕೆ ಸುಸ್ತಾಗ್ತಾ ಇದೆ. ಇನ್ನು ಹೇಳ್ತಾ ಇದ್ದಾರೆ, ಅನಂತ ಪರ್ಯಂತ ಬಹುವೈ ಲಕ್ಷಣ್ಯ, ಒಂದು ಮೊದಲು ಮಾಡಿ ಅನಂತ ಪರ್ಯಂತ ಶಿಖ ನಖ ಸಮಸ್ತ ಉಳ್ಳ ಉದದಿ ಶಯನ ಇಂತು ನಲಿವ ಜಾಣ. ಏನು ಒಂದು ಮೊದಲುಕೊಂಡು ಇಡೀ ಜಗತ್ತಿನಲ್ಲಿ ಅನಂತ ರೂಪಗಳು, ಪ್ರತಿಯೊಂದಕ್ಕೂ ಪಾದ ಶಿಖ ಮೊದಲು ಎಲ್ಲ ಇದೆ, ಅದ್ಭುತ ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ. ಇಂತು ನಲಿವ ಜಾಣ ಎಲ್ಲ ಕಡೆ ಇರ್ತಾನೆ, ಯಾರ್ಯಾರ ಯೋಗ್ಯತೆಗೆ ತಕ್ಕಂತ ಕಾಣಿಸ್ತಾನೆ, ಕಾಣುವುದರೊಳಗೂ ಸುಖ ಕೊಡ್ತಾನೆ. ಸ್ವಲ್ಪಾಕಾಶದಲ್ಲಿ ನಿಂತು ಭಕ್ತರ ಕೈಯಲ್ಲಿ ಪೂಜೆ ಕೊಂಬ ರಾಜ. ಸ್ವಲ್ಪ ಆಕಾಶದಲ್ಲಿ, ಎಲ್ಲಿ ಧಾರಾಕಾಶ, ಹೃದಯ ಆಕಾಶ, ಹೃದಯದಲ್ಲಿ ಬಹಳ ಸ್ವಲ್ಪ ಎಷ್ಟಿರುತ್ತೆ ಆ ಚಿಕ್ಕ ಆಕಾಶ, ಅದರಲ್ಲಿ ನಿಂತು ಭಕ್ತರ ಕೈಯಲ್ಲಿ ಪೂಜೆ ಕೊಂಬ ರಾಜ. ಕೋ ಕೊಡುವ ಬೇಡಿದ ವರವ ವಿಜಯ ವಿಠಲರೇಯನ, ಅಡಿಗಳ ಕೊಂಡಾಡಿ ಮನ ಮುಟ್ಟಿ ನೋಡಿ ಹೇಳ್ತಾರೆ. ಅಂತ ಸ್ವಾಮಿ ನಮ್ಮ ಹೃದಯದಲ್ಲಿ ಇದ್ದಾನೆ, ಅವನ ಅಡಿಗಳ ಕೊಂಡಾಡಿ ನೋಡಿ ಅಂದ್ರು. ಎಲ್ಲಿ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಮನ ಮುಟ್ಟಿ ನೋಡಿ, ಮನೋನೇತ್ರದಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟುವರೆಗೆ ಹೇಳಿದ್ದಲ್ಲಿ ಹೊರಗಿರುವ ಎಲ್ಲಾ ಭಗವದ್ ರೂಪಗಳ ಪರಿಚಯ ಮಾಡ್ತಾ ಬಂದ್ರು. ಇನ್ನ ಹಿಂದೆಲೆ ಮಾಡಿದ್ರು, ಒಂದೇ ಒಂದು ಹೇಳಿದೆ ನಾನು. ಆ ರೀತಿಯಲ್ಲಿ ಎಲ್ಲಾ ಕಡೆ ಇದ್ದು ಅಂಥ ಸ್ವಾಮಿ ಯಾರು ಅಂದ್ರೆ ನಿನ್ನೊಳಗಿರುವ ಭಗವಂತನೇ ಇಷ್ಟು ರೂಪದಿಂದ ಎಲ್ಲಾ ಕಡೆ ನಿಂತಿದ್ದಾನೆ. ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ನಿನ್ನ ಬಿಂಬನ ಸ್ಮರಿಸಿ ಇದೇ ಇದೇ ಅನಂತ ಚಿನ್ಮಯ ರೂಪಗಳು ಸಿದ್ಧವೆಂದು ಆ ಭಗವಂತನ ಸ್ಮರಣೆ ಮಾಡಿ ಈತನಿಗೆ ಅನಂತ ಜ್ಞಾನ ಆನಂದಮಯವಾಗಿರತಕ್ಕಂಥ ರೂಪಗಳು ಸಿದ್ಧ ಅಂತ. ಅಲ್ಲೂ ಪ್ರಶ್ನೆ ಬರುತ್ತೆ, ದೇವರ ರೂಪ ಜ್ಞಾನಮಯ ಆನಂದಮಯ ಅನೇಕ ಗುಣಗಳಿವೆ ಅಂತ. ಅವಾಗ ಪ್ರಶ್ನೆ ಬರುತ್ತೆ ಏನಂತ, ದೇವರಲ್ಲಿ ಜ್ಞಾನ ಆನಂದ ಎಲ್ಲ ಇದೆ ಗುಣಗಳು, ಅದು ನಮಗೆ ಅನುಭವಕ್ಕೆ ಬರುತ್ತಾ? ದೇವರು ಆನಂದಮಯ, ದೇವರ ಆನಂದಮಯ ಎಂಬುದು ಅನುಭವಕ್ಕೆ ಬರ್ತಾ ಇದೆ ನಿಮಗೆ? ಬರ್ತಾ ಇಲ್ಲ, ಬರೀ ಬಾಯಿ ಮಾತಾಗ್ತಾ ಇದೆ. ಜ್ಞಾನಮಯ ಅಂತ ಆತನ ಜ್ಞಾನ ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆಯಾ? ಇಲ್ಲ. ಆನಂದ ಅನುಭವಕ್ಕೆ ಬರ್ತಾ ಇದೆಯಾ? ಇಲ್ಲ. ಇಲ್ಲದಿದ್ರೆ ಇದೆ ಅಂತ ಹೇಳಿ ತಿಳಿತೀರಾ? ಅಲ್ಲಿ ಹುಳಿ ಇದೆ, ಇಲ್ಲಿ ಸಾರಿದೆ, ಬಾಯಲ್ಲಿ ಹಾಕೊಂಡ್ರೆ ಅಲ್ಲಿ ಹುಳಿ ಸಾರು ಅಂತ ಗೊತ್ತಾಗುತ್ತೆ. ಅನುಭವಕ್ಕೆ ಬಂದ್ರೆ ಎಸ್ ಹುಳಿ ಇದೆ ಸಾರಿ ಇದೆ ಅಂತ ಗೊತ್ತಾಗುತ್ತೆ, ಅದರ ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ದೇವರ ಜ್ಞಾನ ಆನಂದ ನಮಗೆ ಎಟಕ್ತಾ ಇಲ್ಲ. ಅದಕ್ಕೆ ದೇವರಲ್ಲಿ ಆನಂದ ಜ್ಞಾನ ಗುಣಗಳು ಇವೆ ಅಂತ ಹೇಳ್ತಾರೆ, ಅದು ಅನುಭವಕ್ಕೆ ಬರ್ತಾ ಇಲ್ಲ. ಬರೀ ದೇವರು ದೇವರನ್ನು ಸದ್ಯಕ್ಕೆ ಚಿಂತನೆ ಮಾಡಿ ಸಾಕು ಅಂತ ಅನಿಸಿತು. ಪ್ರಶ್ನೆ ಬಂದರೆ ಅನಿಸಿತು ಅಂದ್ರೆ ಅನಿಸಿತ್ತು ಅಂತ ಅರ್ಥ ಆಯ್ತಲ್ಲ, ಯಾರಿಗಾದ್ರೂ ಅನಿಸಿದ್ರೆ ಅದಕ್ಕೆ ಉತ್ತರ ಇಷ್ಟೇ. ಇಲ್ಲಿ ದೇವರು ಹೇಳಿದ್ದು, ನನ್ನ ಗುಣಗಳ ಚಿಂತನೆ ಮಾಡು, ನನ್ನ ಗುಣಗಳ ಚಿಂತನೆ ಮಾಡು ಅಂದ್ರೆ ನಾನು ಇಂಥ ಗುಣಗಳು ಹೊಂದಿದ್ದೇನೆ ಅಂತ ಚಿಂತನೆ ಮಾಡು, ನಿನಗೆ ದೋಷಗಳು ಹೋಗಿ ಒಳ್ಳೆ ಗುಣಗಳು ಬರುತ್ತೆ ಅಂತ. ಇಷ್ಟು ಸಬ್ಜೆಕ್ಟ್ ಅದು. ದೇವರು ಆನಂದಮಯ ಜ್ಞಾನಮಯ ಅಂತ ಚಿಂತನೆ ಮಾಡಲಿಕ್ಕೆ ನಮಗೆ ಅನುಭವ ಕೆಟ್ಟಕಲ್ಲ, ಆತನ ಆನಂದ ಹೇಗೆ ಚಿಂತನೆ ಮಾಡುವುದು ಅಂದ್ರೆ ಇಷ್ಟೇ. ದೇವರು ಜ್ಞಾನಮಯ, ದೇವರಿಗೆ ತಿಳುವಳಿಕೆ ಇದೆಯಾ ಇಲ್ವಾ? ದೇವರ ಜ್ಞಾನ ನಮಗನುಭವಕ್ಕೆ ಬರಬೇಕಾ? ದೇವರಿಗೆ ತಿಳುವಳಿಕೆ ಇದೆ ಅಂತ ಗೊತ್ತಾಗಲಿಕ್ಕೆ, ಗೊತ್ತಾದ್ರೆ ಸಾಕು. ಈ ಜ್ಞಾನಮಯ ಎಂಬ ಶಬ್ದ ಅರ್ಥ ದೇವ ಒಳ್ಳೆ ಪೂರ್ಣವಾದ ತಿಳುವಳಿಕೆ ಇದ್ದವ, ಅದು ಅನುಭವಕ್ಕೆ ಬರಲಿಕ್ಕೆ. ಆತನಿಗೇನು ಗೊತ್ತಿದೋ ಎಲ್ಲ ನಮ್ಗೆ ಗೊತ್ತಾದ್ರೆ ಹೊರತು ಅದು ಗೊತ್ತಾಗಲ್ವಾ? ಇಡೀ ಜಗತ್ತಿದೆ, ಈ ಜಗತ್ತು ಒಂದು ಮೈಕೋ ಟೇಬಲೋ ಅದನ್ನು ತಯಾರು ಮಾಡಲಿಕ್ಕೆ ಅದಕ್ಕೆ ನಾಲೆಡ್ಜ್ ಇರಬೇಕಾ? ನಾಲೆಡ್ಜ್ ಇದ್ರೇನೆ ತಯಾರು ಮಾಡಲಿಕ್ಕೆ ಆಗುತ್ತೆ. ಒಂದು ತಯಾರು ಮಾಡಿದವನ ಹತ್ರ ಹೋಗಿ ಇನ್ನೊಂದು ತಯಾರು ಮಾಡ್ರಿ ಅಂತ ಹೇಳಿದ್ರೆ, ಈ ಏನು ಮೈಕ್ ತಯಾರು ಮಾಡಿರ್ತಾನೆ ಅವನನ್ನು ಹೋಗಿ ಪುಸ್ತಕ, ಏ ನಮ್ಮ ಸಬ್ಜೆಕ್ಟ್ ಅಲ್ರಿ ಅದು, ಆ ನಾಲೆಡ್ಜ್ ಬೇರೆ ಈ ನಾಲೆಡ್ಜ್ ಬೇರೆ, ಆ ಎಕ್ಸ್ಪೀರಿಯನ್ಸ್ ಬೇರೆ ಈ ಎಕ್ಸ್ಪೀರಿಯನ್ಸ್ ಬೇರೆ ಅಂತ. ಈ ವ್ಯಾಪಾರ ಮಾಡುವರೇ ಅಂತ ಇರ್ತಾರೆ, ನಮ್ದು ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಇನ್ನೊಂದು ಓಪನ್ ಮಾಡಿದ್ರೆ ನಮಗಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ಲ, ಹೇಗ್ ಮಾಡೋದು ಅಂತ ಇರ್ತಾರೆ. ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಏನೇನು ಪದಾರ್ಥಗಳು ಸೃಷ್ಟಿ, ಎಲ್ಲಾ ಪದಾರ್ಥ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅದರ ನಾಲೆಡ್ಜ್ ಇಲ್ಲದೆ ಮಾಡ್ತಾನ ಭಗವಂತ? ಇರಲೇಬೇಕಲ್ಲ. ಆದರೆ ಒಂದಲ್ಲ ಎರಡಲ್ಲ, ಜಗತ್ತಿನಲ್ಲಿ ಬಹುಚಿತ್ರ ಜಗತ್ ಬಹುಧಾಕರಣ ಅದು ನಾನಾ ರೀತಿ ಮಾಡಿದ್ದಾನೆ ಅಂದ್ರೆ ಅವನಲ್ಲಿ ಆ ಒಂದೊಂದು ವಸ್ತುವಿನ ಸಂಬಂಧ ನಾನಾ ರೀತಿಯಾದ ಜ್ಞಾನ ಅವನಲ್ಲಿ ಇದೆ ಅಂತ ಒಪ್ತಿರೋ ಇಲ್ವೋ? ಸಾಕಾಯ್ತಲ್ಲ, ದೇವರಲ್ಲಿ ತಿಳುವಳಿಕೆ ತುಂಬಾ ಇದೆ, ಜ್ಞಾನಪೂರ್ಣ. ಮತ್ತೆ ಆ ತಿಳುವ ಅಂದ್ರೆ ದೇವರು ಈ ಏನು ತಯಾರು ಮಾಡ್ಲಿಕ್ಕೆ ಏನ್ ತಿಳುವಳಿಕೆ ಬಳಸಿದ್ದಾನೆ ಅವೆಲ್ಲ ನಮ್ಮ ತಲೆಯಲ್ಲಿ ಬರಬೇಕೇನು? ಬೇಕಾಗಿಲ್ಲ. ಹಾಗೆ ದೇವರ ಆನಂದ ಪೂರ್ಣ ಅಂದ್ರು ದೇವರಿಗೆ, ನಿಮಗೆ ನಮಗ ಆನಂದ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ದೇವರಿಗೆ ಆನಂದ ಇದೆ ಅಂತ ಹೇಗೆ ಗೊತ್ತಾಗಬೇಕು? ವೇದ ಹೇಳ್ತಾ ಇದೆ. ಒಂದು ಕೆಲಸ ಮಾಡಿದ್ರೇನೆ ಅದು ಚೆನ್ನಾಗಿದ್ರೆ ನೋಡಿ ಆನಂದ ಪಡ್ತೇವೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಜೀವರಾಶಿಗೆ ಉಪಕಾರ ಆಗುವಂತಹ ಜಗತ್ತನ್ನು ಸೃಷ್ಟಿ ಮಾಡಿ ದೇವ ನೋಡಿ ಆನಂದ ಪಡಲ್ವೋ? ಪಡ್ತಾನೆ. ಆನಂದವನಲ್ಲಿ ಇದೆಯೋ? ಇದೆ. ಆನಂದಮಯ ಅಂತ ಹೇಳಲಿಕ್ಕೆ ಏನ್ ಚಿಂತನೆಪ್ಪ? ಅವನತ್ರ ಇದು ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಅದೆಲ್ಲ ನಮಗೆ ಅನುಭವಕ್ಕೆ ಬರಬೇಕಾಗಿಲ್ಲ. ಯಾವುದು ಅವನೊಳಗಿರುವ ಆನಂದ ನಮಗೆ ನಾವು ತಿಂದು ನೋಡಬೇಕಾಗಿಲ್ಲ, ಹುಳಿ ಸಾರು ತಿಂದಂತೆ ನೋಡಬೇಕಾಗಿಲ್ಲ. ಅವನಲ್ಲಿ ಜ್ಞಾನ ಇದೆ ಎಂಬುದು ಇನ್ನೊಂದು ಕಾರ್ಯದಿಂದ ಗೊತ್ತಾದರೆ, ಅದರ ರಿಫ್ಲೆಕ್ಷನ್ ಇನ್ನೊಂದು ಕಡೆ ಬಿದ್ರೆ ಅದರಿಂದ ಇದು ಇದೆ ಅಂತ ತಿಳ್ಕೊಂಡು ಅದನ್ನು ಚಿಂತನೆ ಮಾಡಲಿಕ್ಕಾಗುತ್ತೆ. ಅದರಿಂದ ದೇವರಲ್ಲಿ ಗುಣಗಳು ನಮಗನುಭವಕ್ಕೆ ಬರ್ತಾ ಇಲ್ಲ, ಆದ್ದರಿಂದ ನಾವು ಚಿಂತನೆ ಮಾಡಲ್ಲ ಅಂತ ಕೊಡೋದು ಸರಿಯಲ್ಲ. ಹೌದಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ನಿನ್ನ ಬಿಂಬನ ಸ್ಮರಿಸಿ ಇದೆ ಇದೆ ಅನಂತ ಚಿನ್ಮಯ ರೂಪಗಳು ಸಿದ್ಧವೆಂದು. ಇಂಥ ಚಿನ್ಮಯ ಜ್ಞಾನಮಯ ರೂಪಗಳು, ಒಂದೊಂದು ಒಂದೊಂದು ರೂಪದಲ್ಲಿ ಜ್ಞಾನ ಇದೆ, ಅಚ್ಚಳಿಯದ ಜ್ಞಾನ ಎಂದು ಆ ಜ್ಞಾನಕ್ಕೆ ತಿರೋಧಾನವೇ ಇಲ್ಲ. ಅಂಥ ಅಪೂರ್ವದ ಜ್ಞಾನ. ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ, ಶಬ್ದಗಳು ಚೆನ್ನಾಗಿ ನೋಡಬೇಕು. ಇದು ಒಂದ್ಸಲ ಕೇಳಿಬಿಟ್ರೆ ಉಪಯೋಗ ಇಲ್ಲದ ಸುಳಾದಿ, ನೂರಾರು ಸಲ ಆವರ್ತನೆ ಮಾಡಿದ್ರೆ ಒಂದು ಸಲ ತಲೆಗೆ ನಿಲ್ಲೋದೇ ಕಷ್ಟ. ಅಂತ ಅದು ಒಂದ್ಸಲ ಕೇಳಿಬಿಟ್ವಿ ಅಂತ ಮತ್ತೆ ಅದನ್ನು ಬ್ಯಾಕ್ ಹಾಕಿಬಿಟ್ರೆ ಹೇಗಾಗುತ್ತೆ? ಅದಕ್ಕೆ ಮತ್ತೆ ತೆಗೆದು ಸ್ವಲ್ಪ ಹಾಗಾದ್ರೆ ಪೂರ್ತಿ ಆಗಲ್ಲ ಸುಳಾದಿ, ಯಾವಾಗ ಹೇಳು ಭಾಷೆ ಆಗಿರುತ್ತೆ. ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬನ ಅಂಶವ ಮುನ್ನ ಈಗ ಪೋಗಿಸಿ ಏಕೀಭೂತವ ನೆನೆದು. ಇಷ್ಟೆಲ್ಲ ರೂಪಗಳನ್ನು ಚಿಂತನೆ ಮಾಡಿದ ಮೇಲೆ ನಿನ್ನ ಬಿಂಬ ರೂಪವ ಅದರ ಅಂಶವ ಅಂದ್ರು, ಬಿಂಬನ ಅಂಶವ ಅಂದ್ರು. ಅಲ್ಲರಿ ಅದನ್ನ ಅಂಶ ಅಂದ್ರೆ ನಿನ್ನ ಬಿಂಬನ ಅಲ್ಲಿ ತೆಗೆದುಬಿಟ್ರೆ ನೀನಲ್ಲಿರ್ತೀಯ? ಬಿಂಬನ ಹೊರಗೆ ತೆಗೆದುಬಿಟ್ರೆ ಅಲ್ಲಿ ಖಾಲಿ ಆಗ್ಬಿಟ್ರೆ ಗತಿ ಏನು? ಅದಕ್ಕೆ ಬಿಂಬ ಅಲ್ಲೇ ಇರ್ತಾನೆ. ಅವನಿಂದ ಒಂದು ರೂಪವನ್ನ ಚಿಂತನೆ ಮಾಡಿದ್ರೆ ಬಾರುವಂದು ಬರ್ತಾನೆ. ಆತನನ್ನ ಎಲ್ಲಾ ರೂಪಗಳಲ್ಲಿ ಐಕ್ಯ ಚಿಂತಿಸು, ಹೋಗಿ ಕೂತ್ರೆ ಸೇಮ್ ಆಗಿಬಿಡ್ತಾನೆ. ಇಲ್ಲಿ ಬೇರೆ ಬರ್ತಾನೆ ನೋಡ್ಲಿಕ್ಕೆ, ಮತ್ತ ಒಂದೇ ಆಗ್ತಾನೆ. ತುಂಬಾ ಕಡೆ ತೋರಿದ ಪರಶುರಾಮ ದೇವರು ರಾಮದೇವರಲ್ಲಿ ತಾವು ಹೋಗಿ ಐಕ್ಯ ಆಗಿ ಬಂದದ್ದು. ಹಾಗೆ ಕರಿಗಿರಿ ಮಹಾತ್ಮ್ಯದಲ್ಲೂ ಹೇಳುತ್ತಾರೆ, ಶ್ರೀನಿವಾಸ ದರ್ಶನಕ್ಕೆ ಬಂದ, ಒಳಗೆ ಬಂದ ಶ್ರೀನಿವಾಸ ನರಸಿಂಹದೇವರಲ್ಲಿ ಹೋಗಿ ಸೇರಿಕೊಂಡು ಪುನಃ ಹೊರಗೆ ವಾಪಸ್ ಬಂದ ಅಂತ ಅನೇಕ ಕಡೆ ಹೇಳುತ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಮುನ್ನೀಗ ಪೋಗಿಸಿ ಏಕೀಭೂತವ ನೆನೆದು ಸನ್ನುತಿಸಿ ತಿರುಗಿ ಭಿನ್ನರ ಮಧ್ಯದಲ್ಲಿ ಮನ್ನಣೆಗೊಳುತಿಪ್ಪ ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು. ಇದು ನೋಡಿ, ಇದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಅಂಶನ ಕರ್ಕೊಂಡು ಹೋಗಿ ಎಲ್ಲರಲ್ಲಿರುವ ಹೃದಯದಲ್ಲಿರುವ ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿ ಪೂಜಾ ಮಾಡಿ, ಸ್ವಾಮಿ ನೀನೇ ಎಲ್ಲರಲ್ಲಿದ್ದೀಯಾ ಅಂತ ನಮಸ್ಕಾರ. ದೊಡ್ಡ ಪೂಜೆ ನಾವೇನ್ ಮಾಡ್ಲಿಕ್ಕಾಗುತ್ತೆ? ನಮಗಾಗಲ್ಲ. ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಮಸ್ಕಾರದ ಮೂಲಕ ನಂತರ ತಿರುಗಿ ಭಿನ್ನರ ಮಧ್ಯದಲ್ಲಿ ಮಣ್ಣನೆಗೊಳುತಿಪ್ಪ ಅಗ್ರೇಶರೊಳಗೆ. ನೋಡಿ, ಅಗ್ರೇಶರೊಳಗೆ ಅಂದ್ರೆ ಎಲ್ಲಾ ಬ್ರಹ್ಮಾದಿ ಸಕಲ ಚೇತನರು ಅವರ ಹೃದಯದಲ್ಲಿ ಮಣ್ಣನೆ ಸ್ವೀಕಾರ ಮಾಡುವ ಅಗ್ರೇಶ ಮೂರ್ತಿಗಳು ಅಗ್ರೇಶರೊಳಗೆ, ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು ನಿನ್ನ ಬಿಂಬಮೂರ್ತಿಯನ್ನ ಅಲ್ಲಿ ಕೂಡಿಸಿ ಅವರ ಮೂರ್ತಿಯಿಂದ ಕೂಡಿಕೊಂಡ ರೂಪವನ್ನ ಹೊರಕ್ಕೆ ತೆಗೆದು ಬರುತ್ತ. ಅವರದೇನು ಚಪಾತಿ ಇಟ್ಟು ಕೊಡ್ತಿದ್ರು, ನಮ್ದು ಕೂಡಿಸಿ ಇನ್ನೊಂದು ಮುದ್ದೆ ತಗೊಂಡು ಮಾಡಿ ಒಂದ್ ಮುದ್ದೆ ತೆಗೆದು ಮಾಡಬಹುದಪ್ಪ ನಮ್ಮ ಮನೆಯಲ್ಲಿ. ಅಲ್ಲಿ ಹಾಕುತ್ತೆ, ನಾವು ಮಾಡೋದೇನಿಲ್ಲ. ಅವನ ಕೇಳಿಕೊಂಡ್ರೆ ದೇವತೆಗಳನ್ನ ಕೇಳಿಕೋಬೇಕು, ಎಕ್ಸಸೈಸ್ ಮಾಡ್ಲಿಕ್ಕೆ ಮೊದಲು ಎಲ್ಲ ಬ್ರಹ್ಮಾಂಡದ ಸಜ್ಜನ ಅದಕ್ಕೆ ಹೇಳ್ತಾರೆ. ಅವರವರ ಮನದ ಇಪ್ಪ ಮೂರ್ತಿಗಳನ್ನೇ ಅವರವರನ್ನು ಪ್ರಾರ್ಥಿಸಿ ಅವರವರ ಮೂರ್ತಿಗಳಲ್ಲಿ ಹೃದಯದಲ್ಲಿಪ್ಪ ಮೂರ್ತಿಗೆ ಏಕೀಕರಣ ಮಾಡು ಅಂತಾರೆ. ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಸಜ್ಜನರನ್ನ ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೇನು ಗೊತ್ತಯ್ಯ, ದೊಡ್ಡವರು ನೀವು, ಯಾಕಿಷ್ಟು ಎಕ್ಸಸೈಸ್ ಮಾಡಬೇಕು? ಇವನು ಅವನು ಒಂದೇ ಅಂದ್ಕೊಂಡ್ರಾಯ್ತಲ್ಲ, ಕ್ಲೀನ್ ಬೌಲ್. ಇಲ್ಲ, ಅಲ್ಲಿ ಇಲ್ಲಿ ಒಬ್ಬನೇ ಕೂತಿದ್ದಾನೆ, ಯಾರಿಲ್ಲ ಅಂದ್ರು ಅಲ್ಲಿ ತುಂಬಾ ತಾಕತ್ತು ತೋರುತ್ತಾನೆ, ಇಲ್ಲಿ ಮಾತ್ರ ಸೈಲೆಂಟ್ ಆಗಿ ಕೂತಿದ್ದಾನೆ. ಏನಂದ್ರೆ ಚಿಂತನೆ ಮಾಡಬೇಕು, ಅಲ್ಲೇನು ಗುಣಗಳು ತೋರುತ್ತಾ ಇದೆಯೋ ಚೂರಾದ್ರೂ ತೋರಯ್ಯ. ಆವಾಗ ದೇವ ಅಂದ, ಆ ಮೂರ್ತಿನ ಕರ್ಕೊಂಡು ಬಂದು ಇಲ್ಲಿ ಕೂಡ್ಸು ತೋರ್ತೇನೆ. ಆವಾಗ ಇಲ್ಲಿ ಸೈಲೆಂಟ್ ಆಗಿ ಕೂತ ಮೂರ್ತಿಯನ್ನೇ ಅಲ್ಲಿ ಕರ್ಕೊಂಡು ಹೋಗಿ ನೀನೇ ಇಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಮೂರ್ತಿ ಅಂತ ಕೂಡಿಸಿ ಇಂಥ ಅಂದ್ರೆ ನಾನೆಲ್ಲಿ ಆಕ್ಟಿವೇಟ್ ಮಾಡಿದೆ ನೋಡು, ನೀನೇ ಅಲ್ವಾ ಅಂತ ಕರ್ಕೊಂಡು ಹೋಗಿ ಕೂಡಿಸಿ, ನೀನೇ ಅಲ್ವಾ? ಹೌದೌದು ನಾನೇ. ಹೌದಾ, ಕನ್ಫರ್ಮೇಶನ್ ಬಂತ? ಈಗ ನನ್ನ ಕರ್ಕೊಂಡು ಹೋಗು. ಅವಾಗೆ ಅವರವರಲ್ಲಿ ಅನಂತ ಗುಣಗಳನ್ನ ಎಲ್ಲ ಪ್ರಕಟ ಮಾಡುವ ಹರಿಯೇ ನೀನೇ ಅಂತ ಅವನನ್ನೇ ಪುನಃ ವಿಶೇಷವಾಗಿ ಮೆರವಣಿಗೆಯಿಂದ ಕರ್ಕೊಂಡು ಬಂದು ನಮ್ಮ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಿದರೆ ನಮ್ಮಲ್ಲಿ ಗುಣಗಳು ಪ್ರಕಟ ಮಾಡಲಿಕ್ಕೆ ಶುರು ಮಾಡತಾನೆ. ಇಷ್ಟು ವಿಶೇಷವಾಗಿದೆ. ಸನ್ನುತಿಸಿ ತಿರುಗಿ ಭಿನ್ನರ ಮಧ್ಯದಲ್ಲಿ ಮಣ್ಣನೆ ಗುಣುತಿಪ್ಪ ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು. ಅಲ್ಲಿ ಸಂಪೂರ್ಣವಾಗಿದ್ದ ಅಂಶಗಳ ಅಂದ್ರು, ಅಂದ್ರೆ ಅವರವರಲ್ಲಿಂತ ಎಲ್ಲಾ ರೂಪಗಳನ್ನ ಅಂತ ಅಂಶಗಳ ಅಂತ ಬಹುವಚನ. ಅಥವಾ ಒಬ್ಬೊಬ್ಬರಲ್ಲೇ ನಿಂತ ಒಂದು ರೂಪದಲ್ಲಿ ಬಿಂಬನಲ್ಲೇ ನಿಂತ ಅನಂತ ರೂಪಗಳು ನಿಂತೀವಲ್ಲ, ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದ್ದಾರೆ, ಆ ಎಲ್ಲಾ ರೂಪಗಳ ಸಹಿತ ತೆಗೆದು ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಎಲ್ಲಾರನ್ನ ಕರ್ಕೊಂಡು ಬಂದು ಹೃದಯದಲ್ಲಿ ಸೇರಿಸಬೇಕು. ಇದೇ ಎಕ್ಸರ್ಸೈಸ್ ನಮಗೆ ಮಕಸುಳಾದಿಯಲ್ಲಿ ಹೇಳಿದ್ದಾರೆ. ನಮ್ಮ ಹೃದಯದಲ್ಲಿದ್ದವರನ್ನ ಅಲ್ಲಿ ಕೂಡಿಸಬೇಕು, ಅವರನ್ನ ಪುನಃ ನಮ್ಮ ಹೃದಯಕ್ಕೆ ತರಬೇಕು ಅಂತ ಹೇಳ್ತಾರೆ. ಸಂಪನ್ನ ಭಕುತಿಯಿಂದ ಪೂಜೆ ಮಾಡೋ. ಯಾಕೆ ಇದು ಹೀಗೆ ಹೇಳಿದ್ರು? ನಮ್ಮೊಳಗಿರುವ ದೇವರನ್ನೇ ಕೂಡಿಸಿಕೊಂಡು ಪೂಜೆ ಮಾಡಿದ್ರೆ ಆಗ್ತಿತ್ತಲ್ಲ ಅಂದ್ರೆ, ಆ ಎಲ್ಲಾ ಸಜ್ಜನರ ಪೂಜಾ ಮಾಡಬೇಕು. ಒಬ್ಬೊಬ್ಬರ ಹತ್ರ ಏಕಕಾಲದಲ್ಲಿ ಹೋಗಿ ಎಲ್ಲರ ಹತ್ರ ಷೋಡಶೋಪಚಾರ ಪೂಜಾ ಏನು ಅಭಿಷೇಕ ಮಾಡಿ ಎಲ್ಲ ಮಾಡಿ ಮಾಡಬೇಕು. ಅವ್ರು ಕಾಣಿಸುವುದೇ ಇಲ್ಲ. ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಯಾರ್ಯಾರು ಕಾಣಿಸ್ತಾರೆ, ನಮಗೆ ನೋಡೋ ಯೋಗ್ಯತೆ ನಮಗಿಲ್ಲ. ಅಂತವರ ಪೂಜಾ ಮಾಡಬೇಕಂದ್ರೆ ಹೇಗೆ? ನಮ್ಮ ಸ್ವಾಮಿಗಳೇ ಸಿಗಲ್ಲ ನೋಡಿ, ಸ್ವಾಮಿಗಳೇ ಸಿಗಲ್ಲ. ಸಿಕ್ಕರು ಕರೀಲಿಕ್ಕೆ ಯೋಗ್ಯತೆ ನಮ್ಗಿರಲ್ಲ. ಯೋಗ್ಯತೆ ಇದೆ ಅಂತ ಅಂದ್ಕೊಂಡು ಕೂಡ ಮನೆಯಲ್ಲಿ ಅನುಕೂಲ ಇರಲ್ಲ. ಏನೋ ಒಂದು ಅವಸ್ಥೆ ಆಗಿ ದೂರದಿಂದ ಕೈ ಮುಗಿದು ಬರ್ತೀವಿ. ಕಣ್ಣಿಗೆ ಕಾಣಿಸೋ ಸ್ವಾಮಿಗಳಿಗೆ ದೂರ ಆದಂತಹ ನಮಗೆ ಕಣ್ಣಿಗೆ ಕಾಣಿಸದೇ ಇರೋ ವ್ಯಕ್ತಿಗಳನ್ನು ಕರೆಯೋ ತಾಕತ್ತೆ ನಮಗಿದೆಯಾ? ಆದರೆ ಅವ್ರನ್ನ ಚಿಂತನೆ ಮಾಡದೇ ಇದ್ರೆ ಬಿಡಲ್ಲ. ಅವರು ಪೂಜಾ ಮಾಡಬೇಕು, ಅವರ ಅನುಗ್ರಹ ಪಡ್ಕೋಬೇಕು, ಅದಕ್ಕೆ ಕೇಳ್ಕೋಬೇಕಂದ್ರೆ, ಸ್ವಾಮಿ ನನ್ನೊಳಗೂ ಹೊರಗೂ ಕೂಡ ಸಕಲ ದೇವತೆಗಳು ಎಲ್ಲರೂ ನಿಂತಿದ್ದೀರಾ, ಜ್ಞಾನಿಗಳು, ಶ್ರೀಹರಿಯ ಪ್ರಿಯರಾದವರು, ನಿಮ್ಮೆಲ್ಲರ ಪೂಜಾ ಆಗಬೇಕು. ಏಕಕಾಲದಲ್ಲಿ ನಿಮ್ಮೆಲ್ಲ ಪೂಜಾ ಮಾಡಬೇಕಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ. ಈ ಸುಲಭೋಪಾಯ ನೀವೇ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದು. ನಿಮ್ಮ ನಿಮ್ಮ ಒಳಗಿರುವ ಎಲ್ಲಾ ಮೂರ್ತಿಗಳನ್ನ ನನ್ನ ಮೂರ್ತಿಯಲ್ಲಿ ಚಿಂತಿಸಿ ಅವನ ಪ್ರೀತಿಗೊಳಿಸುವ ಪೂಜಾ ಮಾಡಿದರೆ ನಿಮಗೆಲ್ಲ ಪ್ರೀತಿಯಾಗುತ್ತೆ ಅಂತ ಸೂತ್ರ ಹೇಳಿಕೊಟ್ಟಿದ್ದೀರಾ, ಅದು ಅನುಷ್ಠಾನ ಮಾಡುವ ಭಾಗ್ಯ ಕೊಡಿ. ಅವಾಗ ಇದು ಮೈನ್ ಪರ್ಪಸ್ ಗೊತ್ತಾಯ್ತಾ? ಸುಮ್ಮನೆ ಎಕ್ಸಸೈಸ್ ಅದು ಅಲ್ಲಿ ಕಳಿಸಿ, ಏ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಇದು ಅಲ್ಲ. ಮತ್ತ ಅವ್ರನ್ನೆಲ್ಲ ನಾವ್ಯಾಕೆ ಪೂಜಾ ಮಾಡಬೇಕು? ಗತಿ ಇಲ್ಲ ಅಂತಾರೆ. ಅವರೆಲ್ಲರ ಕರುಣಾದೃಷ್ಟಿ ಬೀಳದಿದ್ದರೆ ಈ ಸಂಸಾರದಿಂದ ನಾವು ಉದ್ಧಾರ ಆಗೋದೇ ಇಲ್ಲ, ಡಿಕ್ಲೇರ್ ಮಾಡಿ ಹೇಳ್ಕೊಂಡ್ಬಿಡ್ತಾರೆ. ಯಾರೀ ದಾಸರೆಲ್ಲ ಹೇಳ್ತಾರೆ, ನಮ್ ಮಧ್ವರಾಯರು ಹೇಳಿದ್ರೆ ನಂಬ್ತೀವಪ್ಪ. ಮಧ್ವರಾಯರಾಗಲಿ ಜಯತೀರ್ಥರಾಗಲಿ ಆ ಮಾತು ಹೇಳದಿದ್ರೆ ನಾವು ಅದು ಪ್ರಮಾಣ ಅಂತ ಒಪ್ಪೋದೇ ಇಲ್ಲ. ಅದು ಯಾರಾದರೂ ಏನಾದರೂ ಹೇಳಿಲ್ಲಿ, ಅದು ಸಾಕ್ಷಾತ್ತಾಗಿ ಮಧ್ವರಾಯರು ಅವರ ಗ್ರಂಥದಲ್ಲಿ, ಜಯತೀರ್ಥರು ಆ ಗ್ರಂಥದಲ್ಲಿ ಹೇಳಿದ ವಾಕ್ಯವೇ ಅಲ್ಲಿ ಬಂದಿರಬೇಕು. ಹಾಗಾದ್ರೆ ಪ್ರಮಾಣ ಅಂತ ಒಪ್ತೀವಿ. ಇನ್ನ ಅಲ್ಲಿ ಬಾರದೆ ಮಿಕ್ಕವರು ಯಾರು ಹೇಳಿದ್ರು ನಾವು ಒಪ್ಪಲ್ಲ ಅಂತ ನಮ್ಮ ಮನಸ್ಸಿನಲ್ಲಿದೆ. ಅದಕ್ಕೆ ಹೇಳ್ತಾರೆ ಮಧ್ವರಾಯರೇ ಹೇಳಿದ್ದು ತಾತ್ಪರ್ಯದಲ್ಲಿ ಎಲ್ಲರ ಅಂಶ ಆವೇಶಗಳು ಹೇಳ್ತಾ ಅವಾಗ ನಮ್ ಬರುವುದು ಬೇಜಾರು. ಎಲ್ಲ ಸ್ವಾಮಿ ಯಾರ್ಯಾರು ಏನ್ ಹುಟ್ಟಿದ್ರೆ ನಮ್ಗೇನಾಯ್ತು? ಈತ ನೀಲ, ಇಂಥ ಈ ಕಪಿ, ಇಂಥ ಅವತಾರ, ಇಂಥ ಆವೇಶ, ಹೀಗೆ ಪಾ ನಮ್ಗ್ಯಾಕ್ರಿ ಅಂತ ಕೇಳಿದ್ರೆ, ಇವೆಲ್ಲ ಅಂಶ, ಅವತಾರ, ಆವೇಶ ಇವೆಲ್ಲವನ್ನ ಜ್ಞಾತ್ವೈವ ಮುಚ್ಚತೆ ನನ್ಯಥಾತು ಕಥಂಚನ. ಎಲ್ಲ ದೇವತೆಗಳ ವಿಷಯ ತಳಕೊಂಡ್ರೇನೇ ಮುಕ್ತಿ, ಇಲ್ಲದಿದ್ರೆ ಅಪ್ಪಣಾಣೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಯಾಕ್ರಿ ಯಾರ್ಯಾರು ನಾವ್ಯಾ ತಿಳ್ಕೋಬೇಕು? ಅವರೆಲ್ಲ ದೇವತೆಗಳು ಎಲ್ಲೋ ಕೂತಿರ್ತಾರೆ, ಅವ್ರದೆಲ್ಲ ನಮ್ಗೆ ಯಾಕೆ? ಎಲ್ಲೋ ಕೂತಿಲ್ಲ, ನಿನ್ನಲ್ಲೇ ಇದ್ದು ನಿನ್ನ ಕಾರ್ಯ ಸತತ ಮಾಡಿಸ್ತಕ್ಕಂತ ಮಹಾನುಭಾವದವರು, ಅವರ ಕುರಿತು ಪರಿಚಯ ಇಲ್ಲದಿದ್ರೆ ಹೇಗೆ? ಅದರಿಂದ ಉಪಕಾರ ಮಾಡಿದವರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಕೊಡಬೇಕಲ್ವಾ, ಅದನ್ನ ಅವರಿಗೆ ಸಲ್ಲಿಸಬೇಕು. ಹೇಗೆ? ನಮ್ಗಾಗಲ್ಲ. ಒಂದು ಸಲ ಒಂದು ನಾಲ್ಕು ಜನ ಸ್ವಾಮಿಗಳು ಬಂದ್ರೆ ತತ್ರ ಬಿತ್ರ ಆಗ್ಬಿಡ್ತಾರೆ ಏಕಕಾಲದಲ್ಲಿ. ಅಂತ ಅದು ಇಷ್ಟು ಜನ ಜ್ಞಾನಿಗಳು, ಎಲ್ಲಾ ಸ್ವಾಮಿಗಳೇ ಯಾರು, ಎಂಥ ಋಷಿಗಳು, ಪಿತೃಗಳು, ಗಂಧರ್ವರು, ಒಬ್ಬೊಬ್ಬರಿಗೆ ಭೂಮಿಗೆ ಬಂದ್ರೆ ಅಪೂರ್ವದ ಸ್ವಾಮಿಗಳಾಗಿ ಮರಿತಾರೆ, ಅದ್ಭುತವಾಗಿ ತಾಕತ್ತಿರುತ್ತೆ. ಅಂಥವರೆಲ್ಲ ಇದ್ದಾರೆ, ಅವರನ್ನು ಏಕಕಾಲದಲ್ಲಿ ಪೂಜೆ ಮಾಡ್ಲಿಕ್ಕೆ ನಮಗೆ ಆಗುತ್ತಾ? ಅವಾಗ ಹೇಳ್ತಾರೆ, ಅವರೆಲ್ಲರ ಒಳಗಿರುವ ಬಿಂಬಮೂರ್ತಿಯನ್ನು ನಮ್ಮ ಬಿಂಬಮೂರ್ತಿಯಲ್ಲಿ ಏಕೀಕರಣ ಮಾಡಿ, ಸ್ವಾಮಿ ಅವರೆಲ್ಲರ ಪೂಜಾ ನಾನು ಈ ತರ ಮಾಡ್ತಾ ಇದ್ದೇನೆ, ಎಲ್ಲಾ ಜ್ಞಾನಿಗಳ ಪೂಜಾ ನಿನ್ನ ಮೂಲಕ ಮಾಡುತ್ತಾ ಇದ್ದೇನೆ, ಹರಿಯೇ ನಿನ್ನಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇನೆ, ನೀನು ಸ್ವೀಕಾರ ಮಾಡಿ ಅವರಿಗೆಲ್ಲ ಆ ಪೂಜೆಯನ್ನು ನೀನೇ ಕೊಡಿಸಬೇಕು ಅಂತ ಪ್ರಾರ್ಥನೆ. ಅವಾಗ ಏನಾಗುತ್ತೆ ನೋಡಿ, ನಾವು ಒಂದು ಆಚಮನ ಅಂತ ಕೊಡ್ಲಿಕ್ಕೆ ಹೋದರೆ ಆ ನೀರು, ಬಳಸಿದ ಪಾತ್ರೆ, ಹೇಳಿದ ಮಾತು, ಆ ಕ್ರಿಯಾ, ಅಲ್ಲಿರೋ ಭಗವದ್ ರೂಪಗಳು ಬಿಂಬನಲ್ಲಿ ಸೇರಿದ ಕೂಡಲೇ ನಮ್ಮ ಬಿಂಬರಲ್ಲಿ ಆ ರೂಪಗಳು ಸೇರಬೇಕಲ್ಲ, ಆಚಮನ ಅಂತ ಕೊಟ್ಟ ಕೂಡಲೇ ಆ ಸೇರಿದ ಕೂಡಲೇ ಆ ರೂಪಗಳು ಎಷ್ಟು ಡಿವೈಡ್ ಆಗುತ್ತೆ, ಒಂದೊಂದು ಸೆಟ್ ಎಷ್ಟು ಸೆಟ್ಟುಗಳಾಗುತ್ತೆ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಯಾರ್ಯಾರು ನಮ್ಮಿಂದ ಪೂಜಾ ತಗೊಳ್ಳಬೇಕಾದ ಯೋಗ್ಯತೆ ಇರತಕ್ಕಂತಹ ಸಜ್ಜನರು ಇರ್ತಾರೋ ಅವರಿಗೆಲ್ಲ ಎಷ್ಟು ರೂಪಗಳು ಒಂದು ಆಚಮನ ಬೀಳಬೇಕೋ ಅವರ ಕೈಯಲ್ಲೆಲ್ಲ ಆಚಮನ ಬೀಳುತ್ತೆ. ಒಂದು ಕಡೆಯಲ್ಲಿ ಕೊಟ್ಟ ಕೂಡಲೇ ಎಲ್ಲರಿಗೂ ಆಚಮನ, ಒಂದು ಸಲ ಸ್ನಾನ ಆದ ಕೂಡಲೇ ಎಲ್ಲರಿಗೂ ಸ್ನಾನ, ಎಲ್ಲರಿಗೂ ಉಪಚಾರ, ಎಲ್ಲರಿಗೂ ಏಕಕಾಲದಲ್ಲಿ ಸರಸರ ಸರಸರ ಸರ ಹೋಗ್ತಾ ಇರುತ್ತೆ. ಎಲ್ಲರೂ ಆನಂದ ಪಡ್ತಾರೆ, ಓಹೋ ಈ ವ್ಯಕ್ತಿ ಇಷ್ಟು ಮಾಡ್ತಾ ಸ್ವಾಮಿ ಕೊಡಿಸ್ತಾ, ಅಲ್ಲಿ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇದ್ದಾರೆ ಎಂಬ ಆಶ್ಚರ್ಯ ಯಾರು ಪಡಲ್ಲ. ಅಲ್ಲಿ ಸ್ವಾಮಿ ಈ ಪ್ರಾಣಿಯಿಂದ ಇಷ್ಟು ಮಾಡಿಸ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾರೆ, ಆನಂದ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಈ ಜೀವಿ ಈ ಹಂತಕ್ಕೆ ಸ್ವಾಮಿ ಅನುಗ್ರಹದಿಂದ ಬಂದಿದ್ದಾನೆ, ಇನ್ನ ಬೀಳದಿರಲಿ, ಇವತ್ತೇನೋ ಮಾಡಿದ ನಾಳಿನ ಮುಟ್ಟದೆ ಹೋಗ್ಬಿಟ್ರೆ ಗತಿ ಏನಪ್ಪ, ಚೆನ್ನಾಗಿರಲಿ ಅಂತ ಸದಾ ಏಕಪ್ರಕಾರ ಪ್ರಾರ್ಥನೆ ಮಾಡ್ತಾರಂತೆ. ಅಂತಹ ಕರುಣೆಗಳ ಹೃದಯದಲ್ಲಿರುವ ಕರುಣೆಯನ್ನು ತಂದು ಪೂಜಾ ಮಾಡಿ, ಇದು ಬಿಂಬೋಪಾಸನ ಅಂದ್ರೆ ಬಿಂಬೋಪಾಸನ ಉಪಾಸನ ಅಂತ ನಮ್ಗೆ ಹೆಸರೇ ಬಾರ್ದಿರುತ್ತೆ. ನಾವು ಚಿಂತನೆ ಮಾಡುವುದು ಬರೀ ಸ್ಮರಣೆ ಸ್ವಲ್ಪ ಕಾಲ ಮಾಡ್ತೀವಲ್ಲ, ಅದು ಮಾಡಿದರೆ ಇಂಥ ಫಲ ಕೊಡುತ್ತೆ, ಇಂತಹ ದೊಡ್ಡವರ ಪೂಜಾ ಆಗುತ್ತೆ. ಇದು ನಾವು ಎಂದಾದರೂ ಮಾಡಿದುವ ಅಂತ ನೋಡಿಕೊಳ್ಳಿ. ಈ ಒಂದು ಉದ್ದೇಶದಿಂದ ಈ ತಳಕೊಂಡು ಹೀಗೆ ಮಾಡಬೇಕು, ನಾನು ಇಷ್ಟು ಜನಕ್ಕೆ ವಿಶೇಷವಾಗಿ ಪೂಜಾ ಇದನ್ನ ನಡೀತಾ ಇದೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಮಾಡಿದರೆ ಅದೆಂಥ ಅನುಭವ ಕೊಡುತ್ತೆ, ಅದೆಂಥ ಪೂಜೆ ಆಗುತ್ತೆ, ಬದುಕಿದ್ದಕ್ಕೆ ಸಾರ್ಥಕ ಆಗುತ್ತಲ್ವಾ. ಮತ್ತೆ ಇಂಥ ಪೂಜೆ ಮಾಡಿದ್ವಾ, ಮಾಡಬೇಕು ಅಂತ ಗೊತ್ತಿಲ್ಲ, ಅದರ ಕಾನ್ಸೆಪ್ಟ್ ಗೊತ್ತಿಲ್ಲ, ಏನು ಹೇಳಿದ್ರು ಕೂಡ ಏನೋಪ್ಪ ಅಲ್ಲಿಂದ ತಂದು ಇಲ್ಲಿ ಕೂಡಿಸು, ಇಲ್ಲಿಂದ ತಂದು ಅಲ್ಲಿ ಕೂಡಿಸು, ಏನೋ ಹೇಳ್ತಾರೆ ನಮ್ಗೆಲ್ಲ, ಅದು ಯಾಕೆ ಅಂತ ನಮ್ಮ ಬೇಸರ ಪ್ರವೃತ್ತಿ ಬರ್ತಾ ಇರುತ್ತೆ. ಅದನ್ನ ಬದಿಗೊತ್ತಿ ಈ ಅಪರೂಪದ ಪೂಜೆಯನ್ನ ಚಿಂತನೆ ಮಾಡಬೇಕಂತೆ. ಹೇಳ್ತಾರೆ, ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಏನ್ ಮಾಡಬೇಕು, ಸಂಪನ್ನ ಭಕುತಿಯಿಂದ ಪೂಜೆ ಮಾಡೋ. ಆ ಮೂರ್ತಿಗೆ ಸಂಪನ್ನ ಭಕ್ತಿ ಅಂದರೆ ಎಲ್ಲರ ಒಳಗಿರತಕ್ಕಂಥ ಮೂರ್ತಿ ಇದು. ಒಂದು ವೇಳೆ ನಮ್ಮ ಕೈಗೆ ಒಂದು ಮೂರ್ತಿ ಪೂಜಾ ಮಾಡುವವರಿಗೆ ಇದ್ದಕ್ಕಿದ್ದಂತೆ ಮಧುರ ಕಾಣಿಸಿಬಿಟ್ಟು ಅವರು ಪೂಜಾ ಮಾಡಿ ಎಲ್ಲಾ ಮಠಕ್ಕೆ ಕೊಟ್ಟಂತಹ ಎಲ್ಲಾ ಮೂರ್ತಿಗಳನ್ನು ಏಕಕಾಲದಲ್ಲಿ ನಮಗೆ ಕೊಡಲ್ಲ, ಕನಸಲ್ಲೂ ಹೊಂದ್ಕೋಬೇಡಿ. ಒಂದು ವೇಳೆ ಇನ್ನೊಂದು ಸೆಟ್ ಸೃಷ್ಟಿ ಮಾಡಿಬಿಟ್ಟು ಅವ್ರು ಪೂಜಾ ಮಾಡಿ ಎಷ್ಟು ಮಠಗಳಲ್ಲಿ ಎಷ್ಟೆಷ್ಟು ಒಂದು ಎಲ್ಲಾ ಸೇರಿ 100 ಮೂರ್ತಿಗಳು ಇರುತ್ತಾ ಎಲ್ಲ ಏಕಕಾಲದಲ್ಲಿ ನಮ್ಗೆ ಕೊಟ್ಟು ಕನಸಲ್ಲಿ, ಬೇರೆ ಮೂರ್ತಿಗಳು ಸಪರೇಟ್ ಸೆಟ್ ಸೃಷ್ಟಿ ಮಾಡಿ ಗೃಹಸ್ಥರಿಗೆ ಕೊಟ್ಟಿದ್ದಾರೆ ಮಧುರಾಯರ ಮೂರ್ತಿಗಳು. ಹಾಗೆ ನಿಮಗೆ ಕೊಟ್ಟು ಬಿಟ್ರೆ ಕಕ್ಕಾ ಬಿಕ್ಕಿ ಆಗಿ ನೀವು ಒಂದು ಮೂರ್ತಿನ ಪೂಜೆ ಮಾಡಿ ಬಿಡ್ಲಿಕ್ಕಿಲ್ಲ, ಎಲ್ಲದಕ್ಕೂ ಪೀಠ ಹಾಕ್ಬೇಕು, ಎಲ್ಲದಕ್ಕೂ ಆಗ್ಬೇಕು, ಯಾವುದಕ್ಕೆ ಚೂರು ಮಾಡಿ ದೇವ್ರು ಸಿಟ್ಟು ಹಾಕ್ತಾರೆ. ಎಲ್ಲಾ ಮೂರ್ತಿಗಳು ಏಕಕಾಲದಲ್ಲಿ ಹಾಗೆ ಮಾಡ್ತಾ ಏನು ಅಲ್ಲೇ ಹೊಡೆದಾಗಿ ಬಿಡ್ತೀವಲ್ಲ, ಅಂಥ ಮೂರ್ತಿಗಳೇ ನಮ್ಮಲ್ಲಿ ಕೂತಿವೆ. ಅದನ್ನ ನೋಡಿ, ಸಂಪನ್ನ ಭಕ್ತಿ ಎಂದ ಪೂಜೆ ಮಾಡೋ, ಇನ್ನು ಈ ಮಾತಿಗೆ ಸಂಶಯ ಬಡಸಲ್ಲ. ಏನೋಪ್ಪ ವಿಜಯ ಹೇಳಿದ್ದಾರೆ, ನಾವಂದು ಕೂಡಲೇ ದೇವರ ರೂಪಗಳೆಲ್ಲ ಹೋಗಿ ಅಲ್ಲಿ ಹೋಗಿ ಸೇರ್ಕೊಂಡು ಅದೆಲ್ಲ ಸೇರ್ಕೊಂಡು ಬಂದು ನಮ್ಮಲ್ಲಿ ಕೂತು ಇವ್ರು ಹೇಳೋದು ಕೇಳೋದು ಸಾಕು ಬಿಡ್ರಿ, ಪ್ರವಚನ ಬಹಳ ಚೆನ್ನಾಗಿದೆ, ಏನೋ ರೂಪಗಳ ಗಲಾಟೆ ಬಹಳ ಈ ಒಂದು ಜಾಸ್ತಿ ಆಯ್ತಪ್ಪ, ಏನೋ ಚೂರು ಕಥೆ ಕೇಳಬೇಕು ಹೋಗ್ತಾ ಇರಬೇಕು, ಏನೋ ಜ್ಞಾನ ಚೂರು ಪಡ್ಕೋಬೇಕು ಬಿಡ್ಬೇಕಷ್ಟೇ, ಹಿಡ್ಕೊಂಡು ಒದ್ದಾಡೋದು ಏನದನ್ನ, ಹಾಗೆಲ್ಲ ಮಾಡಬಾರ್ದು ಅಲ್ಲೇನ್ರಿ. ಈ ರೂಪಗಳ ಗಲಾಟೆ ಯಾಕೆ ಮಾಡ್ತೀರಾ, ಅದಕ್ಕೆ ಹೇಳ್ತಾರೆ ಸಂಶಯ ಬಡಸಲ್ಲ. ಅಲ್ಲ ಸ್ವಾಮಿ ವಿಜಯದಾಸರು ನೀವೆಲ್ಲ ಜ್ಞಾನಿಗಳು ದೇವತೆಗಳು, ಆದರೆ ನಿಮಗೆ ಸರಿ ನಮಗೆ ಯಾಕೆ ಅಲ್ಲಲ್ಲ, ನಾವೆಲ್ಲ ಹಾಗೆ ಅಂದ್ಕೊಂತಾ ಇದೀವಿ. ಏನು ವಿಜಯದಾಸರು ಎಲ್ಲರೂ ಕೂಡ ಹೇಳ್ತಾರಲ್ಲ, ಅದು ಜ್ಞಾನಿಗಳು ಅವರು ಮಾಡಿದ್ದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ನಮಗೆ ಮಾಡುವಂತ ಹೇಳಿಲ್ಲ ಅಂತ ಹೇಳ್ತಾರೆ. ನಮಗೆ ಯಾಕೆ ಹೇಳ್ತಾ ಇದ್ರೆ ಸುಳಾದೆಯಲ್ಲಿ ಅಂದ್ರೆ, ನೀವು ಹೇಳೋದೇ ನೀವು ಮಾಡೋದೇ ನಾವು ಹೇಳ್ತೀವಪ್ಪ, ನಾವು ಮಾಡೋದನ್ನು ನಿಮ್ಗೆ ಹೇಳಲ್ಲ. ಆಚಾರ್ಯರು ಕೂಡ ಎಲ್ಲೆಲ್ಲಿ ಹೇಳಿದ್ದಾರೆ ನಾವು ಮಾಡಬೇಕಾಗಿದೆ ಹೇಳಿದಷ್ಟೇ ಹೊರತು ಅವ್ರು ಮಾಡಿದ್ದಲ್ಲ ಎಲ್ಲಿ ಹೇಳಿಲ್ಲ, ಅದೆಲ್ಲ ಬ್ಲಾಕ್ ಮಾಡೇ ಬಿಟ್ರು, ನಿಮ್ಗೆ ಯೋಗ್ಯತೆ ಇಲ್ಲ ಇದನ್ನ ತಿಳ್ಕೊಳ್ಳಿ, ನೀವು ಮಾಡಬೇಕಾಗಿದ್ದು ಹೇಳ್ತಾ ಇದ್ದೇನೆ. ಅದರಲ್ಲೂ ಕೂಡ ಹೇಳಿದ್ರು ನೀವು ತಿಳ್ಕೋಬೇಕಾಗಿದ್ದಿಷ್ಟು ಮಾಡಬೇಕಾದ್ರಲ್ಲಿ ಇಷ್ಟು ಅಂತ ಪಾರ್ಟ್ ಮಾಡಿ ಕೊಟ್ಟರಲ್ಲಿ. ಮಧುವಿದ್ಯಾ ಉಪಾಸನೆಯಲ್ಲಿ ಮಧುವಿದ್ಯಾ ಅಲ್ಲಿ ವೇದಗಳಲ್ಲಿ ಚಿಂತನೆ ಮಾಡಿ ದೇವರನ್ನು ಉಪಾಸನೆ ಮಾಡ್ತಾರೆ, ನೀವು ಕೂಡ ಸ್ವಲ್ಪ ಶುರು ಮಾಡಿ ಅಂತ ನಮ್ಗೆ ಹೇಳಿಲ್ಲ, ಪಟ್ಟ ಹೇಳಿಬಿಟ್ರಲ್ಲಿ. ಇದು ದೇವತೆಗಳು ಮಾಡ್ತಾರೆ ಎಂದು ಚಿಂತನೆ ಮಾಡಿದ್ರೆ ಸಾಕು, ನಿಮ್ ಫಲ ಬರುತ್ತೆ, ಸ್ಪಷ್ಟ ಹೇಳಿದ್ರು. ಆದ್ರೆ ಕೆಲವು ಕಡೆ ಬಂದಾಗ ಈ ಚಿಂತನೆ ಮಾಡಿ, ಗುಣಚಿಂತನೆ ಮಾಡಿ ಎಲ್ಲ ಹೇಳ್ತಾರೆ, ಮತ್ತೆ ಅದು ದೇವತೆಗಳು ಮಾಡೋದ ನಾ ಮಾಡೋದ ಮತ್ತು ಕ್ವಶನ್ ಮಾರ್ಕ್. ಅಂದ್ರೆ ನಿಮಗೆ ಏನೇನು ಮಾಡ್ಲಿಕ್ಕಿರುತ್ತೋ ಅದು ಮಾಡಿ ಎಂಬ ಶಬ್ದದಿಂದ ಹೇಳಿರ್ತೇನೆ, ನಿಮ್ಗೆ ಯಾವ್ದಾಗಲ್ಲವೋ ಅದು ಬೇಡ, ಅದು ಅವರದ್ದು ಅಂತ ಹೇಳಿರ್ತೇನೆ ಅಂತ ಹೇಳಿದ್ರು. ನಾವೇನ್ ಮಾಡ್ತಾ ಇದ್ವಿ, ಮಾಡಿ ಅಂತ ಹೇಳಿದ್ದು ಕೂಡ ಸುಮ್ಮನೆ ಕೇಳಲಿಕ್ಕಷ್ಟೇ, ಮಾಡ್ಲಿಕ್ಕಲ್ಲ ಅಂತ ಅದಕ್ಕೆ ಕೋಟಿಂಗ್ ಹಾಕೊಂಡ್ಬಿಟ್ರೆ ಗತಿ ಏನು? ಅದಕ್ಕೆ ವಿಜಯದಾಸರ ಮಾತು ಅಷ್ಟೇ, ಅವರು ನಮಗೆ ಯೋಗ್ಯವಲ್ಲದ್ದು ಒಂದು ಚೂರು ಹೇಳಲ್ಲ, ಬಹಳ ರಹಸ್ಯ. ನಮಗೆ ಯೋಗ್ಯವಾದರಲ್ಲೇ ಚೂರುತ್ತೆ ಕೊಟ್ರೆ ಅದಕ್ಕೆ ನಾವು ಅದು ನಿಮ್ದೇ ಸ್ವಾಮಿ, ನಮ್ದಲ್ಲ, ನೀವು ದೊಡ್ಡವರು, ನಿಮ್ ಯೋಗ್ಯವಾದ್ರು ನಮ್ಗಲ್ಲ, ನಾವು ಬರೀ ಕೇಳೋದಷ್ಟೇ ನಮ್ ಧರ್ಮ ಅಂದ್ಬಿಟ್ರೆ ನಮ್ ಗತಿ ಏನಾಗ್ಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲ ನನಗೆ ಅಂತ ಆಲೋಚನೆ ಬರ್ತಾ ಇರುತ್ತೆ, ಅದಕ್ಕೆ ಹೇಳಿದೆ. ಒಂದೊಂದ್ಸಲ ನಂಗೆ ಅನಿಸ್ತಾ ಇರುತ್ತೆ ಇದು ವಿಜಯದಾಸರದ್ದೇನು ಅನವಸರವಾಗಿ ನಂಗೆ ಹೇಳ್ಬಿಡ್ತಾ ಇದ್ದಾರೇನು ಅಂತ. ಅವರದ್ದೆಲ್ಲ ನಾವು ಕೇಳ್ಕೊಂಡು ಬರೀ ಕೇಳಿ ಬಿಡಬೇಕಾದ ಅಂಶಗಳಲ್ಲೆಲ್ಲ ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಎಲ್ಲರೂ ಹೇಳಿಬಿಟ್ಟು ಹೀಗೆ ಮಾಡ್ತಾ ಇದ್ದೇನೇನು ಅಂತ ನನಗೆ ಸಂಶಯ ಬಂದ್ರೆ ಅವಾಗ ಪರಿಹಾರ ಮಾಡ್ತಾ ಇರ್ತಾರೆ. ಇಲ್ಲಪ್ಪ, ನಿನಗೆ ಹೇಳಿದ್ದೆ, ನಿನ್ಗೆ ಹೇಳಿದ್ದೇ ಮಾಡು, ಇನ್ನೊಬ್ಬರಿಗೂ ನಾ ಹೇಳಿದ್ದೇ ಮಾಡು, ನಿಮಗೆ ಯಾವುದಿಲ್ಲ ಅಂತಿರುತ್ತೆ ಅದು ನಾವು ಹೇಳೋದೇ ಇಲ್ಲ ಅಂತ ಅವಾಗವಾಗ ಕೂತು ತಲೆಯಲ್ಲಿ ಸಂಶಯ ಪರಿಹಾರ ಮಾಡ್ತಾ ಇರ್ತಾರೆ. ಮುಂದೆ ಹೇಳುತ್ತಾರೆ, ಇನ್ನು ಈ ಮಾತಿಗೆ ಸಂಶಯ ಬಡಸಲ್ಲ, ಗಣ್ಯ ಇಲ್ಲದೆ ಮನಸ್ಸು ಮಾಡಲ್ಯಾಕೆ. ಗಣ್ಯ ಇಲ್ಲದೆ ಮನಸ್ಸು ಮಾಡಲಾಕೆ ಅಂದ್ರೆ ಸೋಮ್ ಲೆಕ್ಕ ಇಲ್ಲದೆ ಅಲ್ಲಿ ಹೋದೆ, ಇಲ್ಲಿ ಹೋದೆ, ಇಲ್ಲಿ ಸುತ್ತ ಹಾಕಿದೆ, ಅಲ್ಲಿ ಸುತ್ತ ಹಾಕಿದೆ, ಅದು ಮಾಡಿದೆ, ಇದು ಮಾಡಿದೆ, ಅದು ಏನ್ ಮನಸ್ಸೆಲ್ಲ ಅಲ್ಲಿಟ್ಟೆ, ಏನು ಉಪಯೋಗ, ಇದು ಮಾಡು ಅಂತ ಹೇಳ್ತಾರೆ. ತನ್ನಳು ತಾನೇವೆ ತಿಳಿದು ಈ ಪರಿಭಕ್ತಿಯನ್ನು ಮಾಡು ಸರ್ವಸ್ಥಾನದಲ್ಲಿ. ಅಲ್ರಿ, ಸರ್ವಸ್ಥಾನದಲ್ಲಿ ಎಲ್ಲ ಕಡೆ ದೇವರಲ್ಲಿ ಭಗವಂತನ ಚಿಂತನೆ ಮಾಡೋದು ಅದು ಯಾಪ್ತೋಪಾಸಕರ ಲಕ್ಷಣ, ನಮ್ದಲ್ಲಲ್ವಾ? ಸರ್ವಸ್ಥಾನದಲ್ಲಿ ದೇವರನ್ನ ನಿನಗೆ ಎಷ್ಟು ಎಟಕತ್ತೋ ಅಷ್ಟು ಸ್ಥಾನದಲ್ಲಿ ಸ್ಮರಣೆ ಮಾಡುವುದನ್ನ ವ್ಯಾಪ್ತೋಪಾಸನ ಅಂತ ಕರೆಯಲ್ಲಪ್ಪ. ಅಲ್ಲಲ್ಲಿರುವ ರೂಪಗಳನ್ನ ಏಕಪ್ರಕಾರ ಅನೇಕ ರೂಪಗಳಿಂದ ತಾವೂ ರೂಪಗಳು ಧಾರಣೆ ಮಾಡಿಕೊಂಡು ಆ ರೂಪಗಳನ್ನೆಲ್ಲ ಒಂದೊಂದನ್ನು ತೆಕ್ಕೊಂಡು ತೀವ್ರವಾದ ಧ್ಯಾನದಿಂದ ಉಪಾಸನೆ ಮಾಡುವುದು ದೇವತೆಗಳಿಗೆ, ಅಂಥದ್ದು ನೀ ಮಾಡು ಅಂತ ಹೇಳಿಲ್ಲ. ಅಲ್ಲಲ್ಲಿರುವ ದೇವರ ಮೂರ್ತಿಗಳು ಏನೇನು ಚೂರು ಚೂರು ನಿನ್ನ ಬುದ್ಧಿಗೆಟುಕುವಂತೆ ತನ್ನ ರೂಪಗಳು ವಿಶೇಷವಾಗಿ ಗುಣಗಳು ತೋರತಾ ಇದ್ದಾರೆ, ಸ್ಮರಿಸಬಹುದಲ್ಲ. ನೀನು ಮಾಡುವ ಸ್ಮರಣೆಗೆ ಉಪಾಸನೆ ಅಂತ ಹೆಸರಿಟ್ಟುಕೊಂಡು ಅದನ್ನು ಕೈ ಚೆಲ್ಲಿ ಕೂಡ ಬೇಡ ಅಂತ. ನಮ್ಮಲ್ಲಿ ನಾವು ಮಾಡುವ ಜುಜುಬಿ ಸ್ಮರಣೆಗೂ ಕೂಡ ಉಪಾಸನೆ ಅಂತ ಹೆಸರಿಟ್ಟು ಇದು ಬ್ರಹ್ಮದೇವರು ಮಾಡಬೇಕಾಗಿದ್ದು ನೀನ್ಯಾಕೆ ಮಾಡ್ತಾ ಇದೀಯಾ ಅಂತ ನಮ್ಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಲ್ಲ, ಈ ದೇವರನ್ನ ಸರ್ವತ್ರ, ಏ ಸರ್ವತ್ರ ಅನ್ಬೇಡ, ಅಂದ್ರೆ ಮುಗಿತು, ಇದು ಬ್ರಹ್ಮದೇವರ ಉಪಾಸನೆ, ನೀ ಮಾಡಿದ್ರೆ ಹಾಳಾಗಿ ಹೋಗ್ತೀಯಾ, ಅದಕ್ಕೆ ಸರ್ವತ್ರ ಇದು ಭಗವಂತನ ಸ್ಮರಣೆ ಮಾಡಬೇಡ, ಅದು ಉಪಾಸನೆ ಅಂತ ಇಟ್ಬಿಡ್ತಾರೆ ಹೆಸರು. ನಮ್ಗೆ ಉಪಾಸನೆ ಮಾಡ್ಲಿಕ್ಕಾಗುತ್ತಾ? ಶಬ್ದ ಉಚ್ಚಾರ ಮಾಡ್ಲಿಕ್ಕಾಗಲ್ಲ, ಎಲ್ಲ ನಾ ಮಾಡ್ತಾ ಇರೋದು ಬಿಂಬನ ಚಿಂತನೆ ಮಾತ್ರ. ಅಲ್ಲ, ಈ ಹೇಳೋ ಮಧ್ಯೆ 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 ಹೀಗ್ಯಾಕೆ ಒಗ್ಗರಣೆ ಕೊಡ್ತೀರಾ ಅಂತ ನೀವು ಕೇಳಬಹುದು. ಇದು ಅನೇಕ ಕಡೆ ಅನೇಕ ಜನರಿಗೆ ಯಾವ ಯಾವ ಸಂಶಯಗಳು ಬಂದು ನನ್ನ ಕೇಳಿರ್ತಾರೋ ಅದು ಏಕತ್ರ ನಾನು ಅದನ್ನು ವಿವರಣೆ ಕೊಟ್ಟದಕ್ಕೆ ಉತ್ತರ ಕೊಟ್ಟರೆ ಅನೇಕ ಜನರಿಗೆ ಉಪಯೋಗ ಆಗುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಬರ್ತಾ ಇದ್ದೆ, ಅದಕ್ಕಾಗಿ ಹೇಳ್ತಾ ಬರ್ತಾ ಇದ್ದೆ. ಮುಂದೆ ಹೇಳ್ತಾರೆ, ಸ್ತನ್ಯಪಾನ ಹತ್ತದೆಂಬೋದಿದ್ದರೆ ಪುಣ್ಯವೇ ಸಂಪಾದಿಸು ಅತಿ ತೀವ್ರ, ಕಣ್ಣಿಗೆ ಕಂಬುವುದಲ್ಲ ಅಂತರಂಗದಿ ಪೂಜೆ, ಘನ್ನ ಸುಲಭವೆನ್ನು ಸುಲಭ ವಿದ್ಯಾ, ಪುನ್ನಾಡಿಯೊಳು ಇದು ರಚಿಸಬೇಕು. ಚೆನ್ನಾಗಿ ಹೇಳ್ತಾರೆ. ಇದೆಂಥದ್ದು ಗೊತ್ತಾ? ನಾನು ಹೇಳ್ತಾ ಇರೋದು ಸ್ತನ್ಯಪಾನ. ಮಕ್ಕಳಿಗೆ ತಾಯಿ ಕೊಡುವ ಹಾಲು ಬಹಳ ಪ್ರಧಾನ. ಆ ಡಬ್ಬಿಗಳ ಮೇಲೆ ಹಾಕಿರ್ತಾರೆ ಈ ಅಮೂಲು ಎಲ್ಲ ಬೇಕಾದ ತೆಗೆದು ನೋಡಿ, ಚಿಕ್ಕ ಹುಡುಗರ ಡಬ್ಬಿ ಕೊಡ್ತಾರಲ್ಲ, ಮದರ್ಸ್ ಮಿಲ್ಕ್ ಇಸ್ ಗ್ರೇಟ್, ಇಫ್ ನಾಟ್ ದಿಸ್ ಇಸ್ ಗ್ರೇಟ್, ಇಫ್ ಇಟ್ ಇಸ್ ನಾಟ್ ಅವೈಲಬಲ್ ನಿನ್ನ ಕರ್ಮ ಪ್ರಕಾರ, ಆ ಕೂಸಿನ ಕರ್ಮಕ್ಕೆ ತಾಯಿಯಲ್ಲಿ ಹಾಲಿಲ್ಲದೆ ಹೋದರೆ ಇದು ಕುಡಿಸಿ ಅಂತ ಅವನೇ ಕೊಟ್ಟಿರ್ತಾನೆ. ಮದರ್ಸ್ ಮಿಲ್ಕ್ ಇಸ್ ನಾಟ್ ಗುಡ್, ದಿಸ್ ಇಸ್ ಬೆಸ್ಟ್ ಅಂತ ಯಾವನೋ ಹಾಕ್ತಾನೋ ನೋಡಿ, ಬದ್ದು ಬಿಡ್ತಾರೆ ಗವರ್ಮೆಂಟ್ ಯಾಕಂಗ್ ಹಾಕ್ತೀಯ. ಯಾಕೆಂದ್ರೆ ಯಾರಿಗೂ ಆ ಅಥಾರಿಟಿ ಇಲ್ಲ, ತಾಯಿಯ ಹಾಲನ್ನ ಇದು ಕಡಿಮೆ ನಮ್ದು ಜಾಸ್ತಿ ಅಂತ ಹೇಳಿಕೊಳ್ಳೋದು ಯಾರು ಹೇಳಲ್ಲ. ಯಾಕೆ ಅದರಲ್ಲಿ ಅಷ್ಟು ಪ್ರಬಲವಾಗಿರತಕ್ಕಂತ ನೀವೇನೇನು ಹೇಳ್ತಿರೋ ಲಿಸ್ಟ್ ಎಲ್ಲ ಕೂತಿದೆ, ಪ್ರೋಟೀನ್ಸ್ ಅದು ಇದು ಎಲ್ಲ ಕೂತಿದೆ. ಹೌದು, ಆಕೆ ಸಾರನ್ನ ತಿಂದಿರಬಹುದು, ಬರೀ ಆಕೆ ಬರೇ ಸಾರನ್ನ ಗೊಡ್ ಸಾರನ್ನ ತಿಂದಿರಬಹುದು, ಆಕೆ ಕೊಡೋ ಹಾಲಲ್ಲಿ ಪ್ರೋಟೀನ್ಸ್ ಎಲ್ಲ ಬಂದಿರುತ್ತಲ್ಲಿ. ಅದಕ್ಕೋಸ್ಕರ ಆಕೆ ಕೊಡಿ ದೇಶದಲ್ಲಿರೋ ಎಲ್ಲ ಪ್ರೋಟೀನ್ ಡಬ್ಬಾಗಳು ಎಲ್ಲ ತಂದು ತಿನ್ಬೇಕ ಅವಸರ ಇಲ್ಲ. ಆಕೆ ಒಂದು ಅನ್ನ ಸಾರು ತಿಂದರೂ ಕೂಡ ಅದರಲ್ಲಿ ಸ್ವಾಮಿ ಕೊಡ್ತಾನೆ ಅಂತಹದ್ದು. ಅದಕ್ಕೆ ಗುರುಗಳು ಹೇಳಿಕೊಡುವ ಈ ವಿದ್ಯಾ ಸ್ತನ್ಯಪಾನ. ಅವಾಗ ನಾವೊಂದು ಸ್ತನ್ಯಪಾನ ಸ್ವಾಮಿ ಬಹಳ ಚೆನ್ನಾಗಿದೆ, ನಮಗ್ ಹತ್ತತಾ ಇಲ್ಲ, ಇದೇ ಇಲ್ಲ ಪ್ರಾಬ್ಲಮ್ ನಮ್ದು. ನೀವೇನೋ ಹೇಳ್ತೀರಾ, ಕೇಳಿದಷ್ಟು ಕಾಲ ಚೆನ್ನಾಗಿರುತ್ತೆ, ಏನು ಆ ಸ್ವರ್ಗದಲ್ಲಿ ಕೂತಂಗಿರುತ್ತೆ, ಚೂರು ಮುಗಿದ ಮೇಲೆ ಶುರು ಆಗುತ್ತೆ, ಅಯ್ಯೋ ನಮ್ಗೆಲ್ಲ ಹತ್ತತ್ತೆ. ಅದಕ್ಕೆ ಹತ್ತದೆಂಬೋದಿದ್ದರೆ ಇದು ಹತ್ತಾ ಇಲ್ಲ, ಹತ್ತತಾ ಇಲ್ಲ ಅಂದ್ರೆ ತಾಯಿ ಹಾಲೇನೋ ಶ್ರೇಷ್ಠ, ಮಗುವಿಗ ಜೀರ್ಣ ಆಗ್ತಾ ಇದೆ, ಅದು ಮುಖ ತಿರುಗಿಸ್ತಾ ಇದೆ ಅಂದ್ರೆ ಒಳಗೆ ಡೋಸೇಜ್ ಒಂದು ಕೊಟ್ರೆ ಅದೇ ಹಸಿವೆಯಿಂದ ಬಾಯಿ ತೆಗೆಯುತ್ತೆ ಅತ್ತಾನೆ. ಅದಕ್ಕೆ ಹೇಳುತ್ತಾರೆ ಪುಣ್ಯವೇ ಸಂಪಾದಿಸು ಅತಿ ತೀವ್ರ, ತೀವ್ರವಾದಂಥ ವೇಗದಿಂದ ತೀವ್ರವಾದ ಪುಣ್ಯ ಸಂಪಾದಿಸು. ತೀವ್ರವಾದ ಪುಣ್ಯ ಸಂಪಾದಿಸು ಅಂದ್ರೆ ಅಪಾನ ಮೇಲೆ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಅತಿ ತೀವ್ರ ಬೇಗ ಸಂಪಾದಿಸು. ಅದರಿಂದ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡಿದರೆ ಇದು ಏನು ಹತ್ತತಾ ಇಲ್ಲ, ಅದು ಕಡ್ಡಿಯಾದ ಪಾಪ ಹೋಗುತ್ತೆ. ಅದು ಎಲ್ಲಿಂದ ಸಂಪಾದನೆ ಮಾಡಬೇಕು ಅದು ಹೇಳಿಲ್ಲಲ್ಲ. ಹಾ, ನಿತ್ಯ ಕರ್ಮಾನುಷ್ಠಾನ ಏನು ಮಾಡ್ತಾ ಇರ್ತೀರಲ್ಲ, ಭಗವಂತನ ಚಿಂತನ ಎಲ್ಲ ಅವೆಲ್ಲ ನೀ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಪೂರ್ವಕ ಶ್ರೀಹರಿಯಲ್ಲಿ ಕೊಟ್ಟು ಏನ್ ಕೊಡ್ಲಿ ನಿಮ್ಗೆ ಇಷ್ಟು ಮಾಡಿದ್ರಲ್ಲ ದಿನ ಆಗು ಅಂದ್ರೆ ಇದು ಕೊಡು ಹರಿಯೇ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಇದನ್ನ ನಾವು ಅನುಗ್ರಹ ಸ್ವಾಮಿ ಇದು ನಮಗೆ ಈ ಸ್ತನ್ಯಪಾನ ಹತ್ತುವಂತೆ ಮಾಡಯ್ಯ, ಅಡ್ಡಿಯನ್ನ ಕಳಿ, ಹಾಗಾದ್ರೆ ನಿತ್ಯ ಸಂಕಲ್ಪ ಎಲ್ಲಿಗೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾ ಇದೆ. ಕಣ್ಣಿಗೆ ಕಾಂಬುವುದಲ್ಲ, ಮತ್ತ ಯಾರನ್ನ ಹೇಳಿದ್ರೆ ಏನೇ ನಾಡಿಗಳು ಮಾಡ್ನವೆಲ್ಲ ಸುಮ್ಮನೆ ಕಣ್ಣಿಗೆ ಕಾಣಿಸಲ್ಲ ಬೇಡ, ಸುಮ್ಮನೆ ಇದೆ 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 ಅಂತ ಒದ್ದಾಡ್ತೀಯ, ಏನ್ ಸುಮ್ಮನೆ ಬರ್ರಿ ಈಚ ಕಡೆಗೆ. ಅದ್ಯಾರೋ ಬಂದಿದ್ರಲ್ಲ ಒಂಥರ ಪ್ರವಚನಕ್ಕೆ ಬಂದಿದ್ರು, ಪ್ರಶ್ನೆ ಮಾಡಿದ್ರು, ಏನ್ರಿ ಹೇಳಿದ್ದ ಆಚಾರಗಳೇ ಮಾಡಲ್ಲ, ನೀವ್ ಯಾಕೆ ಮಾಡಿಸಿಲ್ಲ, ಯಾಕೆ ಪ್ರವಚನಕ್ಕೆ ಹೋಗ್ತೀರಾ, ಬಂದ್ಬಿಡ್ರಿ ಅಂತ ಹೇಳಿದ್ರು. ಅವರು ನನಗೆ ಕೇಳಿದ್ರು, ಇಲ್ಲ ಆಚಾರ್ಯ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಂಗೆ ಹೇಳ್ತಾರೆ, ನಿಮ್ಗೆ ಹೇಳೋ ಆಚಾರಗಳು ಯಾರು ಇದ್ದಾರಲ್ಲ ಯಾರು ಮಾಡಲ್ಲ, ನೀನ್ಯಾಕೆ ಹೋಗ್ತೀಯ ಅಂತ ನನ್ ತಲೆ ಕಳಿಸ್ತಾರ, ನಾನೇ ಉತ್ತರ ಕೊಡ್ಲಿ ನನ್ನೇ ಕೇಳಿದ್ರೆ ಏನ್ ಹೇಳಬೇಕು ಅಂದ್ರೆ ಆಚಾರ್ಯಗಳಿಗೆ ಅನುಭವ ಇದೆಯಾ ಇಲ್ಲ ಅಂತ ನಿರ್ಣಯ ಮಾಡಬೇಕಾದ್ರೆ ಅವರು ಅನುಭವ ಪಡ್ಕೊಂಡಿದ್ದವರೇ ಆಗಿರ್ಬೇಕು. ಯಾವ ಆಚಾರರು ಕೂಡ ಏನು ಹೇಳೋದು ಅನುಭವ ಪಟ್ಟಿಲ್ಲ ಅಂತ ಹೇಳಬೇಕಾದ್ರೆ ಇವ್ರು ಇನ್ನೂ ಅನುಭವ ಪಡ್ಕೊಂಡಿದ್ದವರಾದ್ರೆ ಇವ್ರು ಪಟ್ಟಿಲ್ಲ ಪಟ್ಟವರು ಅಂತ ಹೇಳಬೇಕು. ಏನೂ ಗೊತ್ತಿರದೆ ಮೂಲೆ ಕೂತಿರುವಂತಹ ಪೈಸಾ ಕೆಲಸಕ್ಕೆ ಬರದೇ ಇರುವಂತಹ ವ್ಯಕ್ತಿಗಳೆಲ್ಲ ಆ ಮಾತೆಲ್ಲ ಹೇಳಿದ್ರೆ ಅದನ್ನು ಹಿಡ್ಕೊಂಡು ಬಂದು ಅದರಿಂದ ಆಚಾರಗಳೆಲ್ಲರೂ ಕೂಡ ಯಾರಿಗೂ ಅನುಭವ ಇಲ್ಲ ಅಂತ ಡಿಸೈಡ್ ಮಾಡಿ ನಾ ಬರಲ್ಲ ಅಂದ್ರೆ ಏನಂತರ್ಥ, ನನ್ನ ತಲೆ ಮೇಲೆ ಕಲ್ಲು ಹಾಕೊಂತೀವಿ ಅಂತ ಪ್ರಯತ್ನ ಅಷ್ಟೇ ತಾನೆ. ಆಚಾರಗಳು ಯಾರು ಮಧ್ವಾಚಾರ ಮೊದಲುಕೊಂಡು ಅನುಭವ ಪಡ್ಕೊಂಡು ಬರೆದಂತಹ ಆ ಮಾತುಗಳನ್ನ ಕೇಳಲಿಕ್ಕೆ ಏನಪ್ಪ ಧಾಡಿ. ಅದಕ್ಕೆ ಹೇಳುತ್ತೆ ಯಾಕೆ ಇಂಥ ಸಂಶಯಗಳು ಬೇಕಾದಷ್ಟು ಕೂತಿವೆ ಜನದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಕಣ್ಣಿಗೆ ಕಾಂಬುವುದಲ್ಲ, ನಿಮಗೆ ಹೇಳಿದ ಮಾತ್ರ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಅಂತ ತಿಳ್ಕೋಬೇಡಿ. ಅಂತರಂಗದ ಪೂಜೆ, ಒಳಗಿನ ಪೂಜೆ, ಒಳಗಣ್ಣಿಗೆ ಕಾಣತಾ ಹೋಗುತ್ತೆ, ಅದರಿಂದ ಮಾಡಿ ಪಾ ಮಾಡ್ಬೋದಾ. ಘನ್ನ ಬಹಳ ಪವರ್ಫುಲ್, ಬಹಳ ದೊಡ್ಡದು, ಬಹಳ ಚೆನ್ನಾಗಿದೆ. ಅಯ್ಯಪ್ಪ ನಮ್ಗಾಗಲ್ಲ ಅಂದ್ರೆ ಸುಲಭ ಪೂಜೆ, ಸುಲಭವೆನ್ನು ಬಹಳ ಸುಲಭ, ಅದರ ಎಫೆಕ್ಟ್ ಮಾತ್ರ ಬಹಳ ಜಾಸ್ತಿ ಇರುತ್ತೆ. ಹೌದು ನೋಡಿ, ಒಂದು ಆಚಮನ ಮಾಡಿದಾಗ ಏನು ಗೊತ್ತಿಲ್ಲದೆ ಬರೇ ಬಾಯ ನೀರು ಹಾಕೊಂಬುದು ಬೇರೆ, ಆ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ಹರೇ ನಿನಗರ್ಪಿತ ಅಂದಾಗ ನಮಗೇ ಅದರ ಭಾರ ಗೊತ್ತಾಗ್ತಾ ಇರುತ್ತೆ, ಆನಂದ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಇಂತಹ ಚಿಂತನೆ ಮಾಡಿದ್ರೆ ಎಷ್ಟು ಘನ್ನ ಸುಲಭ. ಸುಲಭ ವಿದ್ಯಾ, ಸುಲಭ ವಿದ್ಯಾ ಅಂದ್ರೆ ಸು ಬಲ, ಜ್ಞಾನಾತ್ಮಕರಾದಂತಹ ವಾಯುದೇವರಿಗೆ ಸು ಅಂತ, ಅವರಲ್ಲಿ ಲಭ, ವಾಯುದೇವರ ಮೂಲಕ ಸಿಗುವಂತಹ ವಿದ್ಯೆ ಇದು. ವಾಯುದೇವರ ಚಿಂತನೆ ಮಾಡು ನನಗೆ ಸಿಗುತ್ತಯ್ಯ. ಪುನ್ನಾಡಿಯೊಳು ಇದು ರಚಿಸಬೇಕು, ಪುನ್ನಾಡಿಯರು, ಪುನ್ನಾಡಿ ಅಂತ ಹೇಳಿದ್ರೆ ಯಾವುದು ಅಂದ್ರೆ ಬ್ರಹ್ಮನಾಡಿ, ಸುಷುಮ್ನ ನಾಡಿ. ಸುಷುಮ್ನ ನಾಡಿಯಲು ಇದು ರಚಿಸಬೇಕು. ಅನುಗುಣ್ಯವಾದ ತತ್ವೇಶರ ನೆನೆದು ಚೆನ್ನಾಗಿ ಕೇಶವಗೆ ಪೂಜಾ ಭಾಗಿಗಳೆಂದು ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ ನೇಮಿಸಿ ಆತ್ಮನ್ನ ಅರ್ಚನೆ ಭಿನ್ನಣದಲ್ಲಿ ಮಾಡು ದೃಢತರದಲ್ಲಿ. ಹ, ಒಳಗೆ ತತ್ವಾಭಿಮಾನಿಗಳನ್ನ ನೆನೆಯಬೇಕಂತೆ. ಅನುಗುಣ್ಯವಾದ ತತ್ವೇಶ್ವರ ನೆನೆದು ಒಂದು ಅಂದರೆ ಈ ಚಿಂತನೆ ನಮಗೆ ಗುರುಗಳೇನು ಹೇಳಿಕೊಟ್ರಪ್ಪ ವಿಜಯದಾಸರು, ಅದು ಹೇಳಿಸ್ತಾ ಇದ್ದಾರೆ ಅವರು. ಹೇಳಿಸೋ ಕಾಲಕ್ಕೆ ನಾವು ಕೇಳಿದವು, ಕೇಳಿದ ಮೇಲೆ ಒಬ್ಬರಲ್ಲಿ ನಿಂತು ಕೇಳಿದ ಕೂಡಲೇ ಆನಂದ ಆಯಿತು, ಇವತ್ತಿಗಿಷ್ಟು ಸಾಕು ಅಂತ ಕಳಿಸಿಬಿಡ್ತಾರೆ. ಕೆಲವರಲ್ಲಿ ನಿಂತು ನಾಳೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಾರೆ ತತ್ವಾಭಿಮಾನಿಗಳು. ಕೆಲವರಲ್ಲಿ ನಿಂತು ನಾಳೆ ಇರ್ತೀನೋ ಇಲ್ಲೋ, ಇವತ್ತೇ ಚೂರು ಮಾಡಿ ನೋಡೋಣ ಅಂತ ಪ್ರಯತ್ನ ಪಡಿಸ್ತಾರೆ. ಕೆಲವರನ್ನ ಹೌದಲ್ವಾ, ಕೆಲವರನ್ನ ಕೂಡಿಸ್ತಾರೆ ಮಾಡ್ತೀನಿ ಅಂತ, ಇಷ್ಟರವರೆಗೂ ಕರ್ಕೊಂಡು ಬಂದು ಇವತ್ತೇ ಮಾಡೋಣ ಅಂತ ಕೂಡಿಸ್ತಾರೆ, ಅರ್ಜೆಂಟ್ ಫೋನ್ ಕಾಲ್ ತರಿಸಿ ಎಬ್ಬಿಸಿ ಕಳಿಸಿಬಿಡ್ತಾರೆ. ಫೋನ್ ಕಾಲು ಇನ್ನೊಂದು, ಪ್ರಾಕ್ಟಿಕಲ್ ಹೇಳ್ತಾ ಇದ್ದೇನೆ ನಾನು, ಇನ್ನೊಂದು ಮತ್ತೊಂದು ತರಿಸಿ ಅವರೇ ಕಳಿಸಿಬಿಡ್ತಾರೆ. ಮನಸ್ಸಿರುತ್ತೆ ಆಗಲ್ಲ. ಕೆಲವರಿಗೆ ಏನು ಬಂದ್ರೂ ಸರಿ ಎಲ್ಲ ಆಫ್ ಮಾಡುವಂತೆ ಬುದ್ಧಿ ಕೊಟ್ಟು ಇವತ್ತು ಮಾಡಿಬಿಡಬೇಕು ಅಂತ ಸೀರಿಯಸ್ನೆಸ್ ಕೊಟ್ಟು ಕೂಡಿಸಿ ಹಾ ಹಾ ಅಂತ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅಂದ್ರೆ ಏನಾಯಿತು, ಇದೇ ತತ್ವಾಭಿಮಾನಿಗಳೇ ನಮಗೆ ಅನುಗುಣ್ಯರಾಗಿದ್ದಾರೆ, ನಮಗೆ ಅನುಗ್ರಹ ಮಾಡಬೇಕು ಅಂತ ನಮ್ಮಿಂದ ಚಟುವಟಿಕೆ ತರಿಸ್ತಾ ಇದ್ದಾರೆ, ಅದು ಶಬ್ದ ಹಾಕ್ತಾ ಇದ್ದಾರೆ. ಅನುಗುಣ್ಯವಾದ ತತ್ವೇಶ್ವರ ನೆನೆದು ಅಂದ್ರೆ ಇವತ್ತು ಕೂತು ಕೂಡಲೇ ಸ್ವಾಮಿ ನೀವೆಲ್ಲ ಸಂಕಲ್ಪ ಮಾಡಿಕೊಂಡು ನನ್ನ ಕೂಡಿಸಬೇಕು ಅಂತ ಕೂಡಿಸಿದ್ದೀರಾ, ಇಲ್ಲದಿದ್ರೆ ನಾನೇನ್ ಕೊಡ್ಲಿಕ್ಕಾಗುತ್ತೆ, ನಿಮ್ ದಯಾ ಅಂತ ಸ್ಮರಣೆ ಮಾಡಿ ಅಲ್ಲಿ ಚೆನ್ನಾಗಿ ನೆನೆದು, ಚೆನ್ನಾಗಿ ನೆನೆಬೇಕಂತೆ ದೊಡ್ಡವರನ್ನ ನೆನೆದು ಚೆನ್ನಾಗಿ ಕೇಶವಗೆ ಪೂಜಾ ಭಾಗಿಗಳೆಂದು. ಅಲ್ಲೂ ಕೂಡ ನಾನು ಒಳಗೆ ದೇವರ ಮೂರ್ತಿ ಚಿಂತನೆ ಮಾಡಿ ಎಲ್ಲಾ ಪದಾರ್ಥಗಳನ್ನು ಮನಸ್ಸಲ್ಲಿ ಕಲ್ಪಿಸಿ ಪೂಜಾ ಮಾಡ್ತೀನಿ ಅಂತ ಹೋಗ್ತಾ ಇದ್ದೇನೆ. ಆದರೆ ನಿಜವಾಗಿ ಕೇಶವನ ಪೂಜಾ ಭಾಗಿಗಳು ನೀವೇ. ಹೇಗೆ ಅಂದ್ರೆ ಅಲ್ಲಿ ಪದಾರ್ಥಗಳು ಕಲ್ಪನೆ ಮಾಡಿಕೋಬೇಕಾದರೆ ಕಲ್ಪನೆ ಮಾಡಿಸೋದು ನೀವೇ, ಆ ಕಲ್ಪನೆ ಮಾಡಿದ ಪದಾರ್ಥಗಳಲ್ಲಿ ನಿಲ್ಲೋದು ನೀವೇ, ಆ ಪದಾರ್ಥಗಳನ್ನು ಕೂಡ ಮನಸ್ಸಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳನ್ನು ಅಶುದ್ಧಗೊಳಿಸಲಿಕ್ಕೆ ದೈತ್ಯರು ಬರ್ತಾ ಇರ್ತಾರೆ. ಅಂಥವರನ್ನ ದೂರ ಮಾಡಿ ಅದರನ್ನ ರಕ್ಷಣೆ ಮಾಡುವುದು ಪದಾರ್ಥದಲ್ಲಿ ನೀವೇ, ಆ ಪದಾರ್ಥದಲ್ಲಿ ಇರೋದು ನೀವೇ, ನನ್ನ ಇಂದ್ರಿಯಗಳ ಮನಸ್ಸಿನಲ್ಲಿ ಇರೋದು ನೀವೇ, ನನ್ನಲ್ಲಿ ದೇವರ ಮೂರ್ತಿಯ ಚಿಂತನೆಯನ್ನು ಕೊಡುವುದು ನೀವೇ, ಆ ಮೂರ್ತಿ ಒಳಗೆ ಬೇರೊಬ್ಬ ದೇವ ಇದ್ದಾನೆ ಎಂಬ ಎಚ್ಚರ ಕೊಡೋದು ನೀವೇ, ಆ ಪದಾರ್ಥಗಳೊಳಗಿರುವ ಭಗವಂತನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳೊಳಗೆ ದೇವರ ರೂಪಗಳು ಇವೆ ಅಂತ ತಿಳಿಸೋದು ನೀವೇ, ಆ ರೂಪಗಳನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಿಸಿ ಪೂಜಾ ಮಾಡಿಸೋದು ನೀವೇ. ಇಷ್ಟು ಚೆನ್ನಾಗಿ ಒಂದೊಂದು ಪಾರ್ಟ್ ತೆಗೆದು ತೆಗೆದು ನೀವೇ 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 ಮಾಡಿಸಬೇಕು ಅಂತ ನೆನೆದು ಕೇಶವಗೆ ಪೂಜಾ ಭಾಗಿಗಳೆಂದು ಅನ್ನ ಉದಕ ಅಭಿಮಾನಿ ಜನರ ಇನ್ನಿತು ನೇಮಿಸಿ ನಮಿಸಿ. ಮನಸ್ಸಿನಲ್ಲಿ ಪದಾರ್ಥಗಳ ಕಲ್ಪನೆ ಮಾಡಿ ಆಯಾ ಪದಾರ್ಥಗಳಲ್ಲಿ ಯಾರು ಬರ್ತಾರೋ ತಿಳ್ಕೊಂಡು ಅವರೆಲ್ಲರನ್ನ ನೇಮಿಸಿ ಸ್ವಾಮಿ ನೀವೇ ಮಾಡಬೇಕು ನೀವೇ. ನಾವು ಹೇಳ್ತೀವಲ್ಲ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಆಗ್ಬೇಕಾದ್ರೆ ನೋಡಿದ್ರೆ ನೀವ್ ಇದು ನೋಡ್ಕೊಳ್ರಿ, ನೀವು ಅರ್ಣ ಕುಂಕುಮ ಕೊಡೋದು ನೀವೇ, ಆಮೇಲೆ ನೀವು ಬಂದವರಿಗೆಲ್ಲ ಪಾನಕ ಸೆಕ್ಷನ್ ನಿಮ್ದು, ಕೋಸಂಬರಿ ಸೆಕ್ಷನ್ ನಿಮ್ದು, ಆದ್ಮೇಲೆ ಕುಂಕುಮ ಕೊಡೋದು ನೀವು, ಹೊಡೋದು ಮನೆ ಗಂಡಸರಿಗೆಲ್ಲ ವಸ್ತ್ರ ಅದೆಲ್ಲ ಕೊಡೋದು ನೀವು, ಒಂದೆಲ್ಲರೂ ಕೊಟ್ಟು ಕೊಡಿ ನಾವು ಕೊಡ್ತೀವಿ ಬನ್ನಿ ಅಂತ ಹೇಳಿ ಅವರವ್ರಿಗೆ ಹೇಳಿ ಆ ಹೇಳೋ ಕಾಲಕ್ಕೆ ಕೂಡ ಸ್ವಲ್ಪ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಕೊಂಡು ಅವರು ಕೂಡ ತಿರುಗ್ತಾ ಇದ್ರೆ ಏನು ಮಾಡ್ತಾ ಇದ್ರೆ ಅವ್ರಿಗೆ ಬೇಕಾಗಿದ್ದು ನೋಡ್ತಾ ಮಾಡ್ತೀವ, ತಿರುಗ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಆ ಗಡಿಬಿಡಿಯಲ್ಲೇ ನೋಡಿ, ಆ ಗಡಿಬಿಡಿ ಆಗ್ತಾ ಇರೋದು ಕೊಡ್ತಾ ಇರ್ತೀವಿ, ಅಷ್ಟರೊಳಗೆ ಇವರು ಐಡಿಯಾ ಕೊಡ್ತಾರೆ. ಆ ತಿರುಗೋರು ಇರ್ತಾರೆ ನಮಗೋಸ್ಕರ, ಸ್ವಲ್ಪ ಮಜ್ಜಿಗೆ ತಗೊಂಡ್ರ ಹಾಲು ತಗೊಂಡ್ರೆ ಅವರಿಗೆ ವಿಚಾರಣೆ, ಬಂದವರನ್ನ ವಿಚಾರಿಸಲಿಕ್ಕೆ ಇವರನ್ನ ನಾವು ಕೇಳಿಕೊಂಡದ್ದು, ಅವರು ಬಂದವರನ್ನ ವಿಚಾರಿಸುವಾಗ ಇವರನ್ನ ನಾವು ವಿಚಾರಿಸ್ತೀವಲ್ಲ, ಏನ್ರಿ ಬೆಳಿಗ್ಗೆ ಎಲ್ಲ ಕೊಡ್ತಾ ಇದ್ರ, ಚೂರು ಕಾಫಿ ಆದ ಕುಡಿದ್ರ, ಹಾಲು ತಗೊಂಡ್ರ ಇಲ್ವಾ, ಅವ್ರು ಏ ಇಲ್ರಿ ನಮ್ಗೆ ನಾವು ಮಾಡ್ತೀವಿ, ಏ ಇಲ್ಲ ಬನ್ನಿ ಬನ್ನಿ, ಅಯ್ಯೋ ಇಲ್ಲಂತೆ ಬನ್ನಿ ಬನ್ನಿ, ಕೂಡಿಸಿ ಕಾಫಿ ಕುಡಿಸಿ ಬನ್ನಿ ಅಂತ ಕರ್ಕೊಂಡು ಹೋಗ್ತೀವ. ಇದೇ ಕೆಲಸ ಮಾಡಿ ಬಂದವ ಸ್ವಾಮಿ, ಅವನ ಪೂಜೆಗೆ ನೀವೆಲ್ಲ ಬಂದಿದ್ದೀರಾ, ಅದಕ್ಕೆ ಅವರನ್ನು ನೋಡಿಕೊಳ್ಳಿ, ದೇವರನ್ನು ನೋಡಿ, ಅವರ ಮೂಲಕ ದೇವರ ಪೂಜಾ ಆಗಲಿ, ಇದೇ ನಾವು ನಿತ್ಯ ಮಾಡುವ ಹೋಗ್ತಾನೆ, ಅದನ್ನೇ ಮಾಡ್ತಾ ಇದ್ದಾರೆ. ಮುಂದೆ ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ ನೇಮಿಸಿ ಆತ್ಮನ್ನ ಅರ್ಚನೆ ಭಿನ್ನಣದಲ್ಲಿ ಮಾಡು ದೃಢತರದಲ್ಲಿ. ಅದಕ್ಕೆ ಹೇಳ್ತಾರೆ ಯಾರ ಪೂಜಾ ಮಾಡಬೇಕು, ಆತ್ಮನ್ನ. ಆತ್ಮ ಅಂದ್ರೆ ಸಕಲರ ಆತ್ಮ ಇವನೇ, ಸ್ವಾಮಿ ಇವನೇ, ಇವನೇ ಎಲ್ಲಾ ತತ್ವಾಭಿಮಾನಿಗಳಲ್ಲಿ ನಿಂತು ಈ ಕಾರ್ಯ ಮಾಡಿಸ್ತಾ ನನಗದು ತಿಳಿಸಿ ನನ್ನಿಂದ ತತ್ವಾಭಿಮಾನಿಗಳ ಪ್ರಾರ್ಥನೆ ಮಾಡಿಸಿ ಅವರ ಮೂಲಕ ತಾನೇ ಸೇವೆ ತಗೊಳ್ಳುತ್ತಾ ನನ್ನ ಉದ್ಧಾರ ಮಾಡುತ್ತಾ ಇದ್ದಾನೆ, ಇವನೇ ಪ್ರೇರಕ ಎಂಬ ಎಚ್ಚರ ಸದಾ ಇರಲಿ. ಆತ್ಮನ್ನ ಅರ್ಚನೆ, ಇವನೇ ಎಲ್ಲರಲ್ಲಿ ನಿಂತು ಅವನ ಪೂಜೆ ಅವನು ಮಾಡಿಕೊಳ್ತಾ ಇದ್ದಾನೆ. ಸ್ವಯಮೇವ ಅರ್ಚತಿ, ಭಿನ್ನಣದಲ್ಲಿ ಮಾಡು ದೃಢತರದಲ್ಲಿ, ನನಗಾಗಿ ಚೀಕಾರ ಮಾಡ್ತಾ ಇದ್ದಾನೆ ಸ್ವಾಮಿಗೆ, ಇದೇನು ಬೇಕಾಗಿಲ್ಲ, ಉದ್ಧಾರ ಮಾಡು ಹರಿಯೇ, ಎಷ್ಟೋ ಜನ್ಮಗಳಿಗೆ ನಿನ್ನ ಚಿಂತನೆ ಮಾಡುವ ಭಾಗ್ಯ ಕೊಟ್ಟಿದ್ದೀಯಾ ಅಂತ ದೃಢವಾದ ಭಕ್ತಿಯಿಂದ ಭಗವಂತನ ಪೂಜಾ ಮಾಡು. ಇನ್ನು ಹೇಳುತ್ತಾರೆ ಬಣ್ಣ ಬಣ್ಣದ ವರ್ಣ ಇದ್ದಂತೆ ಕಲ್ಪಿಸಿ, ಶಬ್ದ ನೋಡಿ ದೇವ್ ನಿನ್ ಕಾಣಿಸಲ್ಲ, ಆ ಬಣ್ಣ ಬಣ್ಣ ಹೇಳಿರ್ತಾರೆ, ನಿನಗೆ ತೆಳೆದ ಬಣ್ಣದಿಂದ ರೂಪ ಚಿಂತನೆ ಮಾಡು. ಬಿಳಿ ನಮ್ಗೆ ಗೊತ್ತಿದ್ ಬಿಳಿ ಇದೆ ಹೋಗ್ತಾನೆ, ನಮ್ಗೆ ಬಹಳ ಬಿಳಿ ಗೊತ್ತಿರಲ್ಲ, ನಾರ್ಮಲ್ ಬಿಳಿ ಗೊತ್ತಿರುತ್ತೆ ಹೌದಾ, ಯಾಕೆ ನಮ್ ಬಟ್ಟೆ ಹಲ್ಲು ಎಲ್ಲ ಕೂಡ ಮೊದಲು ಬಿಳಿ ಇತ್ತು, ನಂತರ ನಂತರ ಎಲ್ಲ ಹೋಗ್ತಾನೆ, ಅವರು ಬಿಳಿಯಾಗಿ ಹೊಡೆಯೋದೇ ಇಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ. ಸರಿ ಯಾವ ಬಿಳಿ ಸಿಗುತ್ತೋ ಅದೇ ಕಲ್ಪನೆ ಮಾಡಿಲ್ಲ, ಎಷ್ಟು ಬಿಳಿ ಸಿಕ್ಕರೆ ಅಷ್ಟು ಶುದ್ಧ ಬಿಳಿ, ವಾಸುದೇವನ ಬಿಳಿ ನಮ್ಮ ತಲೆಗೆ ಬರುತ್ತಾ ಬರಲ್ಲ, ಅದಕ್ಕೆ ಆ ಬಿಳಿ ಇರ್ತಾನೆ ಪಿಂಗಳ ವರ್ಣ, ಆ ದೇವರ ಬಣ್ಣ ನಿಂಗೆ ಗೊತ್ತಾಗತ್ತಾ ಗೊತ್ತಾಗಲ್ಲ, ನಿಂಗ್ ಪಿಂಗಳ ಬಣ್ಣ ಅಂದ್ಕೊಳ್ಳೆ ಏನೋ ಮಿಶ್ರ ಮಾಡಿ ಇದು ಸರಿ, ಅದರಿಂದೇ ಕಲ್ಪನೆ ಮಾಡಿ ಮಾಡ್ತಾ ಹೋಗುವಂದ್ರು. ಅಲ್ಲ ರೀ ಅದೇ ಬರುತ್ತೆ, ಶುದ್ಧವಾದ ಬಿಳಿ ಮೂರ್ತಿ ಬರಲ್ಲಲ್ಲ ಅಂದ್ರೆ ಅದೇ ಭಗವಂತ ತೋರುವುದು. ನಾವು ನಮಗೆ ಗೊತ್ತ ಬಣ್ಣದಿಂದ ಭಗವಂತನ ಮೂರ್ತಿಯನ್ನ ಕಲ್ಪಿಸಿ ಚಿಂತನೆ ಮಾಡ್ತಾ ಬಂದ್ರೆ ಅದು ಸರಿ ಇಲ್ಲದಿದ್ರೆ ಧ್ಯಾನದಲ್ಲಿ ನಾವು ಎಲ್ಲೂ ನೋಡದೇ ಇರುವಂಥದ್ದು ಎಂದು ಕಲ್ಪಿಸದೇ ಇರುವಂಥದ್ದು ಆ ಪಾದ ತಲೆ ಎಲ್ಲ ಕೂಡ ತಾನಾಗಿ ಸರಿ ಹೋಗ್ತಾ ಹೋಗುತ್ತೆ. ಒಂದು ವೇಳೆ ಚಿತ್ರ ಬಿಡಿಸಿದವ, ಚಿತ್ರ ಬಿಡಿಸಿದವ, ಅವನಿಗೆ ಸರಿ ಗೊತ್ತಿಲ್ಲದೆ ಕೈ ಒಂದು ಸೊಟ್ಟ ಕಾಲ್ ಒಂದು ಸೊಟ್ಟ ಹೀಗೆ ಬಿಡಿಸಿ ಇದ್ರೆ ಒಂದು ವೇಳೆ ಆ ಚಿತ್ರ ಇವನಲ್ಲ, ಬಿಡಿಸಿದ ಚಿತ್ರ ತಾನಾಗೆ ಸರಿ ಹೋಗಿ ಕೈ ಕಾಲು ಎಲ್ಲ ಸರಿ ಹೋಗಿ ಸುಂದರವಾದ ಮೂರ್ತಿ ನಿಂತರೆ ಬಿಡಿಸಿದವನಿಗೆ ಆಶ್ಚರ್ಯ ಆಗಲ್ಲ, ಇದೇನು ಹೀಗೆ ಬಂತು ಅಂತ ಹೌದಾನೆ. ಆಶ್ಚರ್ಯಪಟ್ಟ ವ್ಯಕ್ತಿ ಒಬ್ಬ, ಗಣಪತಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಹಯಗ್ರೀವಾದಾಗ ಆಶ್ಚರ್ಯಪಟ್ಟ, ಏನಿನ್ನ ನಾನು ಗಣಪತಿ ಮಾಡ್ಲಿಕ್ಕೆ ಹೋದ್ರೆ ಹಯಗ್ರೀವ ಆಗ್ತಾ, ಗಣಪತಿ ಕೈಯಲ್ಲಿ ಪುಸ್ತಕ ಇದೆಯಾ? ಸಾಮಾನ್ಯವಾಗಿ ಈ ಮುದ್ರಾ ಇವು ಶಂಖ ಎಲ್ಲ ಗಣಪತಿ ಕೈಯಲ್ಲಿ ಇಲ್ಲ, ಗಣಪತಿ ಕೈಯಲ್ಲಿ ಶಂಖ ಇಲ್ಲ, ಇದೆಯಾ? ಇಲ್ಲ ಶಂಖ ಇಲ್ಲ, ಶಂಖ ಅಕ್ಷ ಪುಸ್ತಕ ಬೋಧ ಮುದ್ರಾ ಇವೆಲ್ಲ ಇಲ್ಲ, ಇಲ್ಲದ್ದು ಬರ್ತಾ ಇದೆ. ಅವನಿಗೆ ಆಶೆ ನಾನು ಎರಕ ಹಾಕಿದ್ದೆ ಬೇರೆ, ಆದ್ರೆ ಇದೊಂದು ಆಗ್ತಾ ಇದೆಯಲ್ಲ. ಅದಕ್ಕೆ ಅವನು ಆಗಬೇಕಾದ ರೀತಿಯಲ್ಲಿ ಆಗ್ತಾನೆ, ನಾವು ಹಾಕ್ಲೇಬೇಕು ಅಂತಿಲ್ಲ. ಅದಕ್ಕೆ ನಾವು ಕೂಡ ನಮಗೆ ಗೊತ್ತಿದ್ದ ಮೂರ್ತಿಯನ್ನ ಎರಕ ಹಾಕ್ಲಿಕ್ಕೆ ಹೋದರೆ ನಮ್ಮ ಚಿಂತನೆ ನಿತ್ಯ ಬಲಿತಾ ಹೋದಾಗ ಆ ಎರಕ ಹಾಕ್ಲಿಕ್ಕೆ ಹೋದ ಮೂರ್ತಿ ಒಳಗೆ ತಾನೇ ಸುಂದರವಾಗಿ ಕಲ್ಪನೆ ಬಂದು ಅಪ್ಪ ಎಷ್ಟು ಜನ ಇದ್ದಾನಂತ ನಮಗೆ ಶಾಕ್ ಆಗ್ಬೇಕು, ಹಾಗಾಗುತ್ತೆ. ಇದು ವಿಜಯದಾಸ ತಿಳಿಸ್ತಾ ಹೋಗ್ತಾರೆ ಮುಂದೆ ಮುಂದೆ, ದೇವರ ಕೃಪಾ ಅಂತಾದಿರುತ್ತೆ. ಎಂತ ಚೆನ್ನಾಗಿ ಮಾತುಗಳು ಹೇಳ್ತಾ ಇದ್ದಾರೆ, ಬಣ್ಣ ಬಣ್ಣದ ವರ್ಣ ಇದ್ದಂತೆ ಅಂದ್ರೆ ಇದ್ದಂತೆ ನಿನ್ನಲ್ಲಿ ಇದ್ದಂತೆ ಎಷ್ಟು ಸಿಕ್ಕರೆ ಅಷ್ಟು ಕಲ್ಪಿಸಿ ಬಣ್ಣಿಸುವುದು ಹರಿಯ ಮುಂಭಾಗದಿ. ಆ ದೇವರ ಮುಂದೆ ನಿಂತು ಸ್ತೋತ್ರ ಮಾಡಬೇಕು, ಸ್ವಾಮಿ ಇಷ್ಟು ಕೊಟ್ಟಿಯೋ ಹರಿಯೇ, ನಿನ್ನ ಇನ್ನಷ್ಟು ಚಿಂತನೆ ಮಾಡುವ ಭಾಗ್ಯ ಕೊಡು ಅಂತ ಭಗವಂತನ ಸ್ತೋತ್ರ ಮಾಡಬೇಕು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ನೋಡೋಣ, ನಾಳೆ ನಾಡದ್ದು ಎಲ್ಲ ಸೇರುತ್ತೆ. ನಂತರ ಮತ್ತು ನಾನು ಸೋದೆಗೆ ಹೋಗಬೇಕಾಗಿರುತ್ತೆ. ಸೋದೆಯಲ್ಲಿ